योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादी प्राणां नमो भगवते पुरुषाय तुभ्यं यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विलिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका सर्वोत्तमो विष्णुरथो रमा च ब्रह्मा च वायुश्च तदीयपत्न्युम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ವನಪರ್ವದಲ್ಲಿ ಪಾಂಡವರು ವನದಲ್ಲಿ ಇದ್ದಾಗ ದುರ್ಯೋಧನ ಪುಂಡರೀಕನ ಯಾಗವನ್ನು ಮಾಡಿ ಪಾಂಡವರ ಮೇಲಿನ ಸ್ಪರ್ಧೆಯಿಂದ ಅಸೂಯೆಯಿಂದ ಆ ಯಾಗವನ್ನು ಮಾಡಲಿಕ್ಕೆ ಹೊರಟು ಆ ಯಾಗದ ಫಲವಾಗಿ ನಿಂದೆಯನ್ನು ಗಳಿಸಿದನೆ ಹೊರತು ಅದರಿಂದ ಕೀರ್ತಿ ಗಳಿಸಲಿಲ್ಲ. ಅವರೆಲ್ಲ ಸಹ ನಾಸೌ ತತ್ಕಲಾರ್ಹ ರಾಸೋಯಾಗದ ಮುಂದೆ ಈ ದುರ್ಯೋಧನನ ಈ ಯಾಗ ಒಂದು ಅಂಶಕ್ಕೂ ಸಾಟಿಯಲ್ಲ ಅಂತ ಹೇಳಿದ ಮೇಲೆ ದುರ್ಯೋಧನ ಇಷ್ಟಾದರೂ ಸಹ ಬುದ್ಧಿ ಕಲಿತೆ ಮತ್ತೆ ದುರಹಂಕಾರದಿಂದ ಪಾಂಡವರ ಮೇಲೆ ಮತ್ತೊಮ್ಮೆ ವಿಶೇಷ ಅಸೂಯೆ ಪಡ್ತಾ ಅವರಿಗೆ ತನ್ನ ವೈಭವವನ್ನು ತೋರಿಸಿ ನೋವುಂಟು ಮಾಡಬೇಕು ಅಂತ ಹೇಳಿ ಘೋಷಯಾತ್ರೆ ನೆಪದಲ್ಲಿ ಒಣಕ್ಕೋಗಿದ್ದಾನೆ. ಪಾಂಡವರ ವಾಸ ಮಾಡ್ತಾ ಇದ್ದ ಸ್ಥಳಕ್ಕೆ ದ್ವೈತವನ ಅಂತ ಹೆಸರು, ಬಹಳ ಅಪೂರ್ವ ಹೆಸರು. ದ್ವೈತವನ ಅಂದ್ರೆ ಜೀವೇಶ್ವರರ ಭೇದವನ್ನ ಸಮರ್ಥನೆ ಮಾಡತಕ್ಕಂತಹ ಜ್ಞಾನಿಗಳು ತುಂಬಿದ್ದವನ ಅಂತ ಅರ್ಥನೆ. ದ್ವಾಸುಪರ್ಣ ಸಯುಜಾ ಸಖಾಯ, ದ್ವೈತ ಅನ್ನೋ ಪದ ಉಪನಿಷತ್ತಿನ ಪದ. ಆದ್ರಿಂದ ಮಹಾಭಾರತದಲ್ಲಿ ದ್ವೈತವನ ಅನ್ನೋ ಪದ ಬಂದಿದೆ. ಬಹಳ ವಿಶೇಷವಾದದ್ದು ಕಾಮ್ಯಕವನ, ದ್ವೈತವನ, ಎರಡು ಪ್ರಸಿದ್ಧವಾದ ವನಗಳು, ಪಾಂಡವರು ವಾಸ ಮಾಡಿದಂತಹ ವನಗಳಲ್ಲಿ ತುಂಬಾ ಮುಖ್ಯವಾದವುಗಳು. ಆ ದ್ವೈತವನ ಅನ್ನೋ ಸ್ಥಳದಲ್ಲಿ ನಡೆದ ಪ್ರಸಂಗ ಇದೆ. ಅಲ್ಲಿಗೆ ದುರ್ಯೋಧನ ಹೊರಟು ಗವಾಂ ದೃಷ್ಟಿಛದ್ಮನ ಅಂತ ಹೇಳ್ತಾನೆ. ಗೋವುಗಳನ್ನ ನೋಡ್ತಕ್ಕಂಥ ನೆಪದಿಂದ ಹೊರಟ. ನಿಜವಾಗ್ಲೂ ಗೋವುಗಳನ್ನ ನೋಡ್ಲಿಕ್ಕೆ ಅಂತ ಹೊರಟಿದ್ರೆ ಅವನಿಗೆ ಅವಮಾನ ಆಗ್ತಿದ್ದಿಲ್ಲ. ಅದಕ್ಕೆ ಗೋಪೂಜೆ ಎಂಬ ತುಂಬಾ ಶ್ರೇಷ್ಠವಾದದ್ದು. ಗೋಬ್ರಾಹ್ಮಣ ಹಿತಾಯಚ, ದೇವರನ್ನ ನಮೋ ಬ್ರಹ್ಮಣ್ಯ ದೇವಾಯ, ಗೋಬ್ರಾಹ್ಮಣ ಹಿತಾಯಚ, ಜಗದ್ಹಿತಾಯ ಕೃಷ್ಣಾಯ, ಗೋವಿಂದಾಯ ನಮೋ ನಮಃ ಅಂತ ಕೊಂಡಾಡಿದ್ದಾರೆ. ಪರಮಾತ್ಮನ ಆರಾಧನೆ ಮಾಡಬೇಕು ಅಂತಿದ್ರೆ ಪ್ರಾಣಿಗಳಲ್ಲಿ, ಗೋವುಗಳಲ್ಲಿ, ಈ ಮನುಷ್ಯರಲ್ಲಿ, ವಿಪ್ರರಲ್ಲಿ, ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಅಂತ ಹೇಳಿ ಶಾಸ್ತ್ರಗಳು ಕರೆದಿದೆ. ಪ್ರತಿನಿತ್ಯ ಸಂಧ್ಯಾವಂದನೆ ಹೇಳತಕ್ಕಂಥ ಶ್ಲೋಕ ಭೀಷ್ಮಸ್ತವರಾಜದ ಮಾತು. ಭೀಷ್ಮರು ಕೃಷ್ಣನನ್ನು ಸ್ತೋತ್ರ ಮಾಡಿದಾಗ ಹೇಳತಕ್ಕಂಥ ಮಾತು, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ. ಅಂತ ಗೋವುಗಳನ್ನು ನಿಜವಾಗ್ಲೂ ನೋಡಬೇಕು ಅಂತ ಹೊರಟಿದ್ದಿದ್ರೆ ಕೃಷ್ಣ ಅನುಗ್ರಹ ಮಾಡ್ತಿದ್ದೆ ಹೊರತು ನಿಗ್ರಹ ಮಾಡ್ತಿರಲಿಲ್ಲ. ಆದ್ರಿಂದ ಇವತ್ತು ಅಷ್ಟೇ, ಗೋವುಗಳನ್ನ ನಾವು ವ್ಯಾಪಾರಿ ದೃಷ್ಟಿಯಿಂದ ನೋಡೋದು ಬೇರೆ, ಪೂಜ್ಯತೆ ದೃಷ್ಟಿಯಿಂದ ನೋಡೋದು ಬೇರೆ. ನಮ್ಮ ಜನ ಗೋ ಸಾಕೋರು ಕೂಡ ಯಾತಕ್ಕೆ ಸಾಕ್ತಾರೆ ಗೊತ್ತೇನು, ಅದು ಹಾಲಿಗೆಲ್ಲಿ ಕೊಡೋವರಿಗೂ ಅಷ್ಟೇ. ಇಲ್ದ ಹೋದ್ರೆ ಯುದ್ಧ ಲೋಹ ಅಂತ ಕಾಂಬ್ರೆ ಕ್ಷೇತ್ ಕ್ಷೀರ ಮಾತ್ರ ಪ್ರಯೋಜನ ಅಂತ ಹೇಳಿದ ಹಾಗೆ ಅವನ್ನೆಲ್ಲ ಕೈ ಬಿಟ್ಟು ಬಿಡ್ತಾರೆ. ಅದು ಎಲ್ಲಿಗೂ ಹೋಗೋದಿಲ್ಲ, ಸೀದ ಕಸಾಯಿ ಖಾನೆಗೆ ಹೋಗುತ್ತೆ. ಅದು ನೀರು ತುಂಡು ತುಂಡು ಮಾಡಿ ತಿಂದಾಕ್ತಾರೆ ಅಂತ ತಿಳ್ಕೊಂಡ್ರೆ ಎಂತ ಮಹಾಪಾಪಿಗಳು. ಹಾಲು ಕೊಡೋವರಿಗೂ ಬೇಕು, ಕೊಟ್ಟಾದ್ಮೇಲೆ ಬೇಡ. ಅವಾಗೇನು ಉಪಚಾರ ಮಾಡಿದ್ದು ಮಾಡಿದ್ದೆ, ಅದಕ್ಕೆ ಏನು ಹುಲ್ಲೇನು ನೀರೇನು, ಭಾರಿ ವೈಭವ. ಆ ಅದೇನೋ ಹುಲ್ಲು ನೀರು ತಿಂದು ಸುಖವಾಗಿರಲಿ ಅಂತಲ್ಲ, ಹಾಲು ಕೊಡಲಿ ಅಂತ ಅಷ್ಟೇನೆ. ಅಂದ್ರೆ ಫಲಾಪೇಕ್ಷೆಯಿಂದ ದೇವ್ರಪೂಜೆ ಮಾಡಿದರೆ ಹೇಗೋ, ಈ ಕ್ಷೀರಾಪೇಕ್ಷೆಯಿಂದ ಈ ಗೋವುಗಳನ್ನ ಸಾಕೋದು ಕೂಡ ಮಹಾಭಯಂಕರ ಅಪರಾಧ ಅದು ಅಂತ. ಆದರೆ ಕೊನೆಗೆಂತೂ ಕೊಂದು ಪಾಪ ಅಂತ ತಪ್ಪಿದ್ದಲ್ಲಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ, ಗೋವುಗಳನ್ನು ಕೊಂಡವನಿಗೆ ತಗೊಂಡವನಿಗೆ ದಾನ ತಗೊಂಡವನಿಗೆ ಭಾರಿ ದೊಡ್ಡ ಒಂದು ನಿರ್ಬಂಧ ಅಂದ್ರೆ ಅದನ್ನು ಮತ್ತೆ ಸಾಯೋರಿಗೂ ಸರಿಯಾಗಿ ನೋಡ್ಕೋಬೇಕು, ಹಾಲು ಕೊಡೋರಿಗೂ ಸರಿಯಾಗಿ ನೋಡ್ಕೋಬೇಕು ಅಲ್ಲ, ಅದು ಬರಿಕಿರೋವರಿಗೂ ನೋಡ್ಕೋಬೇಕು. ಇಲ್ಲದ ಹೋದ್ರೆ ತಗೊಂಡವನಿಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ದಾನ ಕೊಡ್ತಾರೆ ಅಂತ ತಗೊಂಡ್ಬಿಟ್ಟು ಅದನ್ನ ಮತ್ತೆ ಹಾಲು ಕೊಡೋರಿಗೆ ಇಟ್ಕೊಂಡು ಮಾರಿಬಿಟ್ಟ ಅಂತ ಕೇಳಿದರೆ ಇವನಿಗೂ ಪಾಪ, ಅಂಥವನಿಗೆ ಕೊಟ್ಟಿದ್ದಕ್ಕೆ ಅವನಿಗೂ ಪಾಪ ಅಂತ ಕರೀತಾರೆ. ಸತ್ಪಾತ್ರ ಅಂತ ಅದಕ್ಕೆ ಕರೆದಿದ್ದು. ಯಾವನು ಒಂದು ವಸ್ತುವನ್ನು ಕೊಟ್ಟ ಮೇಲೆ ಅದು ಯೋಗಕ್ಷೇಮವನ್ನು ಕನ್ಯಾದಾನ ಮಾಡಿದಾಗ ಹೇಗೆ ಅವಳನ್ನು ಜೀವನ ಪೂರ್ತಿ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇದೆಯೋ, ಹಾಗೆ ಗೋದಾರ ಮೊದಲಾದ ದಾನ ಸ್ವೀಕಾರ ಮಾಡಿದವನಿಗೆ ಜೀವನ ಪೂರ್ತಿ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಆ ದೃಷ್ಟಿಯಲ್ಲಿ ಗೋವನ್ನು ಸಾಕಿದರೆ ಮಾತ್ರ ಅದು ಸಾರ್ಥಕನೇ ಹೊರತು ಆ ಹೊಟ್ಟೆಪಾಡಿಗೆ ಇದಕ್ಕೆ ಸಾಕಿದರೆ ಮಹಾ ಅಪರಾಧ. ಇಲ್ಲಿ ದುರ್ಯೋಧನನ ಒಂದು ಗೋ ದೃಷ್ಟಿ ಎಂಬುದು, ಗೋ ನಿರೀಕ್ಷಣ ಅನ್ನೋದು, ಆ ಘೋಷಯಾತ್ರೆ ಕೇವಲ ಒಂದು ನೆಪವಾಗಿತ್ತೆ ಹೊರತು ಒಂದು ವಂಚನೆಯಾಗಿತ್ತೆ ಹೊರತು ಬೇರೆ ಅಲ್ಲ. ಅವನು ಹೇಳ್ತಾನ ನೀತಿನೇ ಹಾಗೆ, ದುರ್ಯೋಧನ ಕಲ್ತಿದ್ದೇ ಅದನ್ನ. ಅವನು ಕಣಿಕ ಅಂತಕ್ಕಂತಹ ಶುಕ್ರಾಚಾರ ಶಿಷ್ಯನಿಂದ ಕಲಿತ ಕೆಟ್ಟ ನಾಸ್ತಿಕ್ಯ ನೀತಿ ಮತುಲಾಂ ಅಂತ ಕರೆದಿದ್ದಾರೆ. ನಾಸ್ತಿಕ್ಯ ನೀತಿ ಅಂತ ಅವ್ರು ಮಾಡಬೇಕಾದ ಕೆಲಸ ಇಷ್ಟೇ, ಛದ್ಮೋಹಿ ಛದ್ಮಂಹಿ ಯತ್ರ ಪರಮಃ ನಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿ ಸ್ಯಾತ್ ಶ್ರೇಷ್ಠ ಸಏವ ನಿಖಿರಾತ್ ಸುರದೈತ್ಯ ಸಂಘಾ. ಇದು ಕಣಿಕ ನೀತಿಯ ಒಟ್ಟು ಸಾರಾಂಶ. ತಾತ್ಪರ್ಯದಲ್ಲಿ ಆಚಾರ್ಯರು ಕೊಟ್ಟ ಸಾರಾಂಶ ಇದು. ಛದ್ಮಂಹಿ ಯತ್ರ ಪರಮಃ, ಮೋಸಕ್ಕೆ ಮೊದಲ ಆದ್ಯತೆಯವರಿಗೆ. ಮೋಸ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ಒಳ್ಳೆ ರೀತಿ ಇರೋದಷ್ಟೇ, ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಹೋದ್ರೆ ಮೋಸ ಅಲ್ಲ, ಮೊದಲು ಮೋಸನೇ ಮಾಡೋದು, ಆಗದೆ ಹೋದ್ರೆ ಸರಿಯಾಗಿರೋದಷ್ಟೇ. ಆಶ್ಚರ್ಯದ ಮೋಸ ಯಾವ ಕಾಲಕ್ಕೂ ಮೊದಲು ಮಾಡಬಾರದು ಆಮೇಲೂ ಮಾಡಬಾರದು. ಆದರೆ ಅವನು ತ್ರೋಟ್ ಮೋಸವನ್ನೇ ನಂಬಿ ಬದುಕತಕ್ಕಂಥ ಮಹಾಪಾಪಿಗಳು. ಅಂದ್ರೆ ಗೋರಕ್ಷಣೆಯು ಕೂಡ ಅವರಿಗೆ ಅಂತ ಒಂದು ಪಾಪದ ಕಾರ್ಯವಾಗಿತ್ತೆ ಹೊರತು ಪುಣ್ಯಕ್ಕೆ ಉಪಯೋಗಿಸಿಕೊಳ್ಳೇ ಇಲ್ಲ. ಪಾಂಡವರ ಅವಮಾನ, ಭೀಮಾದಿಗಳಿಗೆ ಅವಮಾನ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಕೆಟ್ಟ ದೃಷ್ಟಿ ಅದು. ಅದರ ಫಲವಾಗಿ ಇಂದ್ರಾದಿ ದೇವತೆಗಳೆಲ್ಲ ಅವನಿಗೆ ಪ್ರತಿಯಾಗಿ ಮಾಡಬೇಕು ಅಂತೇಳಿ ಯೋಜನೆ ಮಾಡಿದ್ದಾರೆ. ನಿನ್ನೆ ನೋಡಿದಂತೆ ಆ ಚಿತ್ರಸೇನ ಗಂಧರ್ವನ್ನು ಕಳಿಸಿದ್ದಾರೆ. ದುರ್ಯೋಧನ ಬಂದು ಜನಕ್ರೀಡೆ ಆಡಲಿಕ್ಕೆ ಅಂತ ಹೊರಟ್ರೆ ಅದಕ್ಕಿಂತ ಮುಂಚಿತವಾಗಿ ಅವರು ಆಕ್ರಮಿಸಿ ಆಗಿತ್ತು, ಯುದ್ಧ ನಡೀತು, ದುರ್ಯೋಧನಾದಿಗಳು ಸೋತರು, ಕರ್ಣ ಆ ಸಮಯಕ್ಕೆ ಬಿಟ್ಟು ಹೊರಟೋಗಿಬಿಟ್ಟ. ಎಷ್ಟೋ ಮುಂದೆ ದುರ್ಯೋಧನ ಒಂದ್ ಕಡೆ ಅಂದ್ಕೋತಾನೆ, ಕರ್ಣ ಎಂಥವನು ಅಂದ್ರೆ ಕೃಷ್ಣನಿಗೆ ಸಮಾನ. ಮುಂದೆ ಬರುತ್ತೆ ಕರ್ಣಪುರದೊಳಗೆ, ಎಲ್ಲಿಯ ಕೃಷ್ಣ ಎಲ್ಲಿಯ ಕರ್ಣ, ಸಂಬಂಧನೇ ಇಲ್ಲ. ಎಲ್ಲಿ ಬಲರಾಮನಂತಹ ಮಹಾವೀರನನ್ನ ಸಾತ್ವಿಕ ಶಿರೋಮಣಿ ಆತನನ್ನೇ ಕೃಷ್ಣ ಅಂತ ಕರ್ಕೊಳ್ಬಾರದು, ಅದಕ್ಕೆ ಹಿಡಿತಾರೆ. ಬಲರಾಮ ದಶಾವತಾರದಲ್ಲಿ ಸೇರಿಲ್ಲ ಅದನ್ನ, ಅದು ಶೇಷಾವತಾರನೇ ಹೊರತು ಭಗವದ್ ಅವತಾರ ಅಲ್ಲ. ಅಂತ ಹೊತ್ತಿನಲ್ಲಿ ಕರ್ಣನನ್ನ, ದುರ್ಯೋಧನ ಪಕ್ಷದ ಕರ್ಣನನ್ನ ಕೃಷ್ಣನಿಗೆ ಸಮ ಅಂತ ತಿಳ್ಕೊಂಡ ಜನ ಇದ್ರಂತೆ. ದುರ್ಯೋಧನಂತೂ ಹಾಗೆ ತಿಳ್ಕೊಂಡು ಬಿಟ್ಟಿದ್ದ. ಕೃಷ್ಣನಿಗೆ ಒಂದು ತೂಕ ಜಾಸ್ತಿನೇ ಅಂತ, ಅದು ಬೇರೆ ಜೊತೆಗೆ ಕೃಷ್ಣನಿಗೆ ಒಂದು ತೂಕ ಜಾಸ್ತಿನೇ, ಎಂಥ ಪಾಪಿ ಇರಬೇಕು. ಅದಕ್ಕೆ ಹೇಳುತ್ತಾರೆ ಸಾಮ್ಯಾಧಿಕ್ಯ ತದಾನ್ಯೇಷಾಂ, ದೇವರಿಗೆ ಸಮ ಅಂತ ಯಾರನ್ನೂ ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ. ಇನ್ನು ದೇವರಿಗಿಂತ ದೊಡ್ಡವನು ತಿಳ್ಕೊಂಡ್ರೆ ಏನಾಗಬೇಕು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಒಟ್ಟು ಶಾಸ್ತ್ರಗಳ ಸಾರ ಅದು. ಅವನಿಗೇನು ಗೊತ್ತಿಲ್ಲ, ಅಂತ ವಂಚನೆಯನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದರ ಫಲ ಎಲ್ಲ ರೀತಿಯಲ್ಲೂ ಸೋತು ಹೋದ. ಕೊನೆಗೆ ಆಗ ರಕ್ಷಣೆಗೆ ಯಾರು ಬರಬೇಕು ಅಂತ ಪ್ರಶ್ನೆ ಬಂದ್ರೆ ಕೊನೆ ಗತಿಯಾಗಿದ್ದ್ಯಾರು, ಧರ್ಮಾದಿಗಳೇ ಗತಿಯಾದ. ಇವತ್ತು ಮನುಷ್ಯನಿಗೆ ಕೊನೆಗೆ ಉಳಿಸೋದು ಯಾವುದು? ಧರ್ಮವೇ ಗತಿ ಹೊರತು ಬೇರೆ ಅಲ್ಲ. ಎಂತವನಿಗೆ ಹೇಳ್ಬೇಕು ಇದು ಧರ್ಮ ಅಲ್ಲ ಅಂತ ಮಾತು ಉಪಯೋಗಿಸು. ಕಳ್ಳ ಸುಳ್ಳರು ಕೂಡ ಧರ್ಮ ಅಲ್ಲ ಅಂತ ಮಾತು ಉಪಯೋಗಿಸ್ತಾರೆ. ಕದ್ದಮಾಲ ಹಂಚ್ಕೋಬೇಕಲ್ಲ, ಅಲ್ಲಿ ಧರ್ಮ ಅವರಿಗೆ ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು ಅಂತೇಳಿ. ಎಂತ ಆಶ್ಚರ್ಯ ಅಂದ್ರೆ ಧರ್ಮದ ಹೆಸರನ್ನ ಉಪಯೋಗ ಮಾಡಿಕೊಳ್ಳದೆ ಜನಗಳಿರಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಧರ್ಮ ಬೇಕು, ಅದರ ನಿಜವಾದ ಆಚರಣೆ ಮಾತ್ರ ಜನಕ್ಕೆ ಬೇಡ ಎಂಬುದು ಭಾರಿ ದೊಡ್ಡ ದುರಂತ. ಇಲ್ಲಿ ನಡೆದಿದ್ದ ಅಷ್ಟೇನೆ, ಬಹಳಷ್ಟು ವಿಶೇಷ ರೀತಿಯಲ್ಲಿ ಆ ಪ್ರಸಂಗ ನಡೆದಿದೆ. ಪಾಂಡವರೇ ಗತಿ ಅಂತ ಹೊರಟ್ರಂತೆ. ದುರ್ಯೋಧನ ಮಂತ್ರಿಗಳೆಲ್ಲ ಹೋಗಿ ಕೇಳ್ಕೊತಾ ಇದ್ದ, ಧರ್ಮರಾಜ ಹೀಗಾಗಿದೆ ಅಂತ ಹೇಳಿದಾಗ ಧರ್ಮ ಕೈ ಬಿಡೋದಿಲ್ಲ, ಆಗಲಿ ಬಿಡಿ ಅಂತ ಹೇಳೋದೇ ಇಲ್ಲ. ಎಂಥ ಕಾಲದಲ್ಲಿ ನೀವು ಧರ್ಮವನ್ನು ಆಶ್ರಯಿಸಿ ಬಿಡಿ, ಏನಾದರೂ ಒಂದು ಪಟಿಷನ್ ಕೊಟ್ಟೇ ಕೊಡುತ್ತೆ ಬಿಡು. ದುರ್ಯೋಧನಂತವರಿಗೆ ಪಟಿಷನ್ ಕೊಟ್ಟ ಮೇಲೆ ಉಳಿದವ್ರಿಗೆ ಬಿಡುತ್ತದ? ಧರ್ಮ ಅಂತ ಅನ್ನಿ ಸಾಕು, ಒಂದೇನೋ ರಕ್ಷಣೆ ಕೊಟ್ಟೇ ಕೊಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಭಗವದ್ಗೀತೆ ಆಚಾರ್ಯ ಹೇಳ್ತಾರೆ. ಏಕಾದಶಾದಿ ವ್ರತಗಳಿವೆಯಲ್ಲ ಎಷ್ಟು ಶ್ರೇಷ್ಠ ಅಂದ್ರೆ, ವ್ಯಾಜೇನಾಪಿ ಕೃತ ರಾಜನ್ ನ ದರ್ಶಯತಿ ಭಾಸ್ಕರಿ, ಯಾವುದೋ ಲೆಪದಲ್ಲಿ ಮಾಡಿ ಅಷ್ಟಕ್ಕೆ ಒಂದಲ್ಲ ಒಂದು ಪುಣ್ಯ ಕೊಟ್ಟೇ ಕೊಡ್ತಾರೆ. ಪೂರ್ಣ ಪುಣ್ಯ ಬರಬೇಕಾದ್ರೆ ಶುದ್ಧ ಬುದ್ಧಿ ಇರಬೇಕು, ಅದು ಏನಾದ್ರೂ ನೆಪಕ್ಕೆ ಮಾಡಿದ್ರು ಕೂಡ ಅದಕ್ಕೊಂದು ಮಹತ್ವ ಇರುತ್ತೆ ಅಂತ ಹೇಳೋದಕ್ಕೆ ಇದು ದೃಷ್ಟಾಂತ. ಅವರೆಲ್ಲ ಹೋಗಿ ಧರ್ಮಾದಿಗಳನ್ನ ಕೇಳಿಕೊಂಡ್ರಂತೆ. ಧರ್ಮರಾಜ ಭೀಮಸೇನಾ ಅಂತ ಹೇಳಿದ್ರೆ ಭೀಮಸೇನ ಹೇಳ್ತಾರೆ, ಅಣ್ಣ ನನಗೆಲ್ಲ ಗೊತ್ತು, ರಾಜನ್ ಜಾನೇ ಯಾದೃಶೋಯಂ ವಿಮರ್ಧ, ಇದೆಲ್ಲ ಗೊತ್ತು ನನಗೆ ಹಿನ್ನೆಲೆ, ಇವನು ಬಂದಿದ್ದು ನಮ್ಮ ಮಾನಭಂಗಕ್ಕೋಸ್ಕರ. ಇದನ್ನ ನೋಡಿ, ಇಂದ್ರದೇವರು ಮಾಡಿದ ವ್ಯವಸ್ಥೆ ಇದು, ನಾವೇನ್ ಮಾಡಬೇಕೋ ಅದನ್ನ ಅವರೇ ಮಾಡಿಬಿಟ್ಟಿದ್ದಾರೆ, ಆರಾಮ ಸಂತೋಷ ಪಡೋಣ ಅಂತ ಹೇಳಿದರೆ ಧರ್ಮರಾಜ ಹೇಳಿದರೆ, ಇಲ್ಲ ಇಲ್ಲ, ನಮ್ಮ ವಂಶದ ಗೌರವದ ಪ್ರಶ್ನೆ ಇದು, ಆದ್ದರಿಂದ ನೀನು ಹೋಗಿ ಅವರನ್ನು ಬಿಡಿಸಬೇಕು ಅಂತ ಹೇಳಿದರೆ, ಆಗ ಭೀಮಸೇನ ಹೇಳ್ತಾರೆ, ನನ್ನ ಸಾಧ್ಯ ಇಲ್ಲ ಇದು ಅಂತ ಹೇಳಿದಾಗ ಧರ್ಮರಾಜ ಹೇಳಿದನೆ, ಭೀಮಸೇನ ನೀನು ಹೋಗ್ತೀಯೋ ನಾನೇ ಹೋಗಲೋ ಅಂತ ಕೇಳಿದ್ದಾನೆ. ಇದು ವಿಷಯ, ನಾನೇ ಹೋಗಲೋ, ಇದು ಧರ್ಮರಾಜನ ಕೊನೆಯ ಮಾತಿದು ಅಂತ. ಯಾರು ಮಕ್ಕಳು ಮನೆ ನೀವು ನಾನೇ ಹೋಗಲು ಅಂತ ಕೇಳಿದರೆ, ಇವತ್ತಿನ ಮಕ್ಕಳು ನೀವೇ ಹೋಗಿ ಅಂತ ಹೇಳೇ ಬಿಡ್ತಾರೆ, ಬಿಡೋದಿಲ್ಲ. ಆದರೆ ದೊಡ್ಡವರು ಹಾಗೆ ಮಾಡ್ತೀವಿ ಅಂದ್ರೆ ಸಣ್ಣವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಹೋಗ್ತಿದ್ದೆ. ಆದ್ರೆ ನಾನು ಏನ್ ಮಾಡೋದು, ಏಕಾಹ ಯಜ್ಞದಲ್ಲಿ ದೀಕ್ಷಿತ ಆತ, ಯಜ್ಞ ಮಾಡ್ತಾ ಇದ್ದಂತ ಧರ್ಮರಾಜ, ಅದು ಒಂದೇ ದಿವಸದ ಯಜ್ಞ, ಶಾರ್ಟ್ ಯಜ್ಞ ಅದು ಅಂತ ಗಮನಿಸಬೇಕು. ದುರ್ಯೋಧನ ರಾಜ್ಯದಲ್ಲಿ ಇದ್ದು ವಂಚನೆಗೋಸ್ಕರ ಸ್ಪರ್ಧೆಯಿಂದ ಪುಂಡರೇಖ ಯಾಗ ಒಂದು ಮಾಡಿದನೆ ಹೊರತು ಇನ್ನೊಂದು ಯಾಗ ಮಾಡಿದ ಉಲ್ಲೇಖ ಇಲ್ಲ. ಧರ್ಮರಾಜದಲ್ಲಿ ಆಸುಯಾಗ ಮಾಡಿದವನು ಅಂತವ್ರು ಒಂದ್ ದಿವಸ ವೇಸ್ಟ್ ಮಾಡುವ, ಏನೋ ಒಂದು ಯಜ್ಞ ಅದಕ್ಕೊಂದು ಹೆಸರು ಅಂದ್ರೆ ಏನಾದ್ರೂ ಮಾಡಲಿ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿ ನಾಮ್, ಭಗವದ್ಗೀತೆಯಲ್ಲಿ ಹೇಳುತ್ತಾರೆ. ಏನಾದ್ರೂ ನೆಪ ಮಾಡ್ಕೊಂಡು ಯಜ್ಞವನ್ನು ಮಾಡಿ, ಏನಾದ್ರೂ ಮಾಡಿ, ವಿದ್ಯಾರ್ಥಿ ಪುಸ್ತಕ ಓದ್ತಿದ್ದ ಅಂದ್ರೆ ಜ್ಞಾನ ವೃದ್ಧಿ ಹೇಗಾಗುತ್ತೋ ಹಾಗೆ ಎಂದು ಕೂಡ ತಮ್ಮ ಕರ್ತವ್ಯವನ್ನು ಬಿಟ್ಟಿರಬಾರದು. ಕ್ಷತ್ರಿಯರಿಗೆ ಯಜ್ಞ ಬಹಳ ಶ್ರೇಷ್ಠವಾದದ್ದು, ಅದಕ್ಕೋಸ್ಕರ ಧರ್ಮರ ವನ ತುಂಬಾ ಜನ ಏನ್ ಮಾಡ್ತಾರೆ, ಅನುಕೂಲ ಇಲ್ಲದೆ ಬಿಟ್ಟುಬಿಡ್ತಾರೆ ಎಷ್ಟೋ ಸಲ. ಈ ವನದಲ್ಲಿ ಏನು ಅನುಕೂಲ ಇರಬೇಕು ಲೆಕ್ಕ ಹಾಕಿ, ಅಂತಲ್ಲಿ ಒಂದು ಯಜ್ಞ ಮಾಡ್ತಾನೆ ಅಂದಮೇಲೆ ನಾವು ಅನುಕೂಲ ಇದ್ರೆ ಯಜ್ಞ ಮಾಡೋದಲ್ಲ, ಅನುಕೂಲ ಮಾಡಿಕೊಂಡು ಯಜ್ಞ ಮಾಡಬೇಕು ಅಂತ ಹೇಳುತ್ತೆ. ಅನುಕೂಲ ಇದ್ರೆ ಮಾಡಿ ಜನ್ಮದಲ್ಲೇ ಅನುಕೂಲ ಆಗೋದಿಲ್ಲ ಅವರಿಗೆ. ಹೇಳ್ತಾರಲ್ಲ, ಸಮುದ್ರ ಸ್ನಾನಕ್ಕೆ ಹೋದವನು ಭಾರಿ ಅಲೆ ಬರ್ತಾ ಇದೆ, ನಿಂತ ಮೇಲೆ ಸ್ನಾನ ಮಾಡ್ತೇನೆ ಅಂತ ಕೂತ್ಕೊಂಡು ಜನ್ಮದಲ್ಲೇ ಸ್ನಾನ ಮಾಡಕ್ಕೆ ಆಗೋದಿಲ್ಲ, ಅವ್ ಬರ್ತಾನೆ ಇರ್ತಾನೆ ನೋಡ್ತಾನೆ ನಿಂತಿರ್ತಾನೆ ಅಷ್ಟೇ. ಅಲ್ಲಿ ಹೇಗೆ ಬೆಂಗಳೂರು ಟ್ರಾಫಿಕ್ ತಗೊಂಡ್ರೆ ಸಾಕು, ಸಮುದ್ರ ಅಲೆಗಿಂತ ಹೋಪ್ಲೆಸ್. ಟ್ರಾಫಿಕ್ ಕಡಿಮೆ ಮೇಲೆ ಆಫೀಸ್ ಹೋಗ್ತೀವಿ ಅಂತ ಹೇಳಿದ್ರೆ ಜನ್ಮದಲ್ಲಿ ಆಫೀಸ್ ಹೋಗಲಿಕ್ಕೆ ಆಗೋದಿಲ್ಲ, ಅದ್ರ ಮಧ್ಯೆ ನುಗ್ಗಬೇಕು ಇವನು. ಅದ್ರ ಮಧ್ಯೆ ನುಗ್ಗೊಂಡು ಹೋದ್ರೆ ಆಫೀಸ್ಗೆ ಬರ್ತಾನೆ ಹೊರತು ಅದಾಗಿ ಫ್ರೀ ಸಿಗೋ ಚಾನ್ಸಸ್ಸೇ ಇಲ್ಲ. ಸಂಸಾರ ಅಂದ್ರೆ ಹಾಕಿ, ಎಲ್ಲ ಅನುಕೂಲವಾಗಲಿ ನಾವು ಕೆಲಸ ಮಾಡ್ತೇವೆ ಅಂದ್ರೆ ದೇವರಾಣಿ ಆಗೋದಿಲ್ಲ, ಅನುಕೂಲ ಮಾಡ್ಕೋಬೇಕು. ಅದಕ್ಕೇನೆ ಪ್ರಯತ್ನ ಮಾಡಿ ಮಾಡಬೇಕು ಅಂತ ಹೇಳಿ, ಅಭ್ಯಾಸ ಏನೋ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಷ್ಟೇ ಅಲ್ಲ, ಶಕ್ಯೋ ಅವಾಪ್ತು ಉಪಾಯತಃ ಆಚಾರ್ಯ ಹೇಳ್ತಾರೆ, ನಿಜಾನುಭಾವ ವರ್ಜಿತಾ ಹರೇರನುಗ್ರಹ ಉಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿಂ. ದೊಡ್ಡ ಪ್ರಯತ್ನ ಮಾಡಬೇಕು ನಾವು, ಯತ್ನ ಕೂಡ ಇಲ್ಲ, ಯತ್ನ ಪ್ರಯತ್ನ ಮಹಾಪ್ರಯತ್ನ ಮಾಡಬೇಕಂತ. ಆದ್ರೆ ಇವತ್ತು ಯತ್ನ ಕೂಡ ಮಾಡೋಣ ಬಿಡಿಸೋ ಸ್ಥಿತಿಯಲ್ಲಿ ಮನುಷ್ಯ ಇದ್ರೆ ಇನ್ನೇನು ಧರ್ಮ ಸಾಧನೆ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಧರ್ಮರಾಜನ ಪಾಂಡವರ ಒಂದು ದೀಕ್ಷೆ ಅಂತ ವನವಾಸದಲ್ಲೂ ಕೂಡ ಒಂದು ಯಜ್ಞದ ಒಂದು ಹವ್ಯಾಸ, ಅದರಲ್ಲೂ ಕೂಡ ಧರ್ಮರಾಜ ದೀಕ್ಷಿತನಾಗಿದ್ದ, ಆತ ಮುಖ್ಯ ಯಜಮಾನ, ಆತ ಬಿಟ್ಟ ಜಾಗ ಬಿಟ್ಟು ಹೋಗಬಾರದು. ಚಾತುರ್ಮಾಸ್ಯ ಕೂತೋರು ಬಿಟ್ಟು ಹೋಗಬಾರದು ಅಂತಿದೆಯಲ್ಲ ಆ ಟೈಪ್, ಅದು ಬಿಟ್ಟು ಹೋಗಬಾರದು. ಅದು ಮಾಡಿದ್ರೆ ನಿಯಮಭಂಗ, ಅದು ಒಂದು ನಿಯಮಭಂಗವಾಗುತ್ತೆ. ತುಂಬಾ ಜನ ಗೊತ್ತಿಲ್ಲ, ದೇವ್ರ ಪೂಜೆ ಕೂತಿರ್ತಾರೆ, ಕೂತ್ ಮೇಲೆ ಆಸನ ಹಾಕೊಂಡು ಕೂತ್ ಮೇಲೆ ಎದ್ದು ಹೋಗಬಾರ್ದು. ಆಸನ ಹಾಕೊಂಡು ಕೂತ್ ಮೇಲೆ ಮುಗಿಯೋವರೆಗೂ ಏನು ಮಾಡಾಗಿರ್ಬೋದು, ಅಲ್ಲೇ ಕೂತಿರ್ಬೇಕು. ಇವತ್ತು ಎಲ್ಲ ಆಲ್ ಇಂಡಿಯಾ ಟೂರ್ ಮಾಡಬೇಕು, ಓಡಾಡ್ತಿರ್ತಾರೆ ಅಲ್ಲಿಂದ ಇಲ್ಲಿ, ಹೆಸರಿ ದೇವ್ರ ಪೂಜೆ ಅಷ್ಟೇ ಹೊರತು ಸಂಧ್ಯಾನ್ಯ ಕೂತ್ ಮೇಲೆ ಭೂತೋಚ್ಚರ ಜಪ ಕೂತ ಅಂದ್ರೆ ಹೇಳಬಾರ್ದು. ಮತ್ತೆ ಜಪ ಮುಗಿದ ಮೇಲೆ ಮತ್ತೆ ಹೇಳಬೇಕು ಹೊರತು ಮಧ್ಯೆ ಹೇಳಾಗಿಲ್ಲ, ಹೆದ್ರದ ಭಂಗ. ಮತ್ತೆ ಮೊದಲಿಂದ ಮಾಡಿದ್ದೆಲ್ಲ ವೇಸ್ಟ್ ಇದೆ, ಮೊದಲಿಂದ ಮಾಡಬೇಕು. ಮತ್ತೆ ಹೋಮ ಎಲ್ಲ ಹೋಮಕಾರ್ಯ ಕೂತಿರ್ತಾರಲ್ಲ ಜನ ಅಂತೂ ಎಡಗೆ ಕಾಫಿ ಕುಡಿದು ಕೂತಿರ್ತಾರೆ, ಅದು ಬೇರೆ. ಜೊತೆಗೆ ಇದು ಕಥೆಯಲ್ಲ, ನಿಜವಾಗ್ಲೂ ಅಂತ ಕೆಲಸ ಮಾಡೋ ಜನ ಸಿಗ್ತಾರೆ. ಈ ಎಂತ ಮಹಾಮೂರ್ಖರು ಇವರು, ಬಿಟ್ಟೋಗ್ಲಿ ಅಕಸ್ಮಾತ್ ಒಂದು ಮಾತಾಡಬಾರದು ಈ ಮಧ್ಯೆ ಆ ಹೋಮದ ವಿಷಯ, ಮತ್ತೊಂದು ಮಾತಾಡಿಬಿಟ್ರೆ ಮತ್ತೆ ವ್ಯಾಹೃತಿ ಹೋಮ ಮಾಡಿ ಮುನ್ಸಿರ್ಬಾರ್ದು ಪ್ರಾಶ್ಚಿತ್ತಕ್ಕದು ಇಮ್ಮಿಡಿಯೇಟ್ ಆಗಿ, ಇಲ್ಲದೆ ಹೋದ್ರೆ ಅದಿಷ್ಟು ನಿರರ್ಥಕವಾಗ್ತದೆ ಅಂತ ಹೇಳುತ್ತಾರೆ. ಅದು ನಿಜವಾದ ಅರ್ಥದೊಳಗೆ ಇವತ್ತು ನೋಡಿ ಸಿನಿಮಾ ನಾಟಕ ಮಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಒಂದು ಮಾತೊಂದು ಮಾತು ಬಿಟ್ಟಾದ್ರೆ ಎಲ್ಲ ಸೀನ್ ಸೀನೇ ಹಾಳಾಗೋಗ್ಬಿಡುತ್ತೆ. ಅದರ ಗಂಭೀರವನ್ನು ಕಾಪಾಡಬೇಕಾದ್ರೆ ವಿತ್ ಆಲ್ ಸೀರಿಯಸ್ನೆಸ್ ಹೇಗೆ ಮಾಡಬೇಕೋ ಜಪತಪಗಳು ಹಾಗೆ ಮಾಡಬೇಕು. ಆದ್ದರಿಂದ ಧರ್ಮರಾಜ, ನಾನೀಗ ದೀಕ್ಷಿತ, ನಾನು ಹೋಗಾಗಿಲ್ಲ, ಅನಿವಾರ್ಯವಾದ್ರೆ ನಾನೇ ಹೋಗಬೇಕಾಗತ್ತೆ ಅಂತ ಹೇಳಿದ್ರೆ, ಆಗ ಭೀಮಸೇನ ಹೇಳ್ತಾನೆ, ಅಣ್ಣ ನಾನಂತೂ ಹೋಗೋದಿಲ್ಲ, ಆದರೆ ನಿನ್ನ ಮಾತು ನನಗೆ ಮಾನ್ಯ, ನಾನು ಮಾಡ್ತೇನೆ ಅಂತ ಹೇಳಿದ. ಇದು ಭೀಮಸೇನ ದೀಕ್ಷೆ ಅಂದ್ರೆ ಈ ಧರ್ಮದ ಸೂಕ್ಷ್ಮ ಇದೆಯಲ್ಲ, ಬಹಳ ಕಷ್ಟ. ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಕಡೆಗೆ ದುರ್ಯೋಧನ ಅರಿವು ಆಗಬೇಕಾದ್ದೇ ಆಗಿದೆ, ಅವನು ಬಿಡಿಸಬಾರದು. ಇನ್ನೊಂದು ಕಡೆಗೆ ಅಣ್ಣ ಧರ್ಮ ಅದು ಹೇಳ್ತಾನೆ ಬಿಡಿಸಬೇಕು, ಇದರಲ್ಲಿ ಯಾವ ದೊಡ್ಡದು ಅಂತ ಪ್ರಶ್ನೆ. ಇದನ್ನ ಇಂಥ ನಿರ್ಣಯ ಮಾಡೋದು ಭಾರಿ ಕಷ್ಟ. ಧರ್ಮಸ್ಯ ಹೇಳ್ತಾರೆ, ಧರ್ಮಸ್ಯ ತತ್ವ ನಿಹಿತಂ ಗುಹಾಯಾಮ್. ಸಾಮಾನ್ಯವಾಗಿ ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮದ ಬಗ್ಗೆ ಗೊಂದಲ ಬಂದ ಕಾಲಕ್ಕೆ ಅದನ್ನು ಹೇಗೆ ನಿರ್ಣಯ ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂಥ ತಪ್ಪಿದವರೇ ಜಾಸ್ತಿ. ಸಾಮಾನ್ಯವಾಗಿ ಧರ್ಮಿಷ್ಠರು ಇಂಥ ಸೂಕ್ಷ್ಮ ಪ್ರಸಂಗ ಬಂದಾಗ ತಪ್ಪಿಟ್ಟು ಬಿಡುತ್ತಾರೆ. ಎಂದೂ ಧರ್ಮ ತಪ್ಪದೇ ಇದ್ದಿದ್ದು ಅಂದ್ರೆ ಭೀಮಸೇನ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ಇರತೋ ಎದುರ್ಕೋ ತರಹ. ಇದು ಸಂಬಂಧಪಟ್ಟಂತೇನೆ ಅಲ್ಲೊಂದು ಕಥೆ ಬರೋದು. ಈ ಪ್ರಸಂಗ ಬಂತು ಅಂತ ಅಂದು ಹೇಳಬೇಕಾಗಿತ್ತು. ಮಾರ್ಕಂಡೇಯರು ಬಂದಿದ್ದಾರೆ, ಅನೇಕ ಧರ್ಮಗಳನ್ನು ಉಪದೇಶ ಮಾಡ್ತಾ ಇರ್ತಾರೆ. ಆಗ್ಲೇನೆ ಧರ್ಮರಾಜ ಅನೇಕ ಸೂಕ್ಷ್ಮ ಧರ್ಮಗಳ ಬಗ್ಗೆ ಸಾಕಷ್ಟು ಕೇಳ್ತಾ ಕೇಳಿ 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 ಪ್ರಶ್ನೆ ಮಾಡಿ ತಿಳ್ಕೊಡ್ತಾನೆ. ಪ್ರಶ್ನೆ ಮಾಡ್ತಿರೋ ಧರ್ಮರಾಜ, ವಿಷಯ ಧರ್ಮದ ವಿಷಯ, ಅವನೇ ಧರ್ಮರಾಜ. ಇದು ಆಶ್ಚರ್ಯ. ಯಮಧರ್ಮನ ಅವತಾರ. ಮತ್ತೆ ಯಾರು ಧರ್ಮ ತಪ್ಪಿದ್ರೆ ಶಿಕ್ಷೆ ಮಾಡೋ ಶಕ್ತಿ ಅವನಿಗಿದೆ, ಸಂಬಂಧಪಟ್ಟ ವ್ಯಕ್ತಿ, ಆತ ಧರ್ಮ ಕೇಳ್ತಾನಂತೆ. ಇದು ಭಾರಿ ವಿಶೇಷ. ತುಂಬಾ ನಾಲ್ಕಷ್ಟ SLC ಓದ್ಬಿಟ್ಟು ಅವನು ಸೈಂಟಿಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾನೆ ಎಷ್ಟೋ ಸಲ. ಅಂದ್ಬಿಟ್ರೆ ಸೈನ್ಸ್ ಯಾರಿಗೂ ಗೊತ್ತಿಲ್ಲ, ಅಷ್ಟು ಮಟ್ಟಿ ಮನುಷ್ಯನ ಅಹಂಕಾರ ಇರ್ತದೆ. ಧರ್ಮರಾಜ ಚಕ್ರವರ್ತಿ ಒಂದು ಕಡೆಗೆ, ಯಮನ ಅವತಾರ ಇನ್ನೊಂದು ಕಡೆಗೆ, ಭೀಮನ ಅಣ್ಣ, ಅರ್ಜುನನ ಅಣ್ಣ ಅಂತವನು ಯಾರಾದ್ರೂ ಬಂದ್ರೆ ಕೇಳೋದು ಸಂಕೋಚ ಇಲ್ಲ ತನಿಗೆ. ಯಾಕಂದ್ರೆ ಜ್ಞಾನಕ್ಕಿಂತ ದೊಡ್ಡದಿಲ್ಲ. ಶೃಣಯಾ ಯಾವಾಗ ಜ್ಞಾನಂ, ಆಚಾರ್ಯರ ಮಾತು. ನಮಗೆ ಜ್ಞಾನ ಬರಬೇಕು ಅಂದ್ರೆ ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಅದು ಕೂಡ ಪ್ರಾಪ್ತ್ಯ ವರಾನ್ ನಿಬೋಧತ, ದೊಡ್ಡವರು ಸಿಕ್ಕ ಎಂದು ಅವಕಾಶ ಕಳ್ಕೊಳ್ಳೇಬಾರದು ಎಂಬುದು ಧರ್ಮ ಸೂಕ್ಷ್ಮ. ಅದನ್ನು ಧರ್ಮರಾಜ ತೋರಿಸ್ತಾನೆ. ಪಾಪ, ಎಲ್ಲಿ ಮಾರ್ಕಂಡೇಯರು, ಎಲ್ಲಿ ಧರ್ಮರಾಜ? ಮಾರ್ಕಂಡೇಯ ಋಷಿಗಳಷ್ಟೇ, ಧರ್ಮರಾಜ ದೇವತೆ. ಆತ ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ತಾರತಮ್ಯದ ಋಷಿಗಳ ಸ್ಥಾನ ಕಡಿಮೆ, ದೇವತೆಗಳು ಋಷಿಗಳು. ಈತ ದೇವತೆ ದೊಡ್ಡ, ಅದು ಸಾಕ್ಷಾತ್ ಯಮದೇವರ ಅವತಾರ. ಅಂಥವನು ಪ್ರಶ್ನೆ ಕೇಳ್ತಾನೆ, ಧರ್ಮ ಸೂಕ್ಷ್ಮದ ಬಗ್ಗೆ ಹೇಳಿ ಅಂತ ಕೇಳಿದರೆ, ಆಗ ಅವರು ಒಬ್ಬ ಬ್ರಾಹ್ಮಣನ ಕಥೆ ಹೇಳುತ್ತಾರೆ. ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ, ಅವನಿಗೆ ಬಹಳ ಧರ್ಮದಲ್ಲಿ ದೀಕ್ಷೆ. ಪಾಪ, ಯಜ್ಞ ಯಾಗ ವೇದಾಧ್ಯಯನ ಮಾಡೋದ್ರಲ್ಲಿ ಭಾರಿ ಉತ್ಸಾಹ. ಒಂದು ಮರದ ಕೆಳಗೆ ಕುತ್ಕೊಂಡು ಒಳ್ಳೆ ತಪಸ್ ವೇದಾಧ್ಯಯನ ಮಾಡ್ತಾ ಕೂತಿದ್ನ. ತಪಸ್ಸು ಅಂದ್ರೆ ವೇದಾಧ್ಯ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ತದ್ಧಿ ತಪಃ ಮಾಡ್ತಾ ಕೂತಿದ್ದ. ಎಷ್ಟೋ ದಿವಸವಾಯ್ತು. ಒಂದ್ ದಿವಸ ಏನಾಯ್ತು, ಮೇಲೆ ಒಂದು ಈ ಬೆಳ್ಳಕ್ಕಿ ಅಂತ ಕರೀತಾರೆ, ಬಲಾಕಾ ಪಕ್ಷಿ ಅಂತ ಕರೀತಾರೆ, ಹೆಣ್ಣು ಬಲಾಕಾ ಪಕ್ಷಿ ಕೂತ್ಕೊಂಡು ಅವನ ಮೇಲೆ ಮಲವಿಸರ್ಜನೆ ಮಾಡಿಬಿಡ್ತು. ನಮ್ಮ ಇದರ ಕಾಗೆ ಅಂತ ಕೇಳಿರ್ತಾರೆಲ್ಲ ಕೂಡ. ಕಾಗೆ ಅಲ್ಲದು, ಬಲಾಕಾ ಪಕ್ಷಿ ಅಂತ ಮಹಾಭಾರತ ಹೇಳೋ. ಬಲಾಕಾ ಪಕ್ಷಿ ಅವನ ಮೇಲೆ ತನ್ನ ಹಿಕ್ಕಿ ಹಾಕಿಬಿಡುತ್ತೆ. ನೋಡ್ತಾನೆ, ಸಿಟ್ಟು ಬರುತ್ತೆ ಅವನಿಗೆ. ಪಾಪ, ಸಿಟ್ಟು ಬಂದ ಮೇಲೆ ನೋಡ್ತಾನೆ, ಅವನು ಯಾವ ಕೋಪದಿಂದ ನೋಡಿದನೋ ಅದು ಹಾಗೆ ಸತ್ ಕೆಳಗೆ ಬಿತ್ತಂತೆ. ಅವನಿಗೆ ಸ್ವಲ್ಪ ದುಃಖವನ್ನಾಯ್ತು ಮೊದಲು. ಪಾಪ, ಹೇಗೆ ವಾಲ್ಮೀಕಿಗಳಿಗೆ ಆ ಕ್ರೌಂಚ ಪಕ್ಷಿ ಬಿದ್ದಿದ್ದು ನೋಡಿ ಕರುಣೆ ಬಂತಲ್ಲ, ಹಾಗೆ ಕರುಣೆ ಬಂತು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು, ಕೋಪ ಮಾಡ್ಕೊಂಡದಕ್ಕಾಗಿ ಆಯ್ತಲ್ಲ ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ವ್ಯಥೆ ಪಡ್ತಾರೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋಗ್ಬಿಡತ್ತೆ. ಅಲ್ಲಿಂದ ಊರೊಳಗೆ ಹೊರಟು ಬಿಡ್ತಾರೆ. ಸ್ವಲ್ಪ ದಿವಸ ಸ್ಥಾಪದ ಸಲ್ಲಿಸಿ ಊರೊಳಗೆ ಹೊರಡುತ್ತಾರೆ. ಹೊರಟು ಭಿಕ್ಷೆ, ಬ್ರಾಹ್ಮಣರ ಅತ್ಯಂತ ಮುಖ್ಯವಾದಂತಹ ವೃತ್ತಿ ಅಂತ ಹೇಳಿದರೆ ಮಧುಕರ ವೃತ್ತಿಯ ವೃತ್ತಿ ಮುಖ್ಯವಾಗಿ. ಬ್ರಹ್ಮಚಾರಿ ಆದವನಿಗೂ ಯತಿಯಾದವನಿಗೂ ಮಧುಕರ ವೃತ್ತಿಯ ಧರ್ಮ. ಅದಕ್ಕೋಸ್ಕರ ಮಧುಕರ ವೃತ್ತಿಗೆ ಅಂತ ಯಾರು ಮನೆ ಭಿಕ್ಷೆ ಕೇಳಕ್ಕೆ ಅಂತ ಹೋದ, ಒಬ್ಬ ಸ್ತ್ರೀಯ ಮನೆ ಹೋದು ಭಿಕ್ಷೆ, ಅಮ್ಮ ಭಿಕ್ಷೆ ಅಂತ ಕೇಳಿದ. ಭವತಿ ಭಿಕ್ಷಾ ಅಂದೇಹಿ ಅಂದ್ರೆ ಅದೇನೆ ಭಿಕ್ಷೆ. ಈ ರೀತಿ ಅಮ್ಮ ತಾಯಿ ಭಿಕ್ಷೆ ಭಿಕ್ಷೆ ಅಲ್ಲ, ಇದು ಭಿಕ್ಷೆ. ಅಂದ್ರೆ ಶಾಸ್ತ್ರಾಧ್ಯಯನಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಕೇಳ್ತಾರಲ್ಲ, ಅದು ನಿಜವಾದ ಮಧುಕರ ವೃತ್ತಿ ಅಂದ್ರೆ. ಪಠ್ಯಪಾಡಿ ಕೇಳೋದಲ್ಲ, ಅಧ್ಯಯನಕ್ಕೋಸ್ಕರ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಹೊರಟ್ರೆ ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಪುರಂದರದಾಸರು ಹಾಡಿದ್ದು ಅಂತ ಮಧುಕರ ವೃತ್ತಿ. ಹಾಗೆ ತಕ್ಷಣ ಆಯ್ತು, ಬರ್ತೇನೆ ಇರಿ ಅಂತ ಒಳಗೆ ಒಂದು. ಪಾಪ, ಇರಿ ಅಂತ ಒಳಗೆ ಒಂದು. ಅಷ್ಟೊತ್ತಿಗೆ ಏನಾಯ್ತಂತೆ, ಆಕೆ ಗಂಡ ಬರ್ತಾನೆ ಮನೆ. ಹಾಗೆ ಗಂಡ ಮನೆಗೆ ಬರ್ತಾನೆ, ಅವನು ಒಳಗೆ ಹೋಗ್ತಾನೆ. ಒಳಗೆ ಹೋದ ತಕ್ಷಣ ಹೆಂಡತಿ ಏನ್ ಮಾಡ್ತಾಳೆ, ಈ ಬ್ರಾಹ್ಮಣ ಅಲ್ಲೇ ಬಿಟ್ಟೇ ಬಿಡ್ತಾಳೆ. ಅವನಿಗೆ ಕೈ ಕಾಲು ಕಾಲಿ ನೀರು ಎಲ್ಲ ಕೊಟ್ಟು ಕೂಡಿಸಿ ಅವನಿಗೆ ತುಂಬಾ ಆಯಾಸವಾಗಿತ್ತಂತೆ. ಅವನಿಗೆ ಆಹಾರ ಎಲ್ಲ ಕೊಡಲು ಶುರು ಮಾಡಿಬಿಡ್ತಾನೆ. ಸ್ವಲ್ಪ ತಾಯ್ತು, ಆಗ ಜ್ಞಾಪಕ ಆಯ್ತು, ಓ ಬ್ರಾಹ್ಮಣ ಹೊರ ಕಾಯ್ತಿದ್ದಾನೆ ಅಂತ ಗೊತ್ತಾಗಿಬಿಟ್ಟು ಗಂಡನ ಸಮಾಧಾನ ಮಾಡಿ ತಾನು ಬರ್ತಾ ಭಿಕ್ಷೆ ತಗೊಂಡು ಬರ್ತಾಳೆ. ಆಗ ಬ್ರಾಹ್ಮಣ ಕೇಳ್ತಾನೆ, ಆಗ ಸಿಟ್ಟು ಬಂದಿರುತ್ತಾಗಲೇ ಅವನಿಗೆ, ಏನಿದೆ ಹೀಗೆ ಮಾಡಿಬಿಟ್ಟೆ ನೀನೀಗ, ನಾನು ಹೋಗು ಅಂತ ಹೇಳಬೇಕಾಗಿತ್ತು ಅಥವಾ ಭಿಕ್ಷೆ ಹಾಕಬೇಕಾಗಿತ್ತು, ನಿಲ್ಲಿಸಿ ಹೋಗಿಬಿಟ್ಟಿಯಲ್ಲ, ಇದು ಧರ್ಮನ ಅಂತೇಳಿ ಸಿಟ್ಟಿನಿಂದ ನೋಡಿದನಂತೆ. ತಕ್ಷಣ ಅವಳು ಹೇಳ್ತಾಳೆ, ಆಚಾರ್ಯ ಸಿಟ್ಟು ಮಾಡ್ಕೋಬೇಡಿ, ಇಷ್ಟು ಮಾಡಿಕೊಂಡ್ರೆ ಸತ್ತು ಬೆಳ್ಳಕ್ಕೆ ನಾನು ಬೆಳ್ಳಕ್ಕಿ ಅಲ್ಲ ಅಂತ ಹೇಳಿಬಿಟ್ಟ. ತಕ್ಷಣ ಆಶ್ಚರ್ಯ ಆಗುತ್ತೆ ಬ್ರಾಹ್ಮಣನಿಗೆ, ಅದು ಯಾರು ನೋಟಿಸ್ ಮಾಡಿಲ್ಲ ಇನ್ನು. ಅದೇ ಮನುಷ್ಯ ಸತ್ರ ಕೇಸ್ ಹಾಕೋದು ಕೆಲವು ಜನ ಇಲ್ಲ ಈಗ. ಅದು ಹಕ್ಕಿ ಸತ್ರೆ ಯಾರು ಕೇಳಬೇಕು ಈ ಮತ್ತೆ ಅಂತ ಹೊತ್ತಿನೊಳಗೆ ಹಕ್ಕಿ ಸತ್ತಿಂದ ನನಗೆ ಗೊತ್ತು, ಆ ರೀತಿ ನಾನು ಸಾಯೋದಿಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅವನಿಗೆ ಆಶ್ಚರ್ಯ ಆಗೋಯ್ತು. ಆ ವಿಷಯ ಹೇಗೆ ಗೊತ್ತಾಯ್ತು ಇವಳಿಗೆ, ತನ್ನಿಂದ ಹಕ್ಕಿ ಸತ್ತು ವಿಷಯ ಯಾರ್ಯಾರಿಗೂ ಗೊತ್ತಿಲ್ಲ, ಅವಳು ಹೇಗೆ ಗೊತ್ತಾಯ್ತು ಅಂತ ಹೇಳಿ ಹೇಳ್ತಾರೆ. ಎಲ್ಲ ನನಗೆ ಗೊತ್ತು ವಿಷಯ, ನಾನು ನನ್ನನ್ನು ಕೆಡ್ತೀಯಲ್ಲ, ಯಾಕೆ ಹಾಗೆ ಮಾಡಿದೆ ಅಂತೇಳಿ, ಇದು ಧರ್ಮ ಸೂಕ್ಷ್ಮ ಅಂತ ಹೇಳ್ತಾಳೆ. ಅಲ್ಲೇ ಅವಳು ಮಾತಾಡ್ತಾಳೆ. ಅತಿಥಿಯನ್ನು ನಿಲ್ಲಿಸಿಬಿಟ್ಟೆ, ಬ್ರಾಹ್ಮಣನ ನಿಲ್ಲಿಸಿಬಿಟ್ಟೆ, ನನಗೆ ಭಿಕ್ಷೆ ಹಾಕೋದನ್ನು ಬಿಟ್ಟು ಗಂಡನ ಸೇವೆ ಮಾಡ್ತಾ ಕೂತ್ಬಿಟ್ಟೆ, ಇದು ಯಾವ ನ್ಯಾಯ ಅಂತ ಕೇಳ್ತೀಯಲ್ಲ. ಹೌದು, ಬ್ರಾಹ್ಮಣನ ಸೇವೆ ದೊಡ್ಡ ಕರ್ತವ್ಯ, ಅತಿಥಿ ಸೇವೆ ಕರ್ತವ್ಯ ಒಪ್ತೇನೆ, ಆದರೆ ಸ್ತ್ರೀಯಾದವಳಿಗೆ ಅದೆಲ್ಲದಕ್ಕಿಂತ ದೊಡ್ಡದು ಪತಿ ಸೇವೆ ಅಂತ ಹೇಳಿದ್ರು. ಇದು ಧರ್ಮಸೂಕ್ಷದ ಪ್ರಶ್ನೆ. ಸರಿಗೆ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ತಾರತಮ್ಯ ಜ್ಞಾನ ಅಂತ ಅದೇ. ಯಾವುದೋ ಕೆಲಸ ಮುಖ್ಯ ಮಾಡಲಿಕ್ಕೂ ಕೆಲಸ ಬಿಟ್ಬಿಟ್ರೆ ಎಷ್ಟು ಅಪಾಯ ಆಗುತ್ತೆ. ಈ ಮತ್ತೆ ಆ ಧರ್ಮಸೂಕ್ಷ್ಮವನ್ನು ಅರ್ಥ ಮಾಡಿ, ಬೇರೆ ಇಲ್ಲದೆ ನಿಮಗೆ ಮೊದಲು ಆದ್ಯತೆ ಕೊಡ್ತಿದ್ದೆ ನಾನು, ಮಕ್ಕಳಿಗೂ ಪ್ರಶ್ನೆ ಬಂದರೆ ನಿಮಗೆ ಆದ್ಯತೆ ಕೊಡ್ತಿದ್ದೆ, ಆದ್ರೆ ಗಂಡನ ಪ್ರಶ್ನೆ ಬಂದಾಗ ಗಂಡನಿಗೆ ಆದ್ಯತೆ ನಿಮಗಲ್ಲ ಅಂತ ಹೇಳ್ಬಿಟ್ಟು. ರಾಮಾಯಣದಲ್ಲಿ ಬರ್ತಾರೆ, ರಾಮದೇವರು ಹೇಳ್ತಾರೆ, ಪತಿರೇವ ಗುರು ಸ್ತ್ರೀ ನಾಮ್. ಕೌಸಲ್ಯ ಹೇಳ್ತಾಳೆ, ರಾಮ ನಿತ್ಯ ನಾನು ಕಾಡಿಗೆ ಬಂದು ಬಿಡ್ತೇನೆ ಅಂತ ಕೇಳಿದ್ರೆ, ಇಲ್ಲ ನಾನು ಒಪ್ಪೋದಿಲ್ಲ ಅಂತ ರಾಮದೇವರು ಹೇಳ್ತಾರೆ. ಭರ್ತಾ ನಾಮ ಪರಂ ನಾರಿಯಾಹ ಭೂಷಣಾದಪಿ ಭೂಷಣಂ. ಅಮ್ಮ, ಹೆಂಗಸಿಗೆ ಗಂಡನಿಗಿಂತ ಹೆಚ್ಚು ಭೂಷಣ ಮತ್ತೊಂದಿಲ್ಲ. ಅದನ್ನೇ ಪುರಂದರದಾಸರು ಪತಿವ್ರತ ಸ್ತ್ರೀಯರಿಗೆ ಪತಿಯೊಂದೇ ಭೂಷಣವು ಅಂತ ಹೇಳಿದರು. ರಾಮಾಯಣದ ಮಾತು ಇಷ್ಟು ಸ್ಪಷ್ಟವಾಗಿ ಹೇಳಿ ನೀವು ಬರಕೂಡುದು. ಇಲ್ಲಿದ್ದು ನೀನು ದಶರಥನ ಸೇವೆ ಮಾಡಿದರೆ ಏನನ್ನು ಸಂತೋಷವಾಗುತ್ತೋ ಆ ಸಂತೋಷ ನನ್ನ ಜೊತೆಗೆ ಬಂದ್ರೆ ಆಗೋದಿಲ್ಲ ಅಂತ ಹೇಳಿಬಿಡುತ್ತೆ. ಅದೇ ಧರ್ಮ ಅಂತ. ಆ ದೃಷ್ಟಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದ ಹಾಗೆ ಇಲ್ಲಿ ಪತಿದೇವತೆಯಾಗಿ ಸ್ತ್ರೀ ಇರಬೇಕು. ಅದಕ್ಕಿಂತ ಹೆಚ್ಚು ಸಿದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹಾಗೆ ಮಾಡದೆ ನಂದೇನು ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಇನ್ನ ಅರ್ಥ ಮಾಡಿಕೊಂಡೆ. ಇನ್ನೂ ಯಾರೋ ಕಥೆಗಳಲ್ಲಿ ಹೇಳ್ತಿರ್ತಾರೆ, ಯಾರೋ ಒಬ್ಳು ಹೆಂಡತಿ ನೀರು ಸೇರ್ತಾ ಇದ್ಲಂತ, ಈಗ ಬಾವಿನೂ ಇಲ್ಲ ನೀರು ಸೇರೋದಿಲ್ಲ, ಆ ವಿಚಾರ ಬೇರೆ. ನೀರು ಸೇತ ಅರ್ಧ ಸೇರಿಲ್ಲಂತ ಪಾಪ, ಗಂಡ ಮನೆ ಬಂದಂತೆ, ಕಷ್ಟ ಬಿಟ್ಟು ಒಳಗೆ ಹೋಗ್ಬಿಟ್ಲಂತೆ. ಹಾಗೆ ಅವ್ನು ಕರೆದ ತಕ್ಷಣ ಒಳಗೆ ಹೋಗ್ಬಿಟ್ಲಂತೆ, ಒಳಗೆ ಹೋಗ್ಬಿಟ್ಟು ಬಡಿಸಿ ಎಲ್ಲ ಬರ್ತಾರೆ, ಕೊಡ ಹಾಗೆ ನಿಂತಿತ್ತಂತೆ. ಇವ್ರು ಯಾರೋ ಒತ್ತೋಡ್ದರೆ ಹೋಗ್ಬಿಡ್ತಾರೆ, ಅದು ಬೇರೆ ಜೊತೆಗೆ ಹಾಗೆ ತಂದು ಕಡೆ ಕೆಳಗೆ ಹೋಗಿಲ್ಲ ಮೇಲೆ ಹೋಗಿಲ್ಲ, ಅದು ಪಾತಿ ವೃತ್ತ ಅಂದ್ರೆ ಅದು ಅಂತ ಹೇಳುತ್ತಾರೆ. ಇದನ್ನು ಸುಮ್ಮನೆ ಮಾಡೋದಿಲ್ಲ, ಸಿದ್ಧಿ ಬಂದರೆ ಮಾತ್ರ ಸಾಧ್ಯ. ಧರ್ಮ ಒಂದೇ ಸೇರಿದ ಆಚರಣೆಗೆಲ್ಲ ಬರೋದಿಲ್ಲ. ಹೇಗೆ ಆಗತ್ತ ಈಲಿ ಕಲಿಬೇಕಾದ್ರೆ ಎಷ್ಟೋ ದಿವಸ ಬೇಕಾಗುತ್ತೆ ಅವರಿಗೆ. ಇಂಥ ಸಿದ್ಧಿ ಬರಬೇಕಾದ್ರೆ ದೀಕ್ಷೆಯಿಂದ ಕ್ಯಾಶುವಲ್ ಮಾಡಿದ ಧರ್ಮ ಅಲ್ಲ, ಕ್ಯಾಶುವಲ್ ಮಾಡಿದ ಧರ್ಮ ಆಗೋದೇ ಇಲ್ಲ. ಅದನ್ನು ಮಾಡಲೇಬೇಕು ಅಂತ ಮಾಡಿದಾಗ ಮಾತ್ರ ಧರ್ಮ ಆಗೋದು. ಪ್ರತಿ ದಿವಸ ಹಾಲು ಕುಡ್ಕೊಂಡಿರಿ, ಹಾಲಿನ ವ್ರತ ಅಂತ ಕರೆಯೋದಿಲ್ಲ ಅದನ್ನು. ಆದರೆ ಮಾಡಲೇಬೇಕು ಅಂತ ಮಾಡ್ತಾರಲ್ಲ ಆಗ ಪಯೋವ್ರತವಾಗುತ್ತೆ. ಅದೊಂದು ಬಿಟ್ಟು ಆಹಾರ ತಗೊಳ್ಳೋದ ಸಂಕಲ್ಪ ಬಂದರೆ ಉಪವಾಸ ಇರ್ತಾರೆ, ಏಕಾದಶಿ ಅಲ್ಲ. ಉಪವಾಸ ಇರಬೇಕು, ಹರಿಪ್ರೀತಿ ಆಗತ್ತೆ ಅಂತ ಇರ್ತಾನಲ್ಲ, ಅದು ಏಕಾದಶಿ ವ್ರತ ಆಗುತ್ತೆ. ಇವತ್ತು ಅಂತ ವ್ರತ ಮಾಡಿದ್ದರ ಫಲ ಪಡ ಹಾಗೆ ನಿಂತಿತ್ತಂತ. ಆಮೇಲೆ ನೋಡಿ ಉಳಿದವರು ಯಾರು ಪ್ರಸಂಗ ಬಂದರೆ ಬೇರೆ ಹೊತ್ತಲ್ಲ, ಆದರೆ ನಿಲ್ಲೋದಿಲ್ಲ ಅದು ಪಾತಿವ್ರತದ ಶಕ್ತಿ. ಆ ದೃಷ್ಟಿಯಿಂದ ಇಲ್ಲಿ ನಡೆದಿದೆ, ನಂದೇನು ತಪ್ಪಿಲ್ಲ, ನಿನಗೆ ಧರ್ಮ ಗೊತ್ತಿದೆಯೇ ಹೊರತು ಧರ್ಮ ಸೂಕ್ಷ್ಮ ಗೊತ್ತಿಲ್ಲ ಅಂತ ಹೇಳಿಲ್ಲಂತ ಬ್ರಾಹ್ಮಣನಿಗೆ. ಒಬ್ಬ ಬ್ರಾಹ್ಮಣ ಋಷಿಗೆ ಮಾತಾಡಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು. ಅಮ್ಮ ಇದೆಲ್ಲ ಎಲ್ಲಿದ್ದ ಓದ್ದೆ ಅಂತ ಕೇಳ್ತಾನೆ ಪಾಪ. ನೀನು ಯಾರು ಹೇಳ್ಕೊಟ್ರು ಅಂದ್ರೆ ನನಗೆ ಯಾರು ಹೇಳ್ಕೊಟ್ಟಿಲ್ಲ, ಈ ಪಾತಿವ್ರತ್ಯದಿಂದ ಬಂದ ಸಿದ್ಧಿ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸರ್, ನಮ್ಮ ಧರ್ಮದ ಆಚರಣೆ ದೇವರ ಅನುಗ್ರಹಕ್ಕೆ ಕಾರಣವಾಗಿ, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ, ವಿಶೇಷ ಭಕ್ತಿಗೆ ಕಾರಣವಾಗಿ, ಮೋಕ್ಷಕ್ಕೆ ಸಾಧನವಾಗ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳೋದು, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಪ್ರತಿಯೊಬ್ಬನೂ ಕೂಡ ತನ್ನ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮ ಏನಿದೆ ಅದನ್ನು ಮಾಡಿ ಕೃಷ್ಣಾರ್ಪಣ ಅಂದರೆ ದೇವರು ಒಲಿತಾನೆ ಹೊರತು ಪರಧರ್ಮವನ್ನು ಮಾಡಿದರೆ ಅಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸುನುಷ್ಠಿತ ಭಗವದ್ಗೀತೆ ಮಾತು. ಪರಧರ್ಮವನ್ನು ನೂರಕ್ಕೆ ನೂರು ಚೆನ್ನಾಗಿ ಮಾಡಿ ಪ್ರಯೋಜನ ಇಲ್ಲ. ನಿಮ್ಮ ಧರ್ಮನ ಅರ್ಧಂಬರ್ಧ ಮಾಡಿದ್ರೂ ಪರವಾಗಿಲ್ಲ, ಸದೋಷವಪಿ ನತ್ಯಜಿ. ಅಲ್ಲಿ ಸ್ವಲ್ಪ ವೀಕ್ನೆಸ್ ಇದ್ರೂ ಕೂಡ, ನಮ್ಮಲ್ಲಿ ದೌರ್ಬಲ್ಯ ಇದ್ರೂ ಕೂಡ, ಪೂರ್ಣವಾಗದೆ ಹೋದ್ರೂ ಕೂಡ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಅದರ ಗುಣ ಕಡಿಮೆಯಾದರೂ ಕೂಡ ಅದು ತುಂಬಾ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಕ್ಕೆ ಈ ಪತಿವ್ರತೆಯ ಕಥೆ ಭಾರಿ ಮುಖ್ಯ. ನಾನು ಧರ್ಮಾಚರಣೆ ಮಾಡಿದ್ದೇನೆ, ಅದರಿಂದ ನನ್ನ ದಿವ್ಯ ದೃಷ್ಟಿ ಬಂದಿದೆ ಅಂತ ಹೇಳ್ತಾಳೆ. ಇದು ನೋಡಬೇಕು, ದಿವ್ಯ ದೃಷ್ಟಿ ಬಂದಿದೆ. ಓದಿದ ದಿವ್ಯ ದೃಷ್ಟಿ ಬರೋದಕ್ಕಿಂತ ಅನುಗ್ರಹದಿಂದ ಬರೋ ದಿವ್ಯ ದೃಷ್ಟಿ ಭಾರಿ ದೊಡ್ಡದು. ಬ್ರಹ್ಮಸೂತ್ರಗಳ ತೀರ್ಮಾನ ಅದು, ಲಿಂಗಭೂಯಸ್ವಾತದ್ಧಿ ತದಪಿ ಬಲೀಯ. ಇವತ್ತು ಗುರು ಅನುಗ್ರಹ ದೊಡ್ಡದು, ಅಧ್ಯಯನ ದೊಡ್ಡದು ಅಂತ ಕೇಳಿದರೆ ಎರಡೂ ದೊಡ್ಡವೆ. ಅದರಲ್ಲಿ ರಿಲೇಟಿವ್ ಇಂಪಾರ್ಟೆನ್ಸ್ ಹೇಳೋದಾದರೆ, ಗುರುಪ್ರಸಾದೋ ಬಲವಾನ್ ಅತಸ್ಮಾತ್ ಬಲವತ್ತರ. ಅನುಗ್ರಹ ಭಾರಿ ದೊಡ್ಡದು ಎಂಬುದು ಸಿದ್ಧಾಂತ. ಆದ್ದರಿಂದ ನಾನು ಪ್ರತಿ ಅನುಗ್ರಹದಿಂದ, ಈ ಪತಿ ಸೇವೆಯ ಫಲದಿಂದ ಏನು ಧರ್ಮ ಗಳಿಸಿದ್ದೇನೆ ಅದರ ಫಲ ಇದು. ಅದಕ್ಕೆ ನಿಮ್ಮ ವಿಷಯ ಎಲ್ಲ ಗೊತ್ತಾಗ್ತಾ ಇದೆ ಆಚಾರ್ಯರೇ, ನಿಮಗೆ ಧರ್ಮ ಜ್ಞಾನ ಇದೆ ಹೊರತು ಧರ್ಮದ ಸೂಕ್ಷ್ಮ ಜ್ಞಾನ ಇಲ್ಲ. ಆದ್ದರಿಂದ ನನ್ನ ಬಗ್ಗೆ ಮಾತಾಡಿದ್ರೆ ನೀವೇ ಮಾಡಿದ ತಪ್ಪಲ್ವೇ ಅಂತ ಕೇಳಿ. ನಾನು ಮಾಡಿದ ತಪ್ಪಲ್ಲ, ಶಾಂತರಾಗಿ ಬಂದ ಗಂಡನಲ್ಲಿ ಏನು ದೇವರ ಸನ್ನಿಧಾನ ಇರ್ತದೆ ಆ ಸನ್ನಿಧಾನ ಬೇರೆ ಎಲ್ಲೂ ಇರೋದಿಲ್ಲ ಅಂತ ಹೇಳಿದ್ರು. ಇದು ಛಲಪ್ರತಿಮೆ ಪೂಜೆ ಅಂತ ಹೇಳಿದ್ರು. ಅದಕ್ಕೆ ಹೆಂಗಸರು ಬೇರೆ ದೇವ್ರ ಪೂಜೆ ಹೇಳಲೇ ಇಲ್ಲ, ಅವರೇ ದೇವ್ರ ಪೂಜೆ ಹೇಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ದೇವ್ರ ಪೂಜೆನೆ ಹೇಳಲಿಲ್ಲ ಅಲ್ಲ, ಸಾಲಿಗ್ರಾಮಾದಿಗಳಲ್ಲಿ ಪೂಜೆ ಮಾಡಬೇಕಾಗಿಲ್ಲ. ಆದ್ರೆ ಯಾತಕ್ಕೆ ಪತಿದೇವ ಗುರು ಸ್ತ್ರೀನಾಮ್ ಅಂತ ಅದಕ್ಕೆ ಶಾಸ್ತ್ರ ಹೇಳಿತ್ತು. ಅಲ್ಲಿ ಚಿಂತನೆ ಮಾಡಬೇಕಾದ್ದು, ನಾನು ಮಾಡಿದ್ದೇನೆ, ನಂದೇನು ತಪ್ಪಿಲ್ಲ ಅಂತ ಕೇಳಿದಾಗ, ಅಮ್ಮ ತುಂಬಾ ವಿಷಯ ತಿಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಅಂತ ಕೇಳಿದ್ರೆ, ಇದನ್ನ ಹೇಳೋದಕ್ಕೆ ನನಗೆ ಯಥಾಪ್ರ ಯಜಮಾನರು ಕಾಯ್ತಿದ್ದಾರೆ, ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ. ನೀನು ಹೋಗು ಮಿಥಿಲಾಪಟ್ಟಣಕ್ಕೆ ಹೋಗು, ಅಲ್ಲಿ ಒಬ್ಬನ ಹೇಳ್ತಾನೆ ಅಂತ ಹೇಳಿದರೆ. ಯಾರು ಹೇಳ್ತಾರೆ, ಯಾರು ಆಚಾರ ಹೇಳ್ತಾರೆ, ಋಷಿ ಹೇಳ್ತಾರೆ ಅಂತ ಕೇಳಿದರೆ, ಆಚಾರಲ್ಲ ಋಷಿಗಳಲ್ಲ, ಒಬ್ಬ ಬೇಡ ಇದ್ದಾನೆ ಅವನು ಹೇಳ್ತಾನೆ ಅಂತ ಹೇಳಿದ್ದಾನೆ. ಬೇಡ ಒಬ್ಬ ಕಟಕರವನು, ಅವನ ಹತ್ರ ಹೋಗು, ಧರ್ಮಸೂತ್ರ ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ನ. ಈಕೆ ಎಂದು ಹೊರಬಿಟ್ಟು ಹೋದ ಅಲ್ಲಿರೋದು ಇವಳಿಗೆ ಗೊತ್ತಿದೆ, ಎಷ್ಟು ಆಶ್ಚರ್ಯ ಆಯ್ತು. ಇಲ್ಲಿ ಮಿಥಿಲಾಪಟ್ಟಣ ಇಲ್ಲಿ ಇವರಿದ್ದ ಊರಲ್ಲಿ ಅಲ್ಲಿ ಅವನಿದ್ದಾನೆ, ಅವನು ಧರ್ಮ ಹೇಳ್ತಾನೆ. ದಿವ್ಯ ದೃಷ್ಟಿ ಅಂದ್ರೆ ಆಗ ನಮಗೆ ಈ ಟೆಲಿಫೋನು ಟಿವಿಗಳೆಲ್ಲ ಏನೂ ಅಲ್ಲ, ಅದರ ಮುಂದೆ ಇದು ಎಕ್ಸ್ಟರ್ನಲ್ ಇವೆಲ್ಲ ಕೊಡೋದು, ಇಂಟರ್ನಲ್ ನಾವು ಬೇಕಾದ ನೋಡೋದಿಲ್ಲ. ಟಿವಿ ಒಳಗೆ ಅವ್ರು ತೋರಿಸಿದ್ದು ನೋಡ್ತೇವೆ ಅಷ್ಟೇ. ಟೆಲಿಫೋನ್ನಲ್ಲಿ ಟಿವಿ ಒಳಗೆ ಲಿಮಿಟೇಷನ್ ಇದೆ. ಆದರೆ ಇವತ್ತು ಸಿದ್ಧಿ ಬರುತ್ತದೆ, ಯೋಗ ಸಿದ್ಧಿಗೆ ಇತಿಮಿತಿಗಳೇ ಇಲ್ಲ. ತಾವು ವಿಶೇಷ ರೀತಿಯಲ್ಲಿ ಯೋಗ್ಯತೆಗೆ ತಕ್ಕಂತೆ ಸಾಧನೆ ಮಾಡಬಹುದಷ್ಟೇ. ಆ ದೃಷ್ಟಿಯಿಂದ ನೀವು ಅಲ್ಲಿ ಹೋಗಿರಿ, ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಯ್ತು. ನೀನು ನಮ್ದೇ ಸಾಧ್ಯನೇ ಇಲ್ಲ, ತನ್ನ ಕಣ್ಣಾರೆ ಕಂಡ ಪವಾಡ ಇದು, ಒಂದು ಬೂದಿಗಿರಿ ಕೊಡ ಪವಾಡ ಅಲ್ಲ ಇದು, ಕಣ್ಣಾರೆ ತತ್ವ ಹೇಳಿದ ಪವಾಡವಾದ್ದರಿಂದ ಒಪ್ಪದೆ ದಾರಿ ಇರಲಿಲ್ಲ. ಪಾಪ ಶ್ರೀ ಮಿಥಿಲಾಪಟ್ಟಣಕ್ಕೆ ಹೊರಟೇ ಬಿಟ್ಟ ಅಲ್ಲಿ. ಅಹಂಕಾರ ಪರಿ ಅಹಂಕಾರ ಹಿಡಿದೋಗಿತ್ತು ಆತಂದಾಗಲಿ, ಅಹಂಕಾರ ಹಿಡಿದಿತ್ತು. ಮಿಥಿಲಾಪಟ್ಟಣಕ್ಕೆ ಹೋದ, ಅಲ್ಲಿ ಹೋಗಿ ಯಾರು ಹೇಗೆ ಮನೆ ಹೇಗೆ ಹುಡುಕ್ಬೇಕು ಈ ಮಧ್ಯೆ, ಯಾರ ಕೇಳಿದ್ರೆ ಅಂತ ಕೇಳಿದ್ರೆ, ಯಾರು ಕೇಳಿದ್ರು ಧರ್ಮ ಅವನ ಹೆಸರು ಹೇಳರೆ, ಅಷ್ಟು ಪ್ರಸಿದ್ಧ ವ್ಯಕ್ತಿ ಆಗಿಬಿಟ್ಟಿದ್ರು. ಕಟಕರವನೊಬ್ಬ ವ್ಯಾಧ ಬ್ರಾಹ್ಮಣಕ್ಕೆ ಕೇಳಿದ್ರೆ ಅವನ ನನಗೆ ಗೊತ್ತ ಮನೆ ಹೇಳಿಬಿಟ್ರಂತ ತಕ್ಷಣ. ಇದು ನಿಜವಾದ ಕೀರ್ತಿ ಅಂದ್ರೆ ತಕ್ಷಣ ಹುಡ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಹೋಗಿ ನೋಡಿದ್ರೆ ಅದೇನು ಯಾವುದು ದೇವಸ್ಥಾನ ಅಲ್ಲ, ಒಂದು ಅಗ್ರಹಾರ ಅಲ್ಲ, ಅದು ಕಟಕರ ಬೀದಿ. ಅದು ಒಂದು ಕಟಕರ ಬೀದಿ, ಅದರಲ್ಲಿ ನೋಡಿದ್ರೆ ಅಂಗಡಿ ಒಂದು, ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಕೂತಿದ್ದೆ. ಅದು ಮಾಂಸ ಹೇಳ್ತಾರೆ, ಮಾರ್ಗಾದಿ ಮಾಂಸ ಮಾಡ್ತಿದ್ದಂತ. ಮಾರ್ಗ ಅಂದ್ರೆ ಮೃಗ ಅಂದ್ರೆ ಜಿಂಕೆ, ಜಿಂಕೆ ಮಾಂಸ, ಎಮ್ಮೆ ಮಾಂಸ, ಕೋಣರ ಮಾಂಸ ಎಲ್ಲ ಮಾರಾಟ ಮಾಡ್ತಾ ಕೂತಿದ್ದ. ಜನ ದೊಡ್ಡ ಕ್ಯೂ ಇತ್ತಂತೆ, ಉಚ್ಚಾಬಟ್ಟೆ ಕ್ಯೂ ಇತ್ತಂತೆ. ಅದನ್ನ ನೋಡಿದನಂತೆ, ಓ ಮುಗಿಲಿ ಬೇರೆ ಬೇರೆ ಹೋಗ್ತಾರೆ, ಆಶಯ ಮಾಡ್ಕೊಂಡು ಹೋಗ್ಬಿಡಿ. ಅಲ್ಲಿ ಹೋಗ್ತಾನೆ ಇದ್ದಿಲ್ಲ ಫಸ್ಟ್, ಅವನು ಬೇರೆ ಟೈಮ್ ನಲ್ಲಿ ಆಗಿದ್ರೆ ಹೋಗಿದ್ರು ದೃಶ್ಯ ನೋಡಿ ಓಡೋ ಬಿಡ್ತಾ ಇದ್ದ. ಆದ್ರೆ ಅವ್ಳು ಹೇಳಿದ್ದಾಳಲ್ಲ, ಈಗ ತನ್ನ ಕೆಲಸ ಆಗ್ಬೇಕಲ್ಲ, ದೂರದಲ್ಲಿ ಹಾಗೆ ಕಾಯ್ಕೋತ ನಿಂತ್ಕೊಂಡಂತೆ. ಆ ನೋಡಿದನಂತ, ನೋಡಿದ ತಕ್ಷಣ ಓ ಬನ್ನಿ ಬನ್ನಿ ಅಂತ ಕರೆದು ಅವ್ರನ್ನೆಲ್ಲ ಬೇಗ ಕಳಿಸಿಬಿಟ್ಟು, ಬನ್ನಿ ಪಾಪ ಆ ಮಿಸ ಪತಿವ್ರತಾಸ್ತ್ರೀ ಕಳಿಸಿಕೊಟ್ರು, ಅದಕ್ಕೆ ಬಂದಿರಲ್ಲ ನೀವು ಅಂತ ಕೇಳಿದ್ರೆ ಇನ್ನೊಂದು ಶಾಕ್ ಆಯ್ತು. ಇಮಿಡಿಯೇಟ್ ಆಗಿ ಶಾಕ್ ಮೇಲೆ ಶಾಕ್ ಆತಾನೆ. ಏನಿದು ಎದುರಿಗೆ ನಡೆದ ಹೇಳ್ತಾ ಇದ್ದಾರಲ್ಲ ಇದೆಲ್ಲ ಕೂಡ, ನಾನಿರೋದೆಲ್ಲಿ, ಅವಳಿದ್ದೆಲ್ಲಿ, ಇಲ್ಲಿ ಬಂದಿರೋದೆಲ್ಲಿ, ಇದೇನು ಸುದ್ದಿ ಹೇಳಿ ಬಂದಿದ್ದು ಕೂಡ ಅಲ್ಲ, ಹೇಗ್ ಗೊತ್ತಾಯ್ತು ಇವರಿಗೆ? ಆ ಹೇಳ್ತಾರೆ, ನೀವು ಆಶ್ಚರ್ಯ ಆಗ್ತಿದ್ದೀ ಆಚಾರ್ಯ, ನಿಮಗೆ ಎಲ್ಲ ಹೇಳ್ತೀನಿ, ಬನ್ನಿ ಮನೆಗೆ ಹೋಗೋಣ, ಇದು ನಿಮ್ಮ ಜಾಗ ಅಲ್ಲ, ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೊರಟನಂತೆ. ಅಂಗಡಿಯಿಂದ ಮನೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಧರ್ಮದ ಪ್ರಶ್ನೋತ್ತರ ಎಲ್ಲ ನಡೀತಾ ಇದೆ. ಎಷ್ಟೆಷ್ಟೋ ಪ್ರಶ್ನೆ ಕೇಳ್ತಾರೆ, ಎಲ್ಲದಕ್ಕೂ ಸರಸರ ಉತ್ತರ ಕೊಡ್ತಾ ಹೋಗ್ತಾರ. ಹುಟ್ಟಿದ್ದು ವ್ಯಾಧನಾಗಿ ಮಾಡ್ತಿರೋ ನೋಡಿದ್ರೆ ಕೆಲಸ, ಇವರು ತಪಸ್ ಮಾಡಿದ ಬ್ರಾಹ್ಮಣ ಪಾಪ, ಅವರಿಗೆಲ್ಲ ಸರಸರ ಉತ್ತರ ಕೊಡ್ತಾ ಇದ್ದಾನೆ. ಏನೇನೋ ಕೇಳ್ತಾನೆ, ಕೇಳಿದ ನಾಡಿಗಳ ವಿಷಯ ಹೇಳ್ತಾನೆ. ಪ್ರಾಣ ಅಪಾನ ವ್ಯಾಣ ಉದಾನ ಸಮಾನ, ಈ ನಾಡಿ ಎಲ್ಲೆಲ್ಲಿರುತ್ತೆ ಅಂತ ಹೇಳ್ತಾರೆ. ಪ್ರಾಣ ಪಂಚ ಪ್ರಾಣಗಳು ಎಲ್ಲೆಲ್ಲಿರುತ್ತೆ, ಅವುಗಳ ಕೆಲಸ ಇರೋ ಅಂತ ಹೇಳ್ತಾ ಬರುತ್ತೆ. ಓದಿಲ್ಲ ಯಾವುದನ್ನು ಗಮನಿಸ್ಬೇಕು ನಾವು, ಯಾಕೆ ಓದಾಗಿಲ್ಲ ಆತ. ಆ ಸ್ಥಿತಿಯಲ್ಲಿ ಓದ ಸ್ತ್ರೀ ಶ್ರುದ್ರ ಬ್ರಹ್ಮಬಂಧುನಾಂ ತ್ರಯೀ ನಶ್ರುತಿ ಗೋಚರ, ಧರ್ಮ ಪಾಲನೆ ಮಾಡಿದ್ರೆ ಹೆಸರೇ ಧರ್ಮ ವ್ಯಾಧ, ಯಾವುದು ಓದಿಲ್ಲ. ಒಳ್ಳೆ ದಿವ್ಯ ಜ್ಞಾನ ಇದೆ ಅವರಿಗೆ, ಕೇಳಿದ ಪ್ರಶ್ನೆಗಳು ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಧರ್ಮ, ಇದು ಧರ್ಮ ಸೂಕ್ಷ್ಮ. ಇಂಥ ಪ್ರಸಂಗ ಬಂದ ಹೀ ನಡಿಬೇಕು, ಮೇಲ್ನೋಟಕ್ಕೆ ಕಾಣೋದೇ ಬೇರೆ, ಒಳಗಿರೋದೇ ಬೇರೆ ಅಂತ ಎಲ್ಲ ಬಿಡಿಸಿ ಬಿಡಿಸಿ ಎಲ್ಲ ಹೇಳ್ತಾ ಹೋದನಂತೆ. ಎಲ್ಲ ಕೇಳಿ ಭಾರಿ ಆಶ್ಚರ್ಯ ಪಡ್ತಾನೆ, ಇದೆಲ್ಲ ನಿಮಗೆ ಎಲ್ಲಿಂದ ಗೊತ್ತಾಯಿತು ಅಂತ ಕೇಳ್ತಾನೆ. ಎಲ್ಲಿ ಓದಿದ್ರಿ ಅಂತ ಕೇಳಾಗಿಲ್ವೇ ಇಲ್ವಲ್ಲ, ಓದಾಗಿಲ್ಲ, ಅದು ಎಲ್ಲಿ ಓದಿ, ಹೇಗೆ ಬಂತು ಈ ಜ್ಞಾನ ಕೂಡ, ಇಷ್ಟು ತಪಸ್ ಮಾಡಿದ ನನಗೆ ಗೊತ್ತಿಲ್ಲ, ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಪಾಪ ಇವನು. ಅದಕ್ಕೆ ಹೇಳ್ತಾರೆ, ನತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್ ಅಥಾತೋ ಬ್ರಹ್ಮ ಜಿಜ್ಞಾಸ. ಅರ್ಹತೆ ಪೂರ್ಣ ಇಲ್ಲದೆ ಓದಿದ್ರೆ ಸಿದ್ಧಿ ಬರೋದಿಲ್ಲ ಅಂತ ಹೇಳಿ. ಬರೀ ಓದೋದು, ಓದದೆ ಹೋದ್ರೂ ಸಿದ್ಧಿ ಬರೋದಿಲ್ಲ, ಅರ್ಹತೆಯಲ್ಲಿ ಓದಿದ್ರೂ ಸಿದ್ಧಿ ಬರೋದಿಲ್ಲ. ಆದ್ದರಿಂದ ತತ್ವ ಅಧ್ಯಯನಕ್ಕೆ ಬರೀ ಗ್ರಂಥಗಳಿದ್ರೆ ಸಾಲದು, ಗುರುಗಳಿದ್ರೆ ಸಾಲದು, ಅದಕ್ಕೆ ವೈರಾಗ್ಯ ಬೇಕು. ವೈರಾಗ್ಯ ಇದ್ದು ಯಾರು ಅಧ್ಯಯನ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಅವರಿಗೆ ಒಳ್ಳೆ ಗುರುಗಳು ಸಿಕ್ಕು, ವೇದಾದಿ ಗ್ರಂಥಗಳು ಸಿಕ್ಕರೆ ಒಳ್ಳೆ ಜ್ಞಾನ ಬರುತ್ತೆ ಹೊರತು ಯಾಂತ್ರಿಕವಾಗಿದ ಅಧ್ಯಯನದಿಂದ ಜ್ಞಾನ ಬರೋದಿಲ್ಲ. ಅದನ್ನೇ ಭಗವಂತ, ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯಾ ಶಕ್ಯ ಏವಂವಿಧೋ ದ್ರಷ್ಟುಂ ದೃಷ್ಟವಾನಸಿ ಯನ್ಮಮ. ಇದನ್ನೆಲ್ಲ ಹೇಳಬೇಕಾದ್ರೆ ಬರೀ ಓದೋದು ದಾನಾದಿಗಳು ಬೇರೆ, ಅದು ಸಿದ್ಧಿ ಬರೋದು ಬೇರೆ. ನೀನು ತಪ್ಪು ಮಾಡಿದ್ದಿ, ಅದಕ್ಕೆ ನಿನಗೆ ಬಂದಿಲ್ಲ. ನನಗೆ ಸಿದ್ಧಿ ಬರಲಿಕ್ಕೆ ಕಾರಣ ಏನೋ ಗೊತ್ತಾ? ಬಾ ಒಳಗೆ ಹೋಗ್ತೇನೆ, ಕರ್ಕೊಂಡು ಹೋದನಂತೆ. ದೇವ್ರ ಪೂಜೆನೆ ಮಾಡಾಗಿಲ್ಲಲ್ಲ ಪಾಪ ಆಯ್ತಾ? ನಾನು ದೇವ್ರ ಪೂಜೆ ಮಾಡ್ತೇನೆ, ಅದು ಸಿದ್ಧಿ ಬಂದಿದೆ ಬಾ ಅಂತ ಕರ್ಕೊಂಡು ಹೋದ ನೋಡಿದ್ರೆ ದೇವರಿಲ್ಲ ದಿಂಡ್ರಿಲ್ಲ, ಅಲ್ಲಿ ತಂದೆ ತಾಯಿಗಳು ಕೂತಿದ್ದಾರಷ್ಟೇ. ಹಣ್ಣು ಮುದುಕರು ಪಾಪ, ಅವರದಕ್ಕೆ ಇವರೇ ನಾನು ಪೂಜೆ ಮಾಡೋ ದೇವರು ಅಂತ ಹೇಳಿದರು. ಈ ಜನ ಇವತ್ತು ತಲೆ ಕೆಳಗಾದ ನಂಬ ಸ್ಥಿತಿಯಲ್ಲಿ ಮನುಷ್ಯ ಇಲ್ಲ. ಇವತ್ತು ಹೊರಗಾಯಕ ಆಗಿರೋದು ಪಾಪ ಅವ್ರನ್ನೆಲ್ಲ ಕೂಡ. ಅವರೆಲ್ಲ ಅನಾಥರಾಗಿ ಸಾಯ ಸ್ಥಿತಿ ಬರ್ತಾ ಇತ್ತು. ಇವತ್ತು ಜನ ಹಿಂದಿನ ಸಂಸ್ಕಾರವೆಲ್ಲ ಕಡಿಮೆ ಆಗ್ತಾ ಇತ್ತು. ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಮಾತು ಜನಕ್ಕೆ ತಮಾಷೆಯ ಮಾತು ಕಂಡಕ್ಕೆ ಕಾಣಿಸ್ತಾ ಇತ್ತು. ಏ ಈಗಿನ ಕಾಲಕ್ಕೆಲ್ಲ ಯಾರು ಕೇಳ್ತಾರೆ ಅನ್ನೋಷ್ಟು ಮಟ್ಟಿಗೆ ಮನುಷ್ಯ ಮಾತಾಡ್ತಾರೆ. ತುಂಬಾ ತಪ್ಪು ನೋಡಿ, ಇವ್ರು ದೇವ್ರ ಪೂಜೆ ಮಾಡ್ತಾರೆ ಇದುವರೇನೆ ನಾನೀಗ. ಅವ್ರು ಹೋಗಿ ನಮಸ್ಕಾರ ಮಾಡಿದಂತ ಅವರಿಬ್ಬರಿಗೂ ಕೂಡ ಅವರು ತಮ್ಮ ಅನುಗ್ರಹ ಆಶೀರ್ವಾದ ಮಾಡ್ತಾರೆ. ಅವರು ದೀರ್ಘಾಯುಷ್ಮಾನ್ ಭವ ಸೇವೆ ಮಾಡಿಕೊಂಡು ಅಂತಾರಲ್ಲ, ದೀರ್ಘಾಯುಷ್ಮಂತನಾಗಲೇಬೇಕು ಅದನ್ನು ಹೇಳ್ತಾರೆ. ಯಾವಾಗಲೂ ಸಿದ್ಧಿ ಇರೋರು ಮಾತು ಆಶೀರ್ವಾದ ಮಾಡಿದರೆ ಕೆಲಸ ಆಗೋಗುತ್ತೆ ಅಂತ ಅರ್ಥ. ಕಾಂಪಿಟೆಂಟ್ ಅಥಾರಿಟಿ ಸೈನ್ ಮಾಡಿದರೆ ಕೆಲ ಅಪಾಯಿಂಟ್ಮೆಂಟ್ ಆದಾಗ ಲೆಕ್ಕ. ಸಿದ್ಧಿ ಅಂತ ಅದನ್ನೇ ಕರೆದಿರು. ಅದಕ್ಕೆ ಇವರ ಅನುಗ್ರಹ, ಇವರೇನು ನನ್ನನ್ನು ಮೆಚ್ಚಿದ್ದಾರೆ, ನನ್ನ ಸೇವೆಗೆ ತೃಪ್ತರಾಗಿದ್ದಾರೆ, ಇವರೇನು ಅನುಗ್ರಹ ಮಾಡ್ತಾರೆ. ನೀನು ಭಾರಿ ತಪ್ಪು ಮಾಡಿದ್ದಿ. ಮನೆಯಲ್ಲಿ ವೃದ್ಧರಾದ ತಂದೆ ತಾಯಿಗಳಿದ್ದಾರೆ, ಅವನು ಸೇವೆ ಮಾಡೋದು ಬಿಟ್ಟು ಎಲ್ಲೋ ಕಾಡಿಗೆ ಹೋಗಿ ನಾನು ತಪಸ್ ಮಾಡ್ತೀನಿ ಕೂತಿದ್ದೀಯಲ್ಲ, ಅದಕ್ಕೆ ನಿನಗೆ ನಮ್ಮಂತ ಸಿದ್ಧಿ ಬಂದಿಲ್ಲ ಅಂತ ಹೇಳಿದ್ರು. ಸಿದ್ಧಿ ಹುಡುಕೋ ದಾರಿ, ಸಿದ್ಧಿ ಬರಬೇಕಾದ್ರೆ ಅಲ್ಲಿ ಹುಡುಕಬೇಕಾಗಿತ್ತು. ಇವತ್ತು ತಪಸ್ಸಿಗೆ ಹೋಗ್ಬೋದು, ಏನೋ ತಪ್ಪಲ್ಲ. ಮನೆಯಲ್ಲಿ ಕಮಿಟ್ಮೆಂಟ್ ಇಲ್ಲ, ಅವಾಗ ಹೋಗುವ ತಪ್ಪಲ್ಲ. ಮುದುಕರ ತಂದೆ ತಾಯಿ ಎಷ್ಟೋ ದಿನ ಬದರಿಯಾತ್ರೆ ಹೊರಟಿರ್ತಾರೆ, ಅಪ್ಪ ಅಮ್ಮನ ಬಿಸಾಕಿ ಹೋಗಿರ್ತಾರೆ. ಇಲ್ಲೇ ನಾರಾಯಣಲ್ಲಿ ಇರೋದೇ ಇಲ್ಲ ಇವ್ರ ಪಾಲಿಗೆ, ಇಲ್ಲಿರ್ತಾನೆ. ಅರ್ಥ ಮಾಡ್ಕೋಬೇಕು ಈ ಮಾತನ್ನು. ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಪಾಂಡುರಂಗ ಕಲ್ತಿದ್ದೇನು ಬಂದಪ್ಪ ಪ್ರದಕ್ಷಿಣೆಯಾಗಿ ಮುಟ್ಟಿ ಬಂದ್ರೆ ಪಾಂಡುರಂಗ ದರ್ಶನ ಅಲ್ಲ. ತಂದೆ ತಾಯಿ ಸೇವೆ ಮಾಡಿದ್ದಕ್ಕೋಸ್ಕರ ಪುಂಡರೀಕನಿಗೆ ಪರಮಾತ್ಮ ಬಂದು ನಿಂತವನು ಹಾಗೆ ನಿಂತು ಬಿಟ್ಟ. ಇಟ್ಟಿಕಲ್ಲನ್ನು ಹುಕುತಿಯಿಂದಲೇ ಕೊಟ್ಟ ಹುಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಬಡ ಬ್ರಾಹ್ಮಣನ ಒಪ್ಪಿಡಿ ಅವನಿಗೆ ಅಖಿಳಾರ್ಥ. ಕೆಟ್ಟ ಮಾತುಗಳಿಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ. ಬಾಣದಲ್ಲಿಟ್ಟ ಭೀಷ್ಮನ ಅವ ಗುಣಗಳೆಣಿಸಿದನೆ ಕರುಣಾಳು. ಅಲ್ಲಿದ್ದು ಮುಖ್ಯವಾದ ಅರ್ಥ ಏನು? ಇಟ್ಟಿಕಲ್ಲನ್ನು ಯಾಕೆ ಕೊಟ್ಟ? ದೇವರು ಪ್ರತ್ಯಕ್ಷನಾಗಿ ಬಂದ, ಪುಂಡರೀಕ ಬಂದಿದ್ದೇನೆ ಅಂತ ಹೇಳಿದ. ಸ್ವಲ್ಪ ಬಂದು ಸ್ವಲ್ಪ ನಿಂತ್ಕೊಂಡಿರು, ತಂದೆ ತಾಯಿ ಸ್ನಾನ ಮಾಡಿಸ್ತಿದ್ದೇನೆ, ಆಮೇಲೆ ಬರ್ತೇನೆ ಅಂತ ಹೇಳಿದ. ಸ್ವಲ್ಪ ಪೀಠ ಕೊಡಬೇಕಲ್ಲ, ಓಂ ನಮೋ ನಾರಾಯಣ ಪೀಠಂ ಸವರ್ಪೆ ಆತನಂ ಸವರ್ಪೆ ಅಂತ ಒಂದು ಬಿಟ್ಟಿಗೆ ವ್ಯವಸ್ಥೆ. ದೇವ್ರು ನಿಂತ್ಕೊಂಡ ಅದ್ರ ಮೇಲೆ ಅವತ್ತು ನಿಂತ್ಕೊಂಡಿದ್ದೇವೆ, ಇವತ್ತು ನಿಂತ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಪಿತೃಸೇವೆಗೆ ಮಾತೃಸೇವೆಗೆ ಪರಮಾತ್ಮ ಕೊಟ್ಟ ಅನುಗ್ರಹ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ತಂದೆ ಸೇವೆ ಅಲ್ಲದು, ತಾಯಿಯ ಸೇವೆ ಅಲ್ಲ, ಅವರೊಳಗಿರೋ ಪರಮಾತ್ಮನ ಸೇವೆ ಅಂತ ಕರೀತಾರೆ. ಬರೀ ತಂದೆ ಸೇವೆ ಮಾಡಿದ್ರೆ ಆಗೋದಿಲ್ಲ, ಇದು ಬರೀ ತಾಯಿ ಸೇವೆ ಮಾಡಿದ್ರೆ ಆಗೋದಿಲ್ಲ, ಅನುಸಂಧಾನ ಇರಬೇಕಲ್ಲಿ. ಬರೀ ದೇವ್ರ ಪೂಜೆ ಉಪಯೋಗ ಇಲ್ಲ, ಬರೀ ತಂದೆ ತಾಯಿ ಸೇವೆ ಉಪಯೋಗ ಇಲ್ಲ. ಆದರೆ ತಂದೆ ತಾಯಿಗಳೇ ದೇವರಿದ್ದಾನೆ ಅಂತ ಮಾಡ್ತಾನಲ್ಲ, ಅದು ಸಿದ್ಧಿ ಬರೋದಾಗ. ಇಲ್ಲಿ ಮನುಷ್ಯ ಮಾಡ್ತಾರೆ, ಬರೀ ವೈರು ಬೇರೆ, ಕರೆಂಟ್ ಇರೋ ವೈರು ಬೇರೆ, ಎಷ್ಟು ವ್ಯತ್ಯಾಸ ಇದೆ ಅದಕ್ಕೀಗ? ಬರೀ ವೈರು ಮೇಲೆ ಇಟ್ಟರೆ ಕಾಫಿ ಬಿಸಿ ಆಗುತ್ತೆ ಅವನಿಗೆ? ಸಾಧ್ಯ ಇಲ್ಲ. ಆಗಿದ್ದು ಸ್ವಿಚ್ ಹಾಕಿದ್ರೆ ಆಗ ಶುರುವಾಗಿ ಅಂದ್ರೆ ಅಲ್ಲಿ ಹೇಗೆ ವೈರ್ ಇರಬೇಕು, ಅದು ಅದೇ ಸ್ವಿಚ್ ಕರೆಂಟ್ ಪಾಸ್ ಆದಾಗೆ ಅನುಸಂಧಾನ ಬರಬೇಕು. ಅನುಸಂಧಾನವಿಲ್ಲದೆ ಮಾಡಿದರೆ ಎಲ್ಲ ವ್ಯರ್ಥ. ಅನುಸಂಧಾನ ಇದ್ದು ಮಾಡಿದರೆ ಆಗ ಸಾರ್ಥಕ. ಒಂದು ಬಾಣ ಇದೆ, ಎಷ್ಟು ದೂರ ಎಸಿತೀರಿ? ಬುಲೆಟ್ ಕೈಲಿದೆ, ಎಸಿತೀರಿ? ದಪ್ಪ ಅಂತ ಬಿಡು, ಕಲ್ಲು ಕುಳಿತುಂಡು ಅಷ್ಟೇ ಇರುವ. ಗನ್ನಲ್ಲಿ ಇಟ್ಟು ಹೊಡಿತೀರಿ, ಕೊಂದು ಹಾಕಿಬಿಡುತ್ತ ತಕ್ಷಣ. ಶಕ್ತಿ ಎಲ್ಲಿಂದ ಬಂತು ಕೆದಗೀಗ? ಬರೀ ಬುಲೆಟ್ ಇಲ್ಲದೆ ಇದ್ದ ಶಕ್ತಿ ಗನ್ನೊಳಗಿಟ್ಟು ಹೊಡೆದಾಗ ಬಂತು. ಅದಕ್ಕೆ ಮನಸ್ಸೆಲ್ಲ ಅನುಸಂಧಾನ ಮಾಡಿ ಕೆಲಸ ಮಾಡ್ತಾನಲ್ಲ, ಅದಕ್ಕೆ ಬರೋ ಸಿದ್ಧಿ ಬರೀ ಮೆಕ್ಯಾನಿಕಲಿ ಮಾಡಿದ್ರೆ ಬರೋದಿಲ್ಲ. ಅದನ್ನ ಹೇಳೋದಕ್ಕೆ ನಾನು ಪಿತೃಸೇವೆ ಮಾಡಿದ್ದೇನೆ, ಮಾತೃಸೇವೆ ಮಾಡಿದ್ದೇನೆ, ಇದನ್ನೇ ನನ್ನ ಜೀವನದಲ್ಲಿ ದೇವರನ್ನು ಕಾಣ ಉಪಾಯ ಮಾಡಿಕೊಂಡಿದ್ದೇನೆ, ಅದಕ್ಕೆ ನನ್ನ ದಿವ್ಯ ದೃಷ್ಟಿ ಬಂದಿದೆ ಅಂತ ಹೇಳಿದ್ದೇನೆ. ಅವನು ಇನ್ನೂ ಆಶ್ಚರ್ಯವಾಯ್ತು, ಇದೆಲ್ಲ ಹೇಳ್ತೀಯಲ್ಲ, ಯಾರಲ್ಲೂ ಓದಿಲ್ಲ, ಇಂಥ ದಿವ್ಯ ದೃಷ್ಟಿ ಬಂದಿದೆ ಅಂತ ಹೇಳ್ತೀಯ? ನೀನು ಮೊದಲು ಇದಾರು ಗೊತ್ತಾಗಬೇಕಲ್ಲ, ಫಸ್ಟ್ ಪಿತೃಸೇವೆ ಮಾಡಬೇಕು, ಮಾತೃಸೇವೆ ಮಾಡಬೇಕು, ದೇವರಿದ್ದ ನೀವು ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ. ಇದನ್ನ ಎಲ್ಲಿಂದ ಬಂತು ಫಸ್ಟ್? ಇದು ಇನ್ನೊಂದು ಪ್ರಶ್ನೆ ಬಂತು. ಅವನಿಗೆ ನಿಜವಾದ ಕಳಕಡಿ ಕೇಳೋನಿಗಿದ್ರೆ ಒಳ್ಳೊಳ್ಳೆ ಪ್ರಶ್ನೆ ಕೇಳುತ್ತಾನೆ, ಕೇಳೋನಿಗಿದ್ರೆ ಒಳ್ಳೊಳ್ಳೆ ಉತ್ತರ ಕೊಡ್ತಾನೆ. ಇವನು ತಿಳ್ಕೋಬೇಕು, ತುಂಬಾ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲಿಂದ ಬಂತು ನಿಮಗೆ? ಆ ಹೇಳುತ್ತಾನೆ, ಹೌದು, ನಾ ಹಿಂದಿನ ಜನ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ ಅಂತ ಹೇಳಿ. ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಒಳ್ಳೆಯ ವೇದ ವೇದಾಂತ ಓದಿದವನೇ ಆಗಿದ್ದೆ. ಆದರೆ ಯಾವುದೋ ಒಂದು ಪ್ರಾರಬ್ಧ, ನನಗೊಬ್ಬ ಕ್ಷತ್ರಿಯ ಸ್ನೇಹಿತ ಗಂಟು ಬಿದ್ದ ಅಂತ ಹೇಳುತ್ತಾನೆ. ಕ್ಷತ್ರಿಯ ಸ್ನೇಹಿತ ನನಗೆ ಗಂಟು ಬಿದ್ದ. ಆ ಸ್ನೇಹದಿಂದ ನನಗೆ ಏನು ಅಭ್ಯಾಸ ಶುರುವಾಯಿತು? ನನಗೂ ಈ ಬಿಲ್ಲು ಬಾಣ ಹೊಡೆಯುವ ಅಭ್ಯಾಸ ಶುರುವಾಯಿತು ಅಂತ ಹೇಳುತ್ತಾನೆ. ಅದಕ್ಕೆ ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಬಂತಲ್ಲ, ಆ ಸಂಘದ ಫಲ ನನ್ನ ಮೇಲೆ ಬಂತು. ನಾನು ಬ್ರಾಹ್ಮಣ ಕೆಲಸವನ್ನು ಬಿಟ್ಟೆ, ನಿಜ ನಾನು ಕ್ಷತ್ರಿಯನ ಜಾತಿಗೆ ಅಡ್ಜಸ್ಟ್ ಆಗಿಬಿಟ್ಟೆ. ನಿಧಾನವಾಗಿ ದ್ರೋಣಾಚಾರ್ಯ ಮಾಡಿದ್ದೇನು, ಹುಟ್ಟಿದ್ದು ಭಾರಿ ದೊಡ್ಡ ಬ್ರಾಹ್ಮಣರಾಗಿ ಅವರು 700 ವರ್ಷಗಳ ಜೀವನದಲ್ಲಿ ಅತ್ಯುತ್ತಮವಾದ ವ್ರತ ಮಾಡಿದವರು. ಅಂತ ವೃತ್ತಿಯಿಂದ ಮನುಷ್ಯ ಬದುಕಲು ಸಾಧ್ಯ ಇಲ್ಲ, ಶಿಲೋಂಚ ವೃತ್ತಿಯಿಂದ ಬದುಕಿದ್ದಾರೆ. ಆದರೆ ದುರ್ಯೋಧನನ ಸಹವಾಸ ಮುಂದೆ ಅಶ್ವತ್ಥಾಮನ ಮೂಲಕ ಇವರಿಗೆ ಬಂತಲ್ಲ. ಆಮೇಲೆ ಏನು ಖಡ್ಗ ಹಿಡ್ಕೊಂಡು ಹೊಡಿಲಿಕ್ಕೆ ಶುರು ಮಾಡಿದರೆ ದ್ರುಪದ ವಿರಾಕಾರ್ಯಗಳನ್ನ ಒಂದೊಂದು ಬಾಣದಿಂದ ಕೊಂದು ಹಾಕಿಬಿಡ್ತಾರಪ್ಪ. ಚಿತ್ರ ವಿಚಿತ್ರವಾದ ಬಾಣ ಬಿಡುತ್ತಾರೆ. ಈ ಬ್ರಾಹ್ಮಣ ಧರ್ಮವೇ ಅಲ್ಲ ಅದು. ಆದರೆ ಮಾಡಿದ್ಯಾತಕ್ಕೆ ಅವನು ಯಾವುದೋ ಒಂದು ಕಾರಣ ಪ್ರಾರಬ್ಧವಾದ ಈ ಸಂಘ ಬಂದಿದ್ದರ ಫಲ ಹೀಗಾಯಿತು. ನಾನು ದಾರಿ ತಪ್ಪಿ ಹೋಗಿಬಿಟ್ಟೆ. ಬರೀ ಬೇಟೆಯಾಡಲಿಕ್ಕೆ ಅಂತ ರಾಜ ಅವನು ಹೊರಟ, ಕ್ಷತ್ರಿಯ ನಾನು ಹೊರಟೆ ಅಡವೆಗೆ. ಹೊರಟು ಯುದ್ಧ ಪಕ್ಷಿಯನ್ನು ಬೇಟೆಯಾಡಭ್ಯಾಸ ಶುರು ಮಾಡಿದ್ವಿ. ನಾನು ಬಾಣ ಹೊಡಲಿಕ್ಕೆ ಶುರು ಮಾಡಿದೆ, ಜೋರ ಬಾಣ ಹೊಡೆದೆ. ಯಾವುದೋ ಒಂದು ಜಿಂಕೆ ಬಿತ್ತು ಅಂತ ತಿಳ್ಕೊಂಡೆ, ನೋಡ್ತೇನೆ ಜಿಂಕೆ ಅಲ್ಲ, ಒಬ್ಬ ಋಷಿಗೆ ಬಾಣ ಬಿದ್ದಿತ್ತಂತ ಹೋಯ್ಪ. ಋಷಿಗೆ ಬಾಣ ಬಿದ್ದಿತ್ತು, ಒದ್ದಾಡ್ತಾ ಇದ್ದಾನೆ ಮುನಿ. ಹತ್ರ ಹೋಗಿ ನೋಡಿದ ಗಾಬರಿ ಆಗೋಯ್ತು. ದಶರಥ ಹೊಡೆದ ಕಥೆ ನಮಗೆ ಗೊತ್ತಿದೆ. ದಶರಥ ಹೊಡೆದಿದ್ದು, ಚಿಂದಮ ಮುನಿಗಳನ್ನ ಪಾಂಡುರಾಜ ಹೊಡೆದಿದ್ದು ಎಲ್ಲ ನಮಗೆ ಕಥೆ ಗೊತ್ತಿದೆ. ಅಂಥದ್ದೇ ಪ್ರಸಂಗ ನಡೆದೋಯ್ತು. ಕಷ್ಟ ಮುನಿ ನನಗೆ ಶಾಪ ಕೊಟ್ಟ ಅಂತ ಹೇಳ್ತಾನೆ. ಎಲ್ಲವೋ ಪಾಪಿಷ್ಟ, ನೀನು ನನ್ನನ್ನು ಕಟಕನಾಗಿ ಹೊಡೆದಿದ್ದೆ, ಆದ್ರಿಂದ ನೀನೊಬ್ಬ ವ್ಯಾಧನಾಗಿ ಹುಟ್ಟು, ಒಂದು ಶಾಪ ಕೊಟ್ಟುಬಿಟ್ಟ ಅಂತ ಹೇಳ್ತಾನೆ. ವ್ಯಾಧನಾಗಿ ಹುಟ್ಟು, ಆದರೆ ತುಂಬಾ ಪಶ್ಚಾತ್ತಾಪ ಪಟ್ಟು ಕೇಳ್ಕೊಳ್ತಾ ಇದ್ದಿ. ತುಂಬಾ ಓದಿದವನು ಬೇರೆ, ನೀನೀಗ ವೇದ ವೇದಾಂತವನ್ನು ಬಲ್ಲವನು ನೀನು, ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಿ, ಆದ್ರಿಂದ ವ್ಯಾಧನಾಗಿ ಹುಟ್ಟು. ಆದರೆ ನಿನಗೆ ಆ ಜನ್ಮದಲ್ಲಿ ಒಳ್ಳೆ ಸಿದ್ಧಿ ಬರಲಿ, ಅದಕ್ಕೆ ಕಾರಣವಾಗಲಿಕ್ಕೆ ನೀನೇನು ಓದಿದ್ದಿ ಇದೆಲ್ಲ ನಿನಗೆ ಹುಟ್ಟುತ್ತಲೇ ಜ್ಞಾಪಕ ಇರಲಿ ಅಂತ ವರ ಕೊಡ್ತಾನೆ. ಜಾತಿ ಸ್ಮೃತಿ ವರವನ್ನು ಕೊಡ್ತಾನೆ. ಅದಕ್ಕೆ ನನಗೆ ಎಲ್ಲ ಜ್ಞಾಪಕ ಇದೆ ಅಂತ ಹೇಳ್ತಾನೆ. ಭಗವದ್ಗೀತೆ ನಮಗೆ ಅರ್ಥ ಆಗುತ್ತೆ. ಶುಚಿ ನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಮುಂದೆ ಪರಮಾತ್ಮ ಹೇಳುತ್ತಾನೆ, ತತ್ರ ತಂ ಬುದ್ಧಿ ಸಂಯೋಗಂ ನಗವ ಲಭತೆ ಪೌರ್ವದೇಹಿಕಂ. ಹಿಂದಿನ ಜನ್ಮದ ಸಂಸ್ಕಾರ ಬರುತ್ತೆ ಅಂತ ಹೇಳಿದ್ರು. ವರ ಕೊಟ್ಟರೆ ಹಾಗೆ ಬಂದ್ರು. ನನಗೆ ಅದೆಲ್ಲ ಜ್ಞಾಪಕ ಇದೆ. ಭರತರಾಜರಿಗೆ ಹೇಗೆ ಜ್ಞಾಪಕ ಇತ್ತೋ, ಜಿಂಕೆಯಾಗಿದ್ದಾಗಲೂ ಜ್ಞಾಪಕ ಇತ್ತು, ಆ ಏಡಮೂಕನಂತೆ ನಡ್ಕೊಂಡಾಗಲೂ ಜ್ಞಾನ ಇತ್ತು. ಆ ರೀತಿಯಲ್ಲಿ ಸ್ಮೃತಿ ಇದ್ದಿದ್ದರಿಂದ ನನಗೆ ಹುಟ್ಟದನ್ನೇ ಗೊತ್ತಾಯಿತು. ಅದಕ್ಕೆ ಉದ್ಧಾರದ ಹಾದಿ ಅಂದ್ರೆ ಮಾತೃ ದೇವೋಭವ ಪಿತೃಭ ದೇವೋಭವ ಅಂತ ತಿಳ್ಕೊಂಡೆ. ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೇನೆ. ಆಗ ಮತ್ತೆ ಕೇಳುತ್ತ, ಇಷ್ಟೆಲ್ಲ ಮಾಡ್ತೀಯಲ್ಲ, ಇಷ್ಟೆಲ್ಲ ಜ್ಞಾನ ಇದೆಯಲ್ಲ, ಹಿಂದಿನ ಜನ್ಮದಲ್ಲಿ ಆ ರೀತಿ ನೀನು ವ್ಯಾಧನಾಗಿ ಪರಿವರ್ತಿತನಾಗಿ ಮಾಡಿದ ತಪ್ಪಿಗೆ ನೀನು ಕಟುಗನಾಗಿ ಹುಟ್ಟಿದ್ದೀ, ಈಗ ಮತ್ತಿದೇ ಕೆಲಸ ಮಾಡ್ತಿದ್ದೀಯಲ್ಲ ಅಂತ ಕೇಳಿದ. ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿದ. ನಾನು ಕೆಲಸ ಮಾಡ್ತಾ ಇಲ್ಲ, ಯಾರನ್ನು ಕೊಲ್ಲೋದಿಲ್ಲ, ನಾನು ಯಾವ ಪ್ರಾಣಿನೂ ಕೊಲ್ಲೋದಿಲ್ಲ, ನಾನು ಬೇಟೆ ಆಡೋದಿಲ್ಲ. ಆದರೆ ತಂದೆ ತಾಯಿಯನ್ನು ಹೊರಬೇಕಲ್ಲ, ನಾನೀಗ ಧರ್ಮದಿಂದನೇ ಹೊರಬೇಕು. ಆಚಾರ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಜೀವನ ಹೇಗೆ ಸಾಗಿಸ್ಬೇಕು ಅಂದ್ರೆ, ಧರ್ಮೇಣೇಜ್ಜ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಪ್ರತಿಯೊಬ್ಬರು ಕೂಡ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನನ್ನು ಹೇಳಿದ್ದಾರೆ ಆ ಕ್ರಮದಲ್ಲಿ ಬದುಕಬೇಕೇ ಹೊರತು ಬೇರೆ ಕ್ರಮದಲ್ಲಿ ಬದುಕಕ್ಕೆ ಬರೋದಿಲ್ಲ. ಅವರವರಿಗೆ ವಿಹಿತವಾದ ವೃತ್ತಿಯನ್ನು ಆರಿಸಿಕೊಳ್ಬೇಕು. ಬೇರೆ ವೃತ್ತಿಯಲ್ಲಾದ್ರೆ ಅವರಿಗೆ ಪ್ರಯೋಜನ ಇಲ್ಲ. ಧರ್ಮಕ್ಕೆ ಕುಂದು ಬರದಂತಹ ವೃತ್ತಿಯಲ್ಲಿ ಬದುಕಬೇಕು. ನಾವಿವತ್ತು ವ್ಯಾಸ ಜನ್ಮದಿದ್ದೇನೆ ನಾನೀಗ ಅಂದ್ರೆ, ನಾನು ಎಷ್ಟಿದ್ರು ಕೂಡ ಈ ಮೃಗ ಮಾಂಸದ ಮಾರಾಟದಲ್ಲೇ ಬದುಕಬೇಕು, ನನ್ನ ತಂದೆ ತಾಯಿಗಳ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಬೇಟೆ ಆಡೋದಿಲ್ಲ. ಆದರೆ ಸತ್ತ ಪ್ರಾಣಿಗಳನ್ನು ತಂದು ಬೇಟೆ ಆಡಿದವರು ಕೊಡ್ತಾರಲ್ಲ, ಅದನ್ನು ಮಾರಾಟ ಮಾಡ್ತೇನೆ ಅಷ್ಟೆ. ಅದು ನನಗೋಸ್ಕರ ಉಪಯೋಗಿಸೋದಿಲ್ಲ. ನಾನಂತೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ನಾನು ತಿನ್ನೋದಿಲ್ಲ. ಅವರಿಗೆ ಜ್ಞಾನ ಇಲ್ಲ, ತಂದೆ ತಾಯಿಗೆ ಜ್ಞಾನ ಇಲ್ಲ. ಅವರು ಬದುಕಬೇಕಾದ ಹೀಗೆ ಅವರಿಗೆ ಕೊಡ್ತೇನೆ ಅಷ್ಟೇ. ನಾನು ತಿನ್ನೋದಿಲ್ಲ, ನಾನು ಹಿಂಸೆ ಮಾಡೋದಿಲ್ಲ, ಅವರಿಗೋಸ್ಕರ ಮಾಡ್ತೇನೆ. ಆದ್ರಿಂದ ನನ್ನ ತಪ್ಪು ಯಾವುದೂ ಇಲ್ಲ ಇದರೊಳಗೆ. ಒಬ್ಬ ವ್ಯಾಧನಾಗಿ ಸಿದ್ಧಿ ಗಳಿಸಿದ ಕಥೆ ಇದು. ಅದರ ಮಧ್ಯೆ ಇದ್ದು ಏನು ಲೇಪವಾಗದಂತೆ ಬದುಕಿದ ಕಥೆ. ಪದ್ಮಪತ್ರ ವಿವಾಂಭಸ ಅಂತ ಭಗವದ್ಗೀತೆಯಲ್ಲಿ ಬರುತ್ತಾ, ನಿಪ್ಯತೆ ರಸಪಾಪೇನ ಪದ್ಮಪತ್ರ ವಿವಾಂಭಸ. ಭಗವಂತ ಹೇಳಿದ ಮಾತು, ಕಮಲದ ಎಲೆ ತಾವರೆಯ ಎಲೆ ನೀರಲ್ಲಿದ್ರು ಕೂಡ ನೀರು ಹೇಗೆ ಅಂಟೋದಿಲ್ಲವೋ ಹಾಗೆ ಇವನು ಇಂಥ ಕೆಲಸ ಮಾಡದಿದ್ರು ಕೂಡ ಅದರಿಂದ ಉಂಟಾಗತಕ್ಕಂಥ ಪಾಪಕ್ಕೆ ಒಳಗಾಗದೆ ಬದುಕಿದ್ದಾನೆ. ಇವತ್ತು ಜನಗಳಿಗೆ ವ್ಯಾಲ್ಯೂಸ್ ಎಂಬುದು ಹೋಗ್ತಾ ಇದೆ, ಧರ್ಮದ ಪ್ರಜ್ಞೆನೇ ಕಡಿಮೆ ಆಗ್ತಾ ಇದೆ. ಎಲ್ಲ ಕಮರ್ಷಿಯಲ್ ಏನು ಸಹ ಇಮ್ಮಿಡಿಯೇಟ್ಲಿ ಅದು ಏನಾದರೂ ನೋಡಿ ಕ್ಯಾಶ್ ದೇವ್ರ ಪ್ರತಿಮೆ ಕೊಟ್ಟರು ಕೂಡ ಎಷ್ಟು ಬೆಲೆ ಬಾಳಬಹುದು ಬಹುಶಃ ಅಂತ ಯೋಚನೆ ಮಾಡ್ತಾನೆ ಹೊರತು ಎಷ್ಟು ಸಿದ್ಧಿ ಇರಬಹುದು ಅಂತ ಯೋಚನೆ ಮಾಡೋದಿಲ್ಲ. ಇದೇನು ಮೆಟ್ಟ ಪಂಚಲೋಹದ್ದು ಬೆಳ್ಳಿದೋ ಚಿನ್ನದ್ದು ಎಷ್ಟಾಗಬಹುದು ಬಹುಶಃ, ಅಕಸ್ಮಾತ್ ರೀಸೇಲ್ ವ್ಯಾಲ್ಯೂ ಎಷ್ಟಿರಬಹುದು, ಈ ತರ ಲೆಕ್ಕ ಹಾಕಿದರೆ ಎಂದು ದೇವ್ರ ಪೂಜೆ ಮಾಡ್ತಾನೆ ಇವನು. ಅದರಲ್ಲಿ ಸಿದ್ಧಿ ದರ್ಶನ ಸನ್ನಿಧಾನ ಎಷ್ಟಿದೆ ನೋಡಿದ್ರೆ ಅದು ಸರಿ. ಸನ್ನಿಧಾನ ನೋಡಬೇಕೆ ಹೊರತು ಬೇರೆ ನೋಡಬಾರದು. ಇವತ್ತು ಆ ಪ್ರಶ್ನೆಯೇ ಇಲ್ಲ. ಮನುಷ್ಯ ಏನಾದರೂ ಮಾಡಿ ಬದುಕಬೇಕು. ಆ ಬದುಕೋದ್ರೊಳಗೆ ಧರ್ಮವನ್ನೇ ಮಾರಾಟಕ್ಕೆ ಇಟ್ಟುಬಿಡೋದು. ಏನನ್ನು ಬೇಕಾದರೂ ಮಾಡಿ ತನ್ನ ಸ್ವಾರ್ಥವನ್ನು ತುಂಬಿಸಿಕೊಳ್ಳಕ್ಕೆ ಹೊರಟ ಅಂತ ತಿಳ್ಕೊಂಡ್ರೆ ಯಾ ಜನ್ಮ ಸಿದ್ಧಿ ಬರುತ್ತೆ ಅವನಿಗೆ? ಸಾಧ್ಯವೇ ಇಲ್ಲ. ಧರ್ಮವ್ಯಾದ ಇಷ್ಟೆಲ್ಲ ಹೇಳಿಬಿಟ್ಟು ನೋಡು, ನೀನು ಈ ಮಾಡಬೇಕಾದ ಕೆಲಸ ಇಷ್ಟೇ, ತಪಸ್ಸನ್ನು ಮಾಡು ಬೇಡ ಅಂತ ಹೇಳೋದಿಲ್ಲ. ಅರೆ ತಂದೆ ತಾಯಿಗಳ ಸೇವೆ ದೊಡ್ಡ ತಪಸ್ಸಾದ್ರಿಂದ ಅಲ್ಲಿಗೆ ಹೋಗು, ಅವನು ಸರಿಯಾಗಿ ನೋಡ್ಕೋ, ನಿನಗೂ ಒಳ್ಳೆ ದಿವ್ಯ ಜ್ಞಾನ ಬರುತ್ತೆ ಅಂತ ಹೇಳಿದ್ನು. ಇನ್ನು ಭವಿಷ್ಯ ನನಗೆ ಗೊತ್ತಾಗುತ್ತೆ, ಒಳ್ಳೆ ದಿವ್ಯ ಜ್ಞಾನ ಆಗ್ತಿ, ಇವ ಹಿಡಿದ ಪದ್ಧತಿ ಸರಿಯಿಲ್ಲ ಅಂತ ಹೇಳಿದ ತಕ್ಷಣ ಕೌಶಿಕ ಬ್ರಾಹ್ಮಣ ಆಗ ಮನೆ ಸೇರಿ ತಂದೆ ತಾಯಿಗಳ ಸೇವೆ ಮಾಡಿ ತಾನು ದಿವ್ಯಜ್ಞಾನಿಯಾಗಿ ಸದ್ಗತಿ ಹೊರಟು ಬಿಡುತ್ತಾರೆ. ಇನ್ನು ಅರ್ಥ ಮಾಡಿಕೊಂಡ ಎಷ್ಟು ಧರ್ಮ ಸೂಕ್ಷ್ಮದ ಒಂದು ಸುರಿಬಳೆಯನ್ನೇ ಮಾಡಿದ ಜಾಗ ಇತ್ತು. ಹೆಸರು ಹೇಳ್ತಿರೋದು ಮಾರ್ಕಂಡೇಯ ಮುನಿಗಳು. ಯಾರ ಕಥೆ ಇದು? ಒಬ್ಬ ಬೇಟೆಗಾರನ ಕಥೆ ಕೋಟ್ ಮಾಡ್ತಾರೆ. ಬೇಟೆಗಾರರ ಅದೇನು ವಿಷ್ಣು ಅನ್ನುತ್ತಾರಲ್ಲ ವಾಯುದೇವರು, ಏನೂ ಅಲ್ಲ, ಒಬ್ಬ ಋಷಿ ಬೇಡರಾಗಿ ಹುಟ್ಟಿದ್ದಾರೆ, ಅವರು ಧರ್ಮ ತಪ್ಪಿಲ್ಲ. ಆ ಧರ್ಮ ತಪ್ಪದವನ ಕಥೆಯನ್ನು ವೇದವ್ಯಾಸರು ಬರೀತಾರೆ ಅಂದಮೇಲೆ ಅವರು ವಿಶ್ವಗುರುಗಳಾಗ್ತಾರೋ ಒಂದು ಕೋಮಿನ ಗುರುಗಳಾಗ್ತಾರೋ ಲೆಕ್ಕ ಹಾಕಿ ನೋಡೋಣ. ಯಾರೋ ನಾಚಾರ ಉದ್ಧಾರ ಮಾಡಕ್ಕೆ ವೇದವ್ಯಾಸರ ಅವತಾರ ಮಾಡಲಿಲ್ಲ, ಆಚಾರ ಅವತಾರ ಮಾಡಲಿಲ್ಲ, ವಿಶ್ವಜನೀನ ವೃತ್ತಿ ಅಂತ ಹೇಳ್ತಾರೆ. ಯಾರು ಬದುಕಲಕ್ಕೆ ಅರ್ಹತೆ ಪಡೆದಿದ್ದಾರೆ, ಯಾರಿಗೆ ಜ್ಞಾನಕ್ಕೆ ಅರ್ಹತೆ ಇದೆ ಅಂಥವರಿಗೆಲ್ಲ ಜ್ಞಾನ ಕೊಡೋದು ಜ್ಞಾನಿಗಳ ಲಕ್ಷಣನೇ ಹೊರತು ಯಾವುದೋ ಹಿನ್ನೆಲೆಯಲ್ಲಿ ಕೊಡೋದಿಲ್ಲ. ಇಲ್ಲ ಹೋದ್ರೆ ಕಥೆನೆ ಬರೀಬೇಕಾಗಿದ್ದಲ್ಲ, ಇದೆಲ್ಲ ಕೊಡೋದು ನಡೆದ ಕಥೆನ ಬರೀಬೇಕು ಅಂತೇನೆ ಇಲ್ವಲ್ಲ. ವೇದವ್ಯಾಸರು ಯಾಕೆ ಬರೆದರು ಅಂತ ಕೇಳಿದ್ರೆ ಅಷ್ಟು ವಿಶಾಲ ದೃಷ್ಟಿಯನ್ನ ಜಗತ್ತು ಬೆಳೆಸಿಕೊಳ್ಳಿ ಜನ ತಿಳ್ಕೊಳ್ಳಿ ಅಂತಾನೆ ಬರೆದಿರು. ಆದ್ರಿಂದ ಧರ್ಮ ಸೂಕ್ಷ್ಮದ ಪರಿಜ್ಞಾನವಿಲ್ಲದ ಅವನು ತಪಸ್ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ತಪಸ್ ಎಲ್ಲಿ ಮಾಡಬೇಕು ಗೊತ್ತಾಗಲಿಲ್ಲ. ಬ್ರಾಹ್ಮಣರಿಗೆ ಭಿಕ್ಷೆ ಹಾಕ್ಬೇಕು ಅಂತ ಗೊತ್ತಿದ್ರು ಕೂಡ ಪತಿ ಸೇವೆ ಬ್ರಾಹ್ಮಣ ಸೇವೆಗೆ ದೊಡ್ಡದು ಅಂತ ಮರ್ತು ಬಿಟ್ಟ. ಅದನ್ನೆಲ್ಲ ತಿಳ್ಕೊಂಡಿದ್ದ ಅವಳು ಮೇಲೆ ಬಂದು ಧರ್ಮ ವ್ಯಾಧ ಮೇಲೆ ಬಂದ, ಇವನ ಕೈಯಲ್ಲಿ ಮೇಲೆ ಬರಲಿಕ್ಕಾಗಿರಲಿಲ್ಲ. ಇಲ್ಲಿ ಧರ್ಮರಾಜನ ಪ್ರಶ್ನೆ ಇದೆ. ಭೀಮಸೇನ ದೇವರು ಧರ್ಮ ಸೂಕ್ಷ್ಮ ತಿಳಿದು ಮಾತಾಡ್ತಾರೆ, ಅವನಿಗೆ ಹಾಗಾಗಬೇಕಾಗಿತ್ತು ಹಾಗಾಗಿದೆ, ಆದ್ರೆ ಧರ್ಮರಾಜ ಹತ್ರ ಬಿಡಿಸ್ಕೊಂಡು ಬರಬೇಕು. ಈಗ ಧರ್ಮದ ಪ್ರಶ್ನೆ ಇದೆ, ಏನ್ ಮಾಡ, ಅಣ್ಣನ ಮಾತು ದೊಡ್ಡದೋ ಇಲ್ಲ ಅವನ ಪಾಪಿಗಾದ ಶಿಕ್ಷೆ ದೊಡ್ಡದೋ ಅಂತ ಕೇಳಿದರೆ ರಾಮದೇವರು ತೋರಿಸಿದ್ದಾರೆ ಪಿತೃವಾಗಿ ತೆಕ್ತ ಗುರುವರ್ಥೆ ತೆಕ್ತ ರಾಜ್ಯ, ಅಣ್ಣನ ಮಾತು ನಡೆಸಬೇಕು. ಅದರಲ್ಲೂ ಹಿರಿಯ ಅಣ್ಣ ಅಂದ್ರೆ ತಂದೆ ಇದ್ದಾಗಿ, ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತಾನೆ ಶಾಸ್ತ್ರದ ಮಾತು. ಅದಕ್ಕೆ ತಂದೆ ವಾಕ್ಯ ನಡೆಸಬೇಕು ಅಂತ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಯದ್ಯದ ಆಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ, ಆ ದಶರಥನ ಮಾತನ್ನು ಅಲ್ಲಿ ಸತ್ಯ ಮಾಡಬೇಕು ರಾಮದೇವರು. ಇಲ್ಲಿ ಭೀಮನಾಗಿ ಅಣ್ಣನ ಮಾತನ್ನು ನಡೆಸ್ತಾ ಇದ್ದಾರೆ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಾಮನ ಕಥೆ ಅದು, ಭೀಮನ ಕಥೆ ಇದು. ಇಬ್ಬರು ತಂದೆಗೋಸ್ಕರ ಮಾಡಿದ ಅಪ್ರತಿಮವಾದ ತ್ಯಾಗ ರಾಮದೇವರು, ಆತ ಭಗವಂತ ರಾಮದೇವರು. ಇದು ಅಣ್ಣನಿಗೋಸ್ಕರ ಮಾಡಿದ ತ್ಯಾಗ ಭೀಮಸೇನರು. ಇದು ಜೀವೋತ್ತಮ, ಆ ಸರ್ವೋತ್ತಮ, ಇದು ಜೀವೋತ್ತಮ. ಉತ್ತಮರಾದವರಿಗೆ ಮಾತ್ರ ಇದು ಅರ್ಥವಾಗಲಿಕ್ಕೆ ಸಾಧ್ಯ. ಅಣ್ಣನ ಮಾತನ್ನು ಈ ರೀತಿ ನಡೆಸಿದ ದಾಖಲೆ ಜಗತ್ತಲ್ಲಿ ಭೀಮನಂತೆ ಯಾರದೂ ಇಲ್ಲ, ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಭೀಮ ಅಂದ್ರೆ ಹುಂಬ, ಒಬ್ಬ ದುಡುಕಿ, ಮುಂಗೋಪಿ, ಯಾವ ಒದರಾಡ್ತಿದ್ದ, ಹೊಟ್ಟೆ ಪಾಕ, ಎರಡೂ ತಿಳ್ಕೊಂಡ್ಬಿಟ್ಟಿದ್ದ. ಭೀಮನ ಧರ್ಮ ಸೂಕ್ಷ್ಮ ಈಗ ನೀವು ತೋರಿಸ್ತೇ ಹೋಗಿದ್ದಿದ್ರೆ ಧರ್ಮರಾಜ ಯಾವ ಮೂಲೆಯಲ್ಲಿ ಇರ್ತಿದ್ದೆ ಲೆಕ್ಕ ಹಾಕಿ ನೋಡೋಣ. ಅವಾಗ ನಿನ್ ಮಾತು ಯಾರು ಕೇಳಿದ್ರೆ ಬೋದೋಗ್ತಿತ್ತು ಅದನ್ನ. ಆದ್ರೆ ಆ ಧರ್ಮರಾಜ ಎಷ್ಟು ತಪ್ಪು ಮಾಡಿದಾಗಲೂ ಕೂಡ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀರಿಯಲ್ಲ, ಆ ಧರ್ಮ ಸೂಕ್ಷ್ಮ. ದುರ್ಯೋಧನ ಬಿಡಿಸೋ ಇಷ್ಟ ನನಗಿಲ್ಲ, ನೀನ್ ಹೇಳ್ತೀರಿ ನಾನು ಮಾಡ್ತೇನೆ. ಯಾರು ಇರ್ತಾರೆ ಇಷ್ಟ ಬಂದಿದ್ದೇ ಮಾಡಬೇಕು ಅಲ್ಲ, ಇಷ್ಟ ಬಂದೆ ಹೋದ್ರು ಪರೀಕ್ಷೆ ಪ್ರಶ್ನೆ ಪೇಪರ್ ಕೊಟ್ಟಿರ್ತಾರೆ, ಏನೋ ಐ ಡೋಂಟ್ ಲೈಕ್ ಇಟ್ ಅಂತ ಬಂದ್ರೆ ಇವ್ರು ನಾಟ್ ಪಾರ್ಟಿಸ್ ಪಾಸ್ ಇಟ್ ಅಷ್ಟೇ, ಪರೀಕ್ಷೆಗೆ ಹೋಗಿ ಕೂತಿರ್ತೀವಿ. ಹಾಗೆ ಲೈಕ್ ಮಾಡೋ ಪ್ರಶ್ನೆಯಲ್ಲಿ ವಿದ್ಯಾರ್ಥಿ ಪ್ರಶ್ನೆ ಲೈಕ್ ಮಾಡ್ಬೇಕಾಕೆ, ಅದು ಕಂಪಲ್ಸರಿ, ನಾನು ಬರೀಲೇಬೇಕು. ಯಾಕಂದ್ರೆ ಲೈಕ್ ಸಿಕ್ತಾರ್ ನಾಟ್ ಆನ್ಸರ್ ಮಾಡಲೇಬೇಕಲ್ಲ. ಹಾಗೆ ನಾವು ಸಂಧಾನೆ ಲೈಕ್ ಮಾಡ್ತೇವೋ ಬಿಡ್ತೇವೋ, ಮಾಡಲೇಬೇಕನ್ನ. ಪೂಜೆ ಲೈಕ್ ಮಾಡ್ತೇವೋ ಬಿಡ್ತೇವೋ, ಏಕಾದಶಿ ಉಪವಾಸ ಲೈಕ್ ಯಾರು ಮಾಡ್ತಾರೆ ಈ ಮಧ್ಯೆ, ಆದ್ರೆ ಮಾಡಲೇಬೇಕಾದ್ರೆ ಬಿಡ. ಹಾಗೆ ಧರ್ಮ ನಭೋಕ್ತವ್ಯಂ ನಭೋಕ್ತವ್ಯಂ ಅಂತ ಹೇಳಿದ ಮೇಲೆ ಬಿಟ್ರೆ ಮಹಾಪಾಪವಾಗುತ್ತೆ. ಧರ್ಮ ಯಾವಾಗಲೂ ಹಾಗೆ ಅರ್ಜೆಂಟ್ ಹೋಗ್ಬೇಕಾದ್ರೆ ಸಿಗ್ನಲ್ ಬಂದ್ಬಿಡುತ್ತೆ, ನಿರ್ವಹಣ ಕಾಯ್ತಿರ್ತೇವೆ ನಾವೀಗ. ನಮ್ಗೆ ಯಾವ್ದೋ ಕೆಲಸ ಇದೆ, ಇವ್ರು ಟಿಕೆಟ್ ತಪ್ಪಿ ಹೋಗುತ್ತೆ ಎಷ್ಟೋ ಜನಕ್ಕೆ, ಪಾಪ ಯಾವ್ದಾದ್ರು ಸಿನಿಮಾಗೆ ಇರುವಾಗ ಅರ್ಜೆಂಟ್ ಹೊರಟು ಅವನಿಗೆ ಏನು ಮಾಡಾಗಿಲ್ಲ, ಅದು ಕಾನೂನು. ಕಾನೂನಿಗೆ ಇಷ್ಟು ತಲೆ ಬಾಗ್ತೇವಲ್ಲ, ದೇವರಿಗೆ ಎಷ್ಟು ತಲೆ ಬಾಗ್ಬೇಕು ನಾವೀಗ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ದೇವರ ಶಾಸ್ತ್ರ ಅಂದ್ರೆ ಸರ್ಕಾರದ ಶಾಸ್ತ್ರ ತುರುಕೋತಾನೆ ಮನುಷ್ಯ. ದೇವರ ಶಾಸ್ತ್ರ ಮೀರೋ ಶಕ್ತಿ ಯಾರಿಗೂ ಇಲ್ಲ. ಯದ್ಭೀಷ ಉದಯಿತಿ ಸೂರ್ಯ, ಸೂರ್ಯ ಚಂದ್ರ ವಾಯು ಮೊದಲಾದ ಸಮಸ್ತರು ಕೂಡ ಭಗವಂತನ ಆಜ್ಞೆಯನ್ನ ಶಿರಸಾ ವಹಿಸಿ ನಡಿಬೇಕಾದ್ರೆ ಬಿಡೋ ಶಕ್ತಿ ಯಾರಿಗಿದೆ? ಅದನ್ನೆಲ್ಲ ತೋರಿಸ್ಲಿಕ್ಕೆ ಅಂತಾನೆ ಅವತಾರ ಮಾಡಿದರು. ಹೇಗೆ ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ರಾಮದೇವರಿಗೆ ಹೇಳುತ್ತಾರೋ ವಾಯುದೇವರಿಗೂ ಹಾಗೆ ಮರ್ತ್ಯ ಶಿಕ್ಷಣ ಮಾಡ್ತಾ ಇದ್ದಾರೆ. ಅಣ್ಣನ ಮಾತನ್ನು ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಅಣ್ಣ ಇವ ನಾನು ಹೊರಟೆ. ಆಗ ಅರ್ಜುನ ನಾನು ಬರ್ತೇನೆ ಅಂತ ಹೊರಟ. ನಗರ ಸಹದೇವ್ ನಾವು ಬರ್ತೇವೆ ನೋಡಿ, ಒಳ್ಳೆಯವರು ಒಬ್ರು ಹೊರಟ್ರೆ ಎಷ್ಟು ಜನ ಫಾಲೋ ಮಾಡ್ತಾರೆ. ಒಬ್ಬ ಭೀಮ ಹೊರಟಿದ್ದಕ್ಕೆ ಇವಳು ಮೂರು ಜನ ಹೊರಟು. ಧರ್ಮರಾಜ ದೀಕ್ಷಿತರ ಹಾಗೆ ಕೂತಿದ್ದ. ಇಡೀ ಮಹಾಭಾರತದ ವೈಶಿಷ್ಟ್ಯ ಧರ್ಮರಾಜನನ್ನು ಕೂಡಿಸಿ ಕೆಲಸ ಮಾಡಿಸ್ತಾರೆ ಭೀಮಾರ್ಜುನ. ಈ ಕೂತರ ಕೆಲಸ ಮಾಡ್ತೇವೆ ನಾವೀಗ, ಇದೇ ತತ್ವ. ಧರ್ಮಿಷ್ಠನಾಗಿ ಕೂತರು ಹಾಗೂ ಕೆಲಸ ಆಗುತ್ತೆ ಅಂತ. ಧರ್ಮ ಬಿಟ್ಟು ಹಾರಾಡಿದ್ರೂ ಕೆಲಸ ಆಗೋದಿಲ್ಲ, ಧರ್ಮಿಷ್ಠನಾಗಿರು ಕೂತಲ್ಲೇ ಕೆಲಸ ಆಗುತ್ತೆ. ಅಲ್ಲಿ ಕೂಡಿಸಿ ಅಲ್ಲಿಂದ ಹೊರಟ್ರಂತೆ. ಚಿತ್ರಸೇನ ಅಲ್ಲಿ ಆಕಾಶಕ್ಕೆ ಕಾರಿಬಿಟ್ಟಿರ್ತಾನೆ, ಅವನ್ನೆಲ್ಲ ಹೊತ್ಕೊಂಡು ಆಕಾಶಕ್ಕೆ ಕಾರಿರ್ತಾನೆ. ಸತ್ತು ಸ್ವರ್ಗ ಅಲ್ಲ, ಬದುಕಿ ಬಂಧನದಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕು ದುರ್ಯೋಧನ ಪಾಪ. ಅವನ ಸ್ಥಿತಿ ಅಂತ ಹೇಳಿದ್ರೆ ಸ್ವರ್ಗ ಏನು ಎಂಜಾಯ್ ಮಾಡಾಗಿಲ್ಲ, ಈ ಮಧ್ಯೆ ಏನು ಎಂಜಾಯ್ ಮಾಡಾಗಿಲ್ಲ. ಹಿಡಿದ ಕಟ್ಟಿಬಿಟ್ಟಿದ್ದಾನೆ ವಿದ್ಯುತ್ ಪಾಶಗಳಿಂದ, ಮೇಲೆ ಕಾರ್ತಾ ಇದ್ದಾರೆ. ಭೀಮಾರ್ಜುನರು ಹೋಗ್ತಾರೆ. ಭೀಮಾರ್ಜುನರು ಯಾವ ಲೆಕ್ಕ ಚಿತ್ರಸೇನ ಪಾಪ, ಎಷ್ಟು ಮೇಲೆ ಬಲಮಿಂದ್ರಶ್ಚ ಗಿರೀಶ ನಿನ್ ಹೇಳಿದಾಗೆ ಜೀವೋತ್ತಮರಾದ ವಾಯುರು ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಜ್ಯೇಷ್ಠ ವಾಸ ಬೇರೆ ಇದೆ. ಜ್ಯೇಷ್ಠ ವಾಸ ಅಂತ ಹೇಳಿದ್ರೆ ವಾಣದೇವರ ಉಪನಿಷತ್ತುಗಳೆಲ್ಲ ಸಾರ್ತಾ ಇವೆ. ಇದು ಜನ ತಿಳ್ಕೊಂಡಿದ್ದಾರೆ, ಮಾಧ್ವರ ದೇವರು ಮಾಯು ದೇವರು ಅಂತೇಳಿ. ಮಾಧ್ವರ ದೇವರಲ್ಲ, ಜ್ಞಾನಿಗಳಾದ ಎಲ್ಲರೂ ಒಪ್ಪಬೇಕಾದ ದೇವರು. ಉಪನಿಷತ್ತುಗಳೆಲ್ಲ ಹೇಳ್ತಾ ಇವೆ ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಮುಖ್ಯ ಪ್ರಾಣ ಎಲ್ಲ ದೇವತೆಗಳ ಮೇಲೆ ಇರತಕ್ಕಂಥ ದೇವತೆ, ಅವ್ರ ಮೇಲಿರ್ತಕ್ಕಂಥ ಪುರುಷ ದೇವತೆ ನಾರಾಯಣ ಒಬ್ಬನೇನೆ. ಆದ್ರಿಂದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಕರೆದಿದ್ದಾರೆ. ಅತ ಜ್ಯೇಷ್ಠರಾದಂತಹ ವಾಯುದೇವರು ತನಗೆ ಜ್ಯೇಷ್ಠ ಅನ್ನೋ ಕಾರಣದಿಂದ, ಲೋಕದೃಷ್ಟಿಯಿಂದ ಜ್ಯೇಷ್ಠ ಧರ್ಮರಾಜ ಅಷ್ಟೇ. ನಿಜವಾದ ಜ್ಯೇಷ್ಠ ಇತರೆ, ನಿಜವಾದ ಜ್ಯೇಷ್ಠ ಸಾಕ್ಷಾತ್ ಭೀಮಸೇನ, ಹೊರಗೆ ಜ್ಯೇಷ್ಠ ಅಣ್ಣ ಧರ್ಮರಾಜ ಅಷ್ಟೇ. ಲೋಕದ ಧರ್ಮವನ್ನ ಲೋಕಕ್ಕಾಗಿ ಪಾಲನೆ ಮಾಡಬೇಕು, ಅದನ್ನು ತೋರಿಸಕ್ಕೋಸ್ಕರ ಹೊರಟು ಯುದ್ಧ ಶುರು ಮಾಡಿದಾಗ ಆ ಲೀಲಾಜಾಲ ಸ್ವಲ್ಪ ಯುದ್ಧನೂ ಮಾಡ್ತಾನೆ ಚಿತ್ರಸೇನ. ಇವ್ರ ಪರಾಕ್ರಮ ನೋಡಬೇಕು ಅಂತ ಭಾರಿ ಆಸೆ ಅವನಿಗೂ ಕೂಡ. ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಾನೆ, ಆದ್ರೆ ಭೀಮನ ಮುಂದೆ ಅರ್ಜುನನ ಮುಂದೆ ಏನು ಮಾಡಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತಿ ಪೂರ ಸೋಲಿಸಿ ಬಿಡ್ತಾನೆ, ಸೋಲಿಸಿ ಹಿಡ್ಕೊಂಡು ಬರ್ತಾನೆ. ಇಲ್ಲ ತಮಾಷೆ ನೋಡಬೇಕು ಕೆಲ ಏನ್ ಹೇಳಬಹುದು. ದುರ್ಯೋಧನ ಗೆಲ್ಲಕ್ಕಾಗ್ಲಿಲ್ಲ, ಇವರಿಗೆ ಗೆಲ್ಲಕ್ಕಾಯ್ತು. ಕೆಲ ಏನ್ ಮಾಡ್ತಾರೆ, ಓ ಅದೇ ದಿವಸನೇ ಬೇರೆ, ಈ ದಿವಸನೇ ಬೇರೆ, ಅವತ್ತಾಗಿದ್ರೆ ಸೋತಿದ್ರು, ಏನೋ ಪಿಚ್ ಚೇಂಜ್ ಆಗಿತ್ತು ಅಂತಾರ ಆಟಗಳಲ್ಲಿ. ಪಿಚ್ ಕೆಟ್ಟೋಗ್ಬಿಟ್ಟಿತ್ತು, ಅದು ಹೊಡೆದು ಬಿಟ್ಟರು ಸೋತು ಬಿಟ್ರು ಅಂತ ಹೇಳಿ. ಸೇಮ್ ಡೇ ಸೇಮ್ ಪಿಚ್ಚು, ಇನ್ನೂ ಸುಲಭ. ಆದ್ರೆ ಪಾಂಡವರು ಗೆದ್ರು, ಭೀಮಾರ್ಜುನರು ಗೆದ್ರು, ಕೌರವರು ಸೋತರು. ಅಂದ್ರೆ ಆಟ ಬರೋದಿಲ್ಲ ಅಂತ ಅರ್ಥ ಅವರಿಗೆ. ಇವರು ತಿಳಿದವರು ತಿಳಿದೇ ಇದ್ದವರಷ್ಟೇ. ಭೀಮಾರ್ಜುನರ ಮುಂದೆ ಚಿತ್ರಸೇನ ಇನ್ನಿಲ್ಲದಾಗ ಸೋಲ್ತಾನೆ, ಅದೇ ಚಿತ್ರಸೇನ ಇನ್ನಿಲ್ಲದ ಅವನು ಸೋಲ್ತಿರ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇಡೀ ಮಹಾಭಾರತ ಸರಿಯಾಗಿ ಓದಿದವರಿಗೆ ದುರ್ಯೋಧನನ ಮಹಾವೀರ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಕೂಡ. ಈ ಟಿವಿಗೆ ಇವರೆಲ್ಲ ಅವ್ರು ಮಹಾವೀರ ಅಂತ ತಪ್ಪು ಚಿತ್ರ ಕೊಟ್ಟಾಗಿರ್ತಾರೆ, ಹುಡುಗರಿಗೆಲ್ಲ ತಲೆ ತುಂಬಿಸಿಬಿಟ್ಟಿರ್ತಾರೆ. ಒಂದಾದ್ರೂ ದಿನಶನ್ ತೋರಿಸಲಿಬೇಕಾದ್ರೆ, ಅವ್ನು ಯುದ್ಧ ಮಾಡಿದ ದಾಖಲೆ ಇಷ್ಟಾದ್ರೂ ಬಾಯಲ್ಲಿ ಹೇಳಿದ್ದಾರೆ ಹೊರತು ತೋರಿಸಿ ನೋಡಂತ ಯಾರು ತೋರಿಸಿಲ್ಲ. ಅದರ ಈ ಪಂಪನಾಗಲಿ ರನ್ನನಾಗಲಿ ಕನ್ನಡದಲ್ಲಿ ಭಾರಿ ಹೊಗಳ್ತಾರೆ ದುರ್ಯೋಧನನ್ನ. ಆಯ್ತು ಹೊಗಳಿ, ಅಲ್ಲಿ ಏನ್ ಕಾರಣ ತೋರಿಸ್ಬೇಕಲ್ಲ. ಒಂದು ಕಾರಣ ಇಲ್ಲ, ಮಹಾಭಾರತ ಚೇಂಜ್ ಮಾಡಕ್ಕಂತೂ ಬರೋದಿಲ್ಲ, ಅದಕ್ಕೆ ಟೆಕ್ಸ್ಟ್ ಆಗಿದೆ, ಡೇಟಾ ಚೇಂಜ್ ಮಾಡಕ್ ಬರಲಿಲ್ಲ. ಇದು ದೊಡ್ಡ ವೀರ ಅಂತ ಕರೆ ಯಾರು ಕರೀತಾರೆ, ಮಾರ್ಕ್ಸ್ ಕಾರ್ಡ್ ಸೊನ್ನೆ ಫಸ್ಟ್ ರ್ಯಾಂಕ್ ಅಂತ ಕರೆದ ಉಚ್ಚ ಅಂತ ಕರೀತಾರೆ. ಮಾರ್ಕ್ಸ್ ಕಾರ್ಡ್ ಇರೋ ನೋಡು ಫಸ್ಟ್, ಅದು ಏನಿದೆ ಈಗ ಅಲ್ಲಿ ಮಾರ್ಕ್ಸ್ ಇದ್ದದ್ದು ಅವ್ರು ಹೇಳ್ಬೋದು. ಅವ್ರ ಕತೆ ಹಾಗೆ ಇದೆ, ಅವ್ನು ಮಾಡಬಾರದ ಕೆಲಸ ಮಾಡಿದ್ದು ದಾಖಲೆ ತುಂಬಿ ತುಳುಕ್ತಾ ಇದೆ. ಇಷ್ಟಾದ್ರೂ ಅವನನ್ನು ಮಹಾವೀರ ಛಲದೊಳು ದುರ್ಯೋಧನ ಮುಚ್ಚಾಬಟ್ಟೆ ಹೊಗಳಿದ್ರೆ ಆ ತಲೆ ಕೆಡುತ್ತೆ ಹೊರತು ವಿಷಯ ಬದಲಾಗೋದಿಲ್ಲ. ಎಲ್ಲ ಸೋಲಿಸಿ ಅವು ಕಟ್ಕೊಂಡು ಕಟ್ಕೊಂಡಿದ್ನಲ್ಲ ಆ ಪ್ಯಾಕ್ ಸಮೇತ ಹಾಗೆ ಹೋಗ್ತಾರೆ, ಬಿಚ್ಚು ಕರ್ಕೊಂಡು ಹೋಗಲ್ಲ ಅವನನ್ನ, ಹೋಯ್ ಧರ್ಮರಾಜನ ಮುಂದೆ ಬಿಡ್ತಾರೆ. ಅದಕ್ಕೆ ಭೀಮಸೇನ ತೋರಿಸಿದ್ದು, ನನಗೆ ಬೇಕು ಅಂತ ಬಿಡಿಸಿದ್ದಲ್ಲ, ನೀನ್ ಹೇಳಿದ್ದು ಬಿಡಿಸಿದ್ದೇನೆ ಅಷ್ಟೇ. ಅದು ತಂದು ಹಾಕಿದ್ದೇನೆ, ಮುಂದೆ ಏನಾರ ಮಾಡ್ಕೊಂಡು ಬಿಟ್ಟು ಮುಂದೆ ಹಾಕಿದರಂತೆ. ಆಗ ಇದೆಲ್ಲ ಕುಮಾರ ವ್ಯಾಸ ಭಾರತದಲ್ಲಿ ಬೇರೆ ಬೇರೆ ತರ ಬಂದೋಗ್ಬಿಟ್ಟಿದೆ, ಮಹಾಭಾರತದಲ್ಲಿ ಹಾಗಿಲ್ಲ, ತಪ್ಪು ತಪ್ಪಾಗಿ ಬಂದ್ಬಿಟ್ಟಿದೆ. ಆ ದ್ರೌಪದಿನ ಕರೆದು ಬಿಚ್ಚಲಕ್ಕೆ ಹೇಳಿದ್ರೆ ದ್ರೌಪದಿಗೆ ಬಿಚ್ಚರು ಅಂತ ಹೇಳಿದ್ರೆ, ದ್ರೌಪದಿ ಬಿಚ್ಚ ಸೀರೆ ಸೆರೆಗಳು ಎಳೆದವನನ್ನ ಕಟ್ಟು ಬಿತ್ತಲಕ್ಕೆ ಬರ್ತಾರ ಅವರು, ಸಾಧ್ಯವೇ ಇಲ್ಲ. ಸುಮ್ಮ ಉಚ್ಚಾಪಟ್ಟೆ ಕಥೆಗಳಷ್ಟೇ, ಅಲ್ಲೂ ತಪ್ಪು ತಪ್ಪಾಗಿ ಬರ್ತಾ ಇರ್ತಾರೆ. ಆ ಚಿತ್ರಸೇರೆ ಎತ್ಕೊಂಡು ಹೋಗಿದ್ದು ಕಟ್ಕೊಂಡು ಹೋಗಿದ್ದು ದುರ್ಯೋಧನ ಅವನ ತಮ್ಮಂದಿರನ್ನ ಮಾತ್ರ, ಅವನ ಹೆಂಡಂದಿರೆಲ್ಲ ಬಂದು ಕೇಳಿಕೊಂಡ್ರು ಅಂತ ಕುಮಾರವ್ಯಾಸ ಬರೆಯೋದು. ನಿಜವಾಗ್ಲೂ ಹಾಗಿಲ್ಲ, ಆಚಾರ ಹೇಳ್ತಾರೆ. ಭಾರ್ಯಾ ಸಮೇತನಾಗಿ ರಾಜನನ್ನ ಅವನ ಹೆಂಡಂದಿರ ಸಮೇತ ಹಿಡ್ಕೊಂಡು ಹೋದಂತಾರೆ ಮಹಾಭಾರತ ಹೇಳೋದು. ಅವ್ರು ಯಾರು ಕೇಳ್ಕೊಳ್ಳಕ್ಕೆ ಅವ್ರು ಯಾರು ಉಳ್ಕೊಂಡಿಲ್ಲ, ಕೆಲವು ಮಂತ್ರಿಗಳು ಬಂದು ಕೇಳಿದ್ದೆ ಹೊರತು ದುರ್ಯೋಧನ ಹೆಂಡಂದಿರ ದುಶ್ಯಾತ ಹೆಂಡತಿ ಬಂದು ಕೇಳಿದ್ದಲ್ಲ. ಅದನ್ನ ಬಿಚ್ಚರ ಕೊರಟಿದ್ದು ಸಾಕ್ಷಾತ್ ದ್ರೌಪದಿ ಅಲ್ಲವೇ ಅಲ್ಲ, ಧರ್ಮರಾಜ ಬಿಚ್ಚಿಸ್ತಾನೆ ಆಳುಗಳ ಕೈಲೆ ಬಿಚ್ಚಿ ಅಂತ ಹೇಳ್ತಾರೆ. ಅವನ ಬಿಚ್ಚು ಕರ್ಕೊಂಡ್ರೆ ಸಿಕ್ಕೇ ಇಲ್ಲ ಅಂದ್ರೆ ರಿಪೋರ್ಟ್ ಕೊಡೋ ಪೈಕಿ ಅವನು, ಅದಕ್ಕೆ ರೆಡ್ ಹ್ಯಾಂಡ್ ಅಂತ ಹೇಳಿದ್ರೆ ಹಾಗೆ ತಂದು ಬಿಟ್ರು ಬಿಚ್ಚಿ ಧರ್ಮ ಎಲ್ಲ. ಆಹುತಿ ಚಿತ್ರಸೇರು ಸುಮ್ಮನೆ ಇದು ಮಾಡಲಿಲ್ಲ, ಹೇಳ್ತಾನೆ ಧರ್ಮರಾಜ, ನಾನು ಇಂದ್ರದೇವರು ಕಳಿಸಿದ್ದಕ್ಕೋಸ್ಕರ ಬಂದೆ, ಎಷ್ಟು ಪರಿವಾರ ತಗೊಂಡು ಬಂದೆ. ಈ ದುರ್ಯೋಧನ ಈತಿಗೆ ಬಂದಿದ್ದ, ಅವನ ದೃಷ್ಟಿ ಘೋಷಯಾತ್ರೆ ಆಗಿರಲಿಲ್ಲ, ಬರೀ ಮೋಸವಾಗಿತ್ತು. ಅದಕ್ಕೆ ಇಂದ್ರದೇವರು ಕಳಿಸಿದ್ರು, ವರ ಕೊಟ್ಟು ಕಳಿಸಿದ್ರು, ಅದಕ್ಕೆ ರಾಜ್ಯ ಸೋಲಿಸ್ಬೇಕಾದೆಲ್ಲ ಕಥೆಯೆಲ್ಲ ಹೇಳಿದರೆ. ಇದು ಸ್ವಾರಸ್ಯ ಏನು ಗೊತ್ತೇನು, ನಿನ್ನೆ ನೋಡಿದ್ದೇವೆ ಇದರಲ್ಲಿ ಭೀಮಸೇನೆ ಹೇಳಿ ಆಗಿತ್ತಾಗ್ಲೇನೆ, ಭೀಮಸೇನೆ ಹೇಳಿ ಆಗಿತ್ತು. ಯಾರು ಹೇಳಿದ್ದೇನೆ ಭೀಮಸೇನಿಗೆ, ಈ ಚಿತ್ರಸೇನೆ ಹೇಳ್ತಾರೆ, ಕರೆಕ್ಟಾಗಿ ಖಾಲಿ ಆಗುತ್ತೆ. ಅದಕ್ಕೇನೆ ಪೂರ್ಣ ಪ್ರಜ್ಞೆ ಅಂತ ಕರೆದಿತ್ತು. ಈ ಸೂಕ್ಷ್ಮ ವಿಚಾರ ಮಹಾಭಾರತದಲ್ಲಿ ಯಾರು ಗಮನಿಸಿಲ್ಲ, ಭೀಮಸೇನೆ ಸ್ಪಷ್ಟವಾಗಿ ಮಾತು ಬರ್ತಾ ಇದೆ. ಆಚಾರ್ಯ ದಿವ್ಯ ಜ್ಞಾನ ಅಂದ್ರೆ ಹಾಗೇನೆ. ಒಂದ್ಸಲ ಏನ್ ಮಾಡ್ತಾರೆ ಆಚಾರ್ಯರು, ತುಂಬಿದ ಸಭೆ, ವೇದಮಂತ್ರದ ಅರ್ಥವನ್ನು ಹೇಳೋ ಪ್ರಸಂಗ ಬಂತು. ತುಂಬಿದ ಸಭೆಗಳು ಕೇರಳ ದೇಶದಲ್ಲಿ ನಡೆದೋಯ್ತಾರೆ, ಭಾರಿ ವಿದ್ವಾಂಸರಿದ್ದ ಜಾಗ ಅದು. ಬಂದು ಕೇಳಿದರು ವ್ಯಾಪಾರ ಶಬ್ದದ ಅರ್ಥ ಹೇಳೋ ಪ್ರಸಂಗ ಬಂತು. ಆಯ್ತಾರೆ ಪ್ರಶ್ನೆ ಏನ್ ಮಾಡಿಬಿಟ್ರು, ಅತಿ ತರುಣಿ ಅಂತ ಅರ್ಥ ಹೇಳ್ಕೊಂಡು ಮುಂದೆ ಹೊರಟು ಬಿಟ್ರು. ಆ ಜನಕ್ಕೆ ಏನು ತೋರ್ಸಕ್ ಚಾನ್ಸಸ್ಸೇ ಇರಲಿಲ್ಲ ಆಚಾರ್ಯರನ್ನ. ಒಂದು ತಂಟೆ ತೆಗೆದ್ರು, ಅಪಾಲ ಅಂದ್ರೆ ಅತಿ ತರುಣಿ ಅಂತ ಹೇಗೆ ಅರ್ಥ ಆಗುತ್ತೆ, ಚಿತ್ರಿಣಿ ಭವತಿ ಅವಳು ತೊಂದರೋಗದವಳು ಅಂತ ಅರ್ಥ ಆಗುತ್ತೆ, ಶ್ವೇತಕುಷ್ಠದವಳು ಅಂತ ಅರ್ಥ ಆಗುತ್ತೆ, ಅತಿ ತರುಣಿ ಅಂತ ಹೇಗೆ ಅರ್ಥ ಮಾಡಿದಿರಿ ಅಂತ ಕೇಳಿದರೆ ಆಚಾರ್ಯರು ಎಲ್ಲ ಹೇಳಿ ಕೊನೆ ಹೇಳಿದ್ರು, ನೋಡಿ ನಾ ಅರ್ಥ ಹೇಳಿದ್ದೇನೆ, ಇದು ವೇದಬಲ್ಲವರ ಅರ್ಥ ಇದು, ನಿಮಗೆ ಇದು ಅರ್ಥ ಆಗೋದಿಲ್ಲ, ವೇದಬಲ್ಲವರು ಯಾರಾದ್ರೂ ಅರ್ಥನೇ ಹೇಳ್ತಾರೆ ಅಂತವ್ರು ಯಾರಿದ್ದಾರೆ ಅಂತ ಕೇಳಿದರೆ, ಈಗ ನಾವು ಈ ಕಡೆ ಹೋಗ್ತಾ ಇದ್ದೇವೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ ಅಂತ ಹೇಳ್ತಾನೆ, ಈ ಕಡೆಯಿಂದ ಒಬ್ಬನು ಬರ್ತಾನೆ, ಅವನು ಹೀಗಿರ್ತಾನೆ ನೋಡಬೇಕೆ, ಹೇಟು ಹೇಟು ಎಲ್ಲ ಕೊಟ್ಬಿಡ್ತಾರೆ, ಇಷ್ಟಿರ್ತಾನ ಅವನು. ಅವನಿಗೆ ಪ್ರಶ್ನೆ ಕೇಳಿ ಕಷ್ಟ, ನಾವು ಹೇಳಿದ ಉತ್ತರ ಹೇಳ್ತಾನೆ, ನೀವು ಹೇಳಿದ ಉತ್ತರ ಹೇಳೋದಿಲ್ಲ, ಯಾಕೆ ಸಂಪ್ರದಾಯ ಬಲ್ಲವರೆಲ್ಲ ಹೇಳೋ ಮಾತದವ, ನಿಮಗೆ ವೇದ ತರೆಬಿಡೋ ಗೊತ್ತಿಲ್ಲ ಹೀಗೆ ಮಾತಾಡ್ತೀರಿ ಅಂತ ಹೇಳಿಬಿಟ್ಟು ಆಚಾರ್ಯ ಹೊರಟ್ರಂತೆ. ಇವ್ರಿಗೆ ಕುತೂಹಲ, ಆ ಹೇಳಿದ ಬ್ರಾಹ್ಮಣ ಬರ್ತಾನ ನೋಡೋಣ ಅಂತ ಕಾಯ್ಕೋತ ಕುತ್ಕೊಂಡ್ರೆ ಆ ಹೇಳಿದ ಟೈಮ್ ಕರೆಕ್ಟಾಗಿ ಬರ್ತಾರೆ. ಇಲ್ಲಿ ಹೇಗೆ ಸತ್ಯ ಆಯ್ತಲ್ಲ ಅಲ್ಲಿ ಹಾಗೆ ಸತ್ಯ ಆಗುತ್ತೆ. ಆ ರೀತಿ ನೋಡಿದ್ರೆ ತಾದೃಶಾಕೃತಿ ಅಂತ ಹೇಳ್ತಾರೆ, ಅವ್ರು ಹೇಳಿದ ಹಾಗೆ ಇದ್ದ, ಸ್ವಲ್ಪ ಟ್ಯಾಲಿ ಆದ್ರೂ ಸಾಕಾಗಿತ್ತು, 100% ಟ್ಯಾಲಿ ಆಯ್ತು ಹೇಳಿ ಹೇಳ್ತಾರೆ. ಎಲ್ಲ ಇನ್ನೇನು ಅದು ಅರ್ಧ ಸೋತಾಗೆ ಆಗಿತ್ತು ಪಾಪ ಆಚಾರ್ಯರೇ. ಅಪಾಲ ಅಂದ್ರೆ ಏನು ಅಚ್ಚಿ ತರೋಡಿ ಕಷ್ಟ ಹೇಳ್ಬೇಕಾದ ಆಚಾರ್ಯ ಹೇಳಿದ ಕಷ್ಟ ಹೇಳಿದಾಗ ಅವ್ರು ಅನ್ಕೊಂಡ್ರಂತೆ, ಓಹೋ ಇವರು ವೇದ ಬಲ್ಲವರಲ್ಲ, ಉಪನಿಷತ್ ಬಲ್ಲವರಲ್ಲ, ಮಹಾಭಾರತ ಬಲ್ಲವರಲ್ಲ, ವ್ಯಾಕರಣ ಬಲ್ಲವರಲ್ಲ, ಸರ್ವವಿದ್ಯತಿಹಿ ಅಂತ ಕರೆದ್ರು, ಎಲ್ಲಾ ಬಲ್ಲವರು ಅಂತ ಹೆಸರಿಟ್ಟರು. ಸರ್ವಜ್ಞ ಅಂತ ಅವ್ರ ಹೆಸರು ಬಂತು, ಪೂರ್ಣಪ್ರಜ್ಞರು ಅಂತ ಬಂದ್ರೆ ಅದಕ್ಕೆ. ಅಂದ್ರೆ ಮಹಾಭಾರತದ ಈ ಪ್ರಸಂಗ, ಆಚಾರ್ಯರ ಜೀವನದ ಈ ಪ್ರಸಂಗ ಎರಡು ಕೂಡ ಹೇಗೆ ಅರ್ಥ ಆಗುತ್ತೆ ಅಂತ ಗೊತ್ತಾದ್ರೆ ಅವರ ಪೂರ್ಣ ಜ್ಞಾನಕ್ಕೆ ನಿದರ್ಶನ ಆಯ್ತು, ಅದೆಲ್ಲ ಅರ್ಥವಾಯ್ತಂತೆ. ಆ ಇದೆಲ್ಲ ಹೇಳಿದ್ ಯಾರ ಮುಂದೆ, ದುರ್ಯೋಧನ ಅಲ್ಲೇ ಕೂತಿದ್ದ ನೋಡ್ಕೋತ, ಕಾಪಿ ಹೊಡೆದಿದ್ದೆಲ್ಲ ಅವನ ಎದುರೇ ರಿಪೋರ್ಟ್ ಮಾಡಿದ್ರೆ ಹೇಗೋ ಹಾಗೆ ಪಾಪ ನೋಡ್ತಾ, ನೀವು ಮಾಡಿದ ಹಣೆ ಬಾರ ಇಷ್ಟೇನೆ ಕೇಳಿ ಅವನ್ನ ಅಂತ ಕೇಳಿದ್ರೆ ತಪ್ಪು ತಲೆ ಬಗಿಸಿ ಕೂತಿರ್ತಾರೆ. ಆಗ ಅವನು ಬಿಡುಗಡೆ ಧರ್ಮವಾದ ಹೇಳ್ತಾನೆ, ಗಾಂಧಾರೆ ನ ಪುನಃ ಕಾರ್ಯ ಬೀದ್ರಕ್ ದುರ್ಯೋಧನ, ಎಂಥ ಹುಚ್ಚು ಕೆಲಸ ಮಾಡ್ಕೊಂಡ್ಬಿಟ್ಟಿ, ಎಷ್ಟು ಮರ್ಯಾದೆಯಲ್ಲಿ ಕೆಲಸ ಮಾಡ್ಕೊಂಡು, ಇಡೀ ವಂಶಕ್ಕೆ ಕಳಂಕ ತರ ಕೆಲಸ ಮಾಡ್ಕೊಂಡ್ಬಿಟ್ಟಿ, ಎಲ್ಲ ನಿನ್ನ ಹಿಡ್ಕೊಂಡು ಹೋಗಿದ್ದು ಏನ್ ಗತಿ ಆಗ್ತಿತ್ತು, ವಂಶದ ಗತಿ ಏನಾಗ್ತಿತ್ತು, ಹೀಗೆಲ್ಲ ಮಾಡಕ್ ಹೋಗ್ಬೇಡ ನೀನು ದಡ್ಡ ಅಂತ ಬೈದಾಗ ತಪ್ಪ ತಲೆ ವಹಿಸ್ಕೊಂಡು ಹೋಗ್ತಾನೆ. ಆ ಕಡೆ ಇಂಥ ದುರ್ಯೋಧನನ್ನ ಯಾವ ಮಹಾವೀರ ಅಂತ ಕರೀತೀರಿ, ಅಲ್ಲಿಂದ ಬಯಸ್ಕೊಂಡು ಬಾತೆ ಇಲ್ಲ, ಆ ಕಡೆ ಹೊರಟು ಹೋಗಿಬಿಟ್ಟಂತೆ. ಧರ್ಮರಾಜ ಯಜ್ಞ ಮಾಡಿ ಸಂತೋಷ ಪಟ್ಟ, ಭೀಮಸೇನ ಮಾನಭಂಗ ರೂಪ ಯಜ್ಞ ಮಾಡಿ ಭೀಮಸೇನ ಸಂತೋಷ ಪಟ್ಟಿದ್ದಾಯ್ತು. ಅದಕ್ಕೆ ರಣಯಜ್ಞದಲ್ಲಿ ನೋಡ್ತೇವೆ ಅಂತ ಹೇಳಿದ್ರಲ್ಲ ಮುನ್ಸೂಚನೆ ಆಯ್ತು ಅಷ್ಟೇ. ಅಲ್ಲಿಂದ ಹೊರಟ ದುರ್ಯೋಧನ ಬಂದ ತಮ್ಮಂದಿರ ಸಮೇತ ಅಷ್ಟೊತ್ತಿಗೆ ಹೋದ ಒಂದ್ ಕಡೆಗೆ, ಶಕುನಿಯ ಸಮೇತ ಹೋದ, ಊರಿಗೇನು ಹೋಗ್ಲಿಲ್ಲ ಅವನು, ಸ್ವಲ್ಪ ದೂರ ಹೋದ, ತುಂಬಾ ನಾಚಿಕೆ ಆಗಿತ್ತು ಅವನಿಗೆ. ಒಂದ್ ಕಡೆ ಇಳ್ಕೊಂಡ, ನೋಡೋರಿದ್ದಾರೆ ಹುಚ್ಚಾಪಟ್ಟೆ ನೋಡ್ಬಿಟ್ಟಿದ್ದಾರೆ, ಜೊತೆಗೆ ಬಿದ್ದವನು ಬಿದ್ದರೆ ದುಃಖ ಆಗುತ್ತೆ, ನೋಡಿದ್ರೆ ಜಾಸ್ತಿ ದುಃಖ ಆಗುತ್ತೆ. ಪಾಪ ಯಾರು ನೋಡಿದವರು ಸುಮ್ಮನೆ ವರ್ಷಕೊಂಡು ಹೋಗ್ಬಿಡ್ತಾನೆ, ನೋಡ್ಬಿಟ್ರವಾಗ ಜೋರಾಗಿ ಒದರುತ್ತಾನೆ. ಮನುಷ್ಯನ ಪದ್ಧತಿ ಅದು, ಅಷ್ಟು ಜನ ನೋಡಿದ್ದಾರೆ, ಮಂತ್ರಿಗಳು ಹೆಂಡಂದರು ನೋಡಿದ್ದಾರೆ, ಅವರು ಸಿಕ್ಕಾಕೊಂಡವರೇ ಅಲ್ಲ, ಸೈನಿಕರು ನೋಡಿದ್ದಾರೆ, ಏನ್ ಗತಿ ಅಂತ ಹೇಳಿ ಸ್ವಲ್ಪ ದೂರ ಹೋದ, ಅಲ್ಲಿ ಒಂದು ಕ್ಯಾಂಪ್ ಹಾಕಿದ್ರು, ಸುಮ್ಮನೆ ಕುತ್ಕೊಂಡ್ಬಿಟ್ಟಲ್ಲ. ಅಷ್ಟೊತ್ತಿ ಕರ್ಣ ಬರ್ತಾರೆ, ಓಡ್ ಹೋಗಿದ್ನಲ್ಲ ಕರ್ಣ ಬರ್ತಾನೆ, ಏನಾಗಿತ್ತು ಗೊತ್ತಿಲ್ಲ ಕರ್ಣನಿಗೆ, ಅವನು ತಾನು ಸೋತ್ ಹೋಗಿದ್ದೆ, ಅವಳಿಗೆ ಗೊತ್ತಿತ್ತು ಸೋತಿದ್ದಿನ, ಇವ್ರು ನೋಡಿದ್ರೆ ಸುಖವಾಗಿದ್ದಾರೆ ಅಂತ ಹೇಳ್ಕೊಂಡ್ರೆ ಅವಳಿ ಬಿಟ್ಟಂತೆ, ಓಹೋ ದಿಷ್ಟ್ಯಾ ಜಯಸಿ ರಾಜನ್ ಅಂತ ಬಂದ್ರಂತೆ. ಓಹೋಹೋ ಏನ್ ದುರ್ಯೋಧನ, ಅದ್ರಿಂದ ಗಂಧರ್ವನ ಗೆದ್ದು ಬಿಟ್ಟು ಎಲ್ಲ ಮಹಾವೀರ ನೀನು ಅಂತ ಹೇಳ್ಕೊತ ಬಂದಂತೆ. ಸುಮ್ಮನೆ ತಲೆ ಹಾಕಿ ಬಿಡೋ ಪೈಕಿ ಅವ್ರು ಅಷ್ಟು ನೋಡಿದವ್ರು ಇದ್ದಾರಲ್ಲ, ಏನ್ ಮಾಡ್ಬೇಕೀಗ, ಸುಮ್ಮನೆ ತಲೆ ತೆಗೆಸಿದಂತೆ. ಯಾತಕ್ಕೆ ಅಂದ್ರೆ ನಾನು ಗೆಲ್ಲಲಿಲ್ಲ ಅಂತ ಹೇಳ್ತಾನೆ, ಅವನು ಬಾಯಲ್ಲೇ ಬರುತ್ತೆ ನಾನು ಗೆಲ್ಲಲಿಲ್ಲ, ಮಹಾಭಾರತ ತೆಗೆದು ನೋಡ್ಬೇಕು ನಾನು ಗೆಲ್ಲಲಿಲ್ಲ. ಮತ್ತೇನಾಯ್ತು, ಪಾಂಡವರು ಗೆದ್ರು, ಇನ್ನೊಂದು ಸಂಕಟ, ಎರಡನೇ ಸಂಕಟ ಈಗ, ತಾನು ಯಾರಿಗೆ ಸೋತಿದ್ದಾನೆ ಅವರಿಗೆ ಅವನ್ ಸೋಲಿಸಿ ಅವರು ಬಿಡಿಸಿದ್ದಾರೆ, ಇದಕ್ಕಿಂತ ಡಿಫೀಟ್ ಬೇಕಾ ಇನ್ನ, ನನ್ನ ಸ್ಥಿತಿ ಹೀಗಾಗಿದೆ, ಯಾರಿಗೆ ಮಾನಭಂಗ ಮಾಡಕ್ಕೆ ಹೊರಟಿದ್ನೋ ಅವರಿಂದ ನನ್ನ ಇವತ್ತು ಜೀವನ ಉಳ್ಕೊಂಡಿದೆ, ನಾನು ಬದುಕಿ ಏನು ಪ್ರಯೋಜನ ಅನ್ಕೊಂಡ, ಜೀವನ ಮೊದಲ ಬಾರಿಗೆ ನಾಚಿಕೆ ಆಗ್ತಾ ಇದೆ ಅವನಿಗೆ, ಫಸ್ಟ್ ಟೈಮ್ ಅವನಿಗೆ ಲಜ್ಜೆ ಬಂದಿದೆ, ತಲೆ ಎತ್ತಕ್ ಬರ್ತಾ ಇಲ್ಲ ನನಗೀಗ ಕಾರಣ, ನಾನು ಏನು ಬದುಕಿ ಪ್ರಯೋಜನ, ನಾನು ಹೇಗೆ ಮುಖ ತೋರಿಸೋದು, ಇಷ್ಟು ಜನ ಗೊತ್ತಾಗಿ ಹೋಗಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನಿನ್ನ ಊರಿಗೆ ಬರೋದಿಲ್ಲ, ಏನ್ ಮಾಡ್ತಿ ಇಲ್ಲೇ ಇರ್ತೇನೆ, ಇದೇನ್ ಮಾಡ್ತೀನಿ ಅಂದ್ರೆ ಸಾಯ್ತೇನೆ ಅಂತ ಹೇಳಿದ್ದೆ, ಇಲ್ಲಿದ್ದು ಉಪವಾಸ ಮಾಡಿ ಸಾಯ್ತೇನೆ ಅಂತ, ಪ್ರಾಯೋಪವೇಶ ಅಂತ ಹೇಳ್ತಾರೆ, ಉಪವಾಸ ಹಂಗರ್ ಸ್ಟ್ರೈಕ್ ಅಂತ ಕರೀತಾರಲ್ಲ, ಸಾಯೋವರೆಗೂ ಉಪವಾಸ ಇದ್ದು ಸಾಯ. ಆದ್ರಿಂದ ಇದೆಲ್ಲ ದುರ್ಯೋಧನ ಟೆಕ್ನಿಕ್, ಕಲಿಯುಗದಲ್ಲಿ ಭಾರಿ ಪಾಪ್ಯುಲರ್ ಅದು ಹಂಗರ್ ಸ್ಟ್ರೈಕ್. ಇಂತ ಆಮರಣ ಉಪವಾಸ ಅಂತ ಮಾಡ್ತಾರಲ್ಲ, ಒಳ್ಳೇದಕ್ಕೂ ಮಾಡ್ತಾರೆ ಕೆಟ್ಟದಕ್ಕೂ ಮಾಡ್ತಾರೆ, ಒಳ್ಳೇದಕ್ಕೆ ಮಾಡಿದ್ರೆ ಭಾರಿ ದೊಡ್ಡ ವ್ಯಕ್ತಿ ಆಗ್ತಾರೆ, ರಾಮಾಯಣದಲ್ಲಿ ಕಪಿಗಳು ಮಾಡ್ತಾರೆ, ಇನ್ನು ರಾಮ ಪತ್ನಿಯಾದ ಸೀತೆಯನ್ನು ಹುಡುಕೋ ದಾರಿ ಸಿಗದೆ ಹೋದರೆ ಸತ್ತು ಹೋಗ್ತೇವೆ ಅಂತ ಹೇಳಿ ಪ್ರಾಯೋಪಯುಷ್ಟರಾಗಿ ಕೂತರಲ್ಲ, ಸಾತ್ವಿಕವಾದದ್ದು ಇದು, ಪರಮ ತಾಮಸ ಇದು. ನಾನು ಸಾಯ್ತೇನೆ ಅಂತ ಕೂತ್ಕೊಂಡಂತೆ ಯಾರು ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ಶಕುನಿ ಮಾತನ್ನು ಕೇಳಲಿಲ್ಲ ಅವನು, ತಮ್ಮದಿನ ಮಾತನ್ನು ಕೇಳಲಿಲ್ಲ, ಸುಮ್ಮನೆ ಬದೆಲ್ಲ ಕೂತ್ಕೊಂಡು ಬಿಟ್ಟ. ಆಯ್ತು ಏನ್ ಮಾಡೋದು ಅಂತ ಅವರೆಲ್ಲ ಹಾಗೆ ಕುತ್ಕೊಂಡ್ರು. ರಾಜರ ಮುಖ್ಯಸ್ಥ ಕೂತ ಗತಿ ಏನಾಗ್ಬೇಕು, ಎಲ್ಲ ಕುತ್ಕೊಂಡ್ರಂತೆ. ಮಧ್ಯರಾತ್ರಿಯ ಸಭೆಯ ಒಂದು ವಿಚಿತ್ರ ಕೆಲಸ ನಡೀತಾ ಇದೆ. ಮಧ್ಯರಾತ್ರಿ ಆಗೋಗ್ಬಿಟ್ಟಿದೆ, ಅವರೆಲ್ಲ ಮಲಗಿಬಿಟ್ಟಿದ್ದಾರೆ. ಪಡಿಸ್ಕೊಂಡ್ ಬೇರೆ ಸುಸ್ತು ಬೇರೆ ಆಗಿತ್ತು ಅವ್ರ ಜೊತೆಗೆ, ಸಾಕಷ್ಟು ಪೆಟ್ಟು ಬೇರೆ ಬಿದ್ದಿತ್ತು. ಯಾರೂ ನಾರ್ಮಲ್ ಆಗಿರ್ಲಿಲ್ಲ ಆಗ. ದುರ್ಯೋಧನರು ಹಾಗೆ ಮಲಗಿದ್ದ. ಆ ಹೊತ್ತಿನೊಳಗೆ ವಿಚಿತ್ರವಾದಂತ ಪ್ರಸಂಗ ನಡೀತಾ ಇದೆ. ಪಾತಾಳ ಲೋಕದೊಳಗೆ ದೈತ್ಯರೆಲ್ಲ ಸಭೆ ಮಾಡಿದ್ದಾರೆ. ಪಾತಾಳ ಲೋಕದಲ್ಲಿ ದೈತ್ಯ ಶಕ್ತಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು ನಾವೆಲ್ಲ ಅಂತ ಅವ್ರ ಸಮಸ್ಯೆ. ಅವ್ರ ಲೀಡರ್ ದುರ್ಯೋಧನ ಕಲಿ, ಅವನಿಗೆ ವಿತ್ರ ಮಾಡ್ಕೊಂಡ್ರೆ ಕತೆ ಮುಗಿದೋಯ್ತು ಅಲ್ಲಿಗೆ. ಅವ್ರ ವಿತ್ರ ಮಾಡ್ಕೊಂಡಾದ್ರೆ ಇನ್ನ ದೈತ್ಯ ಶಕ್ತಿಗಳು ತಲೆ ಎತ್ತಾಗಿಲ್ಲ. ಮತ್ತೆ ಎಲ್ಲ ಸಂಕಟದಿಂದ ಒದ್ದಾಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬೇಕು? ದುರ್ಯೋಧನನ್ನ ಏನಾದ್ರೂ ಮತ್ತೆ ಪ್ರವೃತ್ತರನ್ನು ಮಾಡ್ಬೇಕು. ಪಾಂಡವರ ದ್ವೇಷವನ್ನು ಮುಂದುವರೆಸಬೇಕು, ಅವ್ರು ಮುಂದೆ ಯುದ್ಧ ನಡೀಬೇಕು, ಅದರಲ್ಲಿ ನಿರ್ನಾಮ ಆಗಬೇಕು. ಅವರು ಈ ರೀತಿ ಸಾಯ್ಬಾರದು, ಅವರು ಈ ರೀತಿ ಸತ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ವೀರಪ್ಪನ ಅವನಾಗಿ ಸಿಕ್ಕಿಬಿಟ್ರೆ, ರೋಗ ಬಂದು ಸಿಕ್ಕಿಬಿಟ್ರೆ, ಇವರೇ ಗೌರ್ಮೆಂಟ್ ಹಿಡಿದಾಗ ಆಗೋದಿಲ್ಲ. ಗೌರ್ಮೆಂಟ್ ಹಿಡಿದಾಗ ಆಗೋದಿಲ್ವಲ್ಲ, ಅದಕ್ಕೆ ವ್ಯವಸ್ಥೆ ಆಗಬೇಕು. ಅದಕ್ಕೇನು ಮಾಡಬೇಕು ಅಂತ ಎಲ್ಲರೂ ಸೇರಿ ಶುಕ್ರಾಚಾರ್ಯ ಹಿಡಿತಾರ, ದೇವಗುರುಗಳು. ಶುಕ್ರಾಚಾರ್ಯ ಕವಿನಾಂ ಉಶನಾ ಕವಿಹಿ ಅವರೇ ಅವರು. ಶುಕ್ರಾಚಾರ್ಯ ಪೋಸ್ಟ್ ನೋಡಿದ್ರ ಪಾಪ, ತುಂಬಾ ಒಳ್ಳೆಯವರು. ಅಪಾಯಿಂಟ್ಮೆಂಟ್ ಆಗಿರೋರು ಅವ್ರ ಪ್ರೊಫೆಸರ್ ಆಗಿ ಏನ್ ಮಾಡ್ಬೇಕು? ಅವ್ರು ದೈತ್ಯರ ಸ್ಲಮ್ಗೆ ಒಳ್ಳೆ ಪ್ರೊಫೆಸರ್ ಹಾಕಿದ್ರೆ ಆಗ ಆಗಿಬಿಟ್ಟು. ಸ್ಲಮ್ ಅಂದ್ರೆ ಒಳ್ಳೆ ಸ್ಲಮ್ ಬೇರೆ, ಅದರಲ್ಲಿ ಬುದ್ಧಿವಂತರ ಸ್ಲಮ್ ಆಗಬಹುದು. ಇದು ಗುಂಡಾಗಳ ಸ್ಲಮ್ಗೆ ಹಾಕಿದ್ರೆ ಹಾಗೋ ಹಾಕಿ. ಬಹಳ ಶುದ್ಧ ಇವರಿಗೆ ಇದ್ದಾರೆ ಅಲ್ಲಿ ನೋಡಿ. ಸ್ವಧರ್ಮ ಆಶ್ಚರ್ಯ ಬಿಟ್ಟೋಗಿಲ್ಲ, ಅವರು ಇದ್ದಾರೆ ಪೂಜ್ಯರವರು ದೇವತೆಗಳು, ಆದರೂ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇಷ್ಟಾದ ಹರಿಸೇವೆ ಅಂತ ಮಾಡ್ತಾರೆ ಹೊರತು ಇವರು ಸೇವೆ ಅಂತ ಮಾಡಿಲ್ಲ. ಅದಕ್ಕೆ ಸ್ವಧರ್ಮೇ ನಿಧರಂ ಶ್ರೇಯ ಅಂತ ಕರೆದಿದ್ರು. ಅಲ್ಲಿ ಪ್ರಹ್ಲಾದ ರಾಜ ದೈತ್ಯರ ಗುರುಗಳ ಶಿಷ್ಯನಾಗಿ ಧರ್ಮ ಉಳಿಸಿಕೊಂಡ ಪುಣ್ಯಾತ್ಮನಾಗಿ ಭಾಗವತ ಶಿರೋಮಣಿ ಎನಿಸಿಬಿಡ್ತಾರೆ. ದೈತ್ಯ ಗುರುಗಳ ಶಿಷ್ಯ, ಇವರು ದೈತ್ಯರ ಗುರುಗಳು. ದೈತ್ಯರ ಗುರುವಾಗಿ ಶುಕ್ರಾಚಾರ್ಯರ ಸಾಧನೆ, ದೈತ್ಯ ಪುತ್ರನಾಗಿ ದೈತ್ಯ ಗುರುಗಳ ಶಿಷ್ಯರಾಗಿ ಪ್ರಹ್ಲಾದನ ಸಾಧನೆ. ಯೋಗ್ಯತೆ ಇದ್ರೆ ಎಂಥ ಪ್ರಸಂಗದಲ್ಲೂ ಮನುಷ್ಯ ಉದ್ಧಾರವಾಗ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಬೃಹಸ್ಪತಿ ಆಚಾರ್ಯರು ದೇವಗುರುಗಳು, ಅವರು ಬೃಹಸ್ಪತಿ ಆಚಾರ್ಯರು ದೇವಗುರುಗಳು, ಶುಕ್ರಾಚಾರ್ಯರು ದೈತ್ಯ ಗುರುಗಳು. ಭಗವಂತ ಗೀತೆಯಲ್ಲಿ ಹೇಳ್ತಾ, ಬರೀ ಶುಕ್ರಾಚಾರ್ಯ ಬರೀ ಒಳ್ಳೆಯವರು ಅಷ್ಟೇ ಅಲ್ಲ, ನನ್ನ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಹೇಳ್ತಾರೆ. ಆ ವಿಭೂತಿ ರೂಪ ಇಲ್ಲದವರು ಇವರು ಮ್ಯಾನೇಜ್ ಮಾಡಕ್ ಆಗ್ತಿದ್ದಿಲ್ಲ. ದೇವರ ಸನ್ನಿಧಾನ ಇತ್ತಲ್ಲ, ಅದರಿಂದ ಅವ್ರಿಗೆ ವಿಶೇಷವಾಗಿ ನಡೆಸಿಕೊಳ್ಳೋಕ್ಕೂ ಸಾಧ್ಯವಾಯಿತು. ಪಾಪ ವಿಶೇಷ ರೀತಿಯಲ್ಲಿ ಅವರನ್ನ ದೈತ್ಯರೆಲ್ಲ ಬರೆ ಹೋಗ್ರಂತೆ. ಅವರಿಗೆ ಆ ಕಾಲಕ್ಕೆ ಏನ್ಬೇಕು ಅದನ್ನ ಹೇಳ್ಬೇಕು. ಅಡ್ವೊಕೇಟ್ಗೂ ತಮ್ಮ ಕೇಸ್ ಹೇಗೆ ಹ್ಯಾಂಡಲ್ ಮಾಡ್ಬೇಕಾ ಮಾಡ್ಬೇಕಷ್ಟೇ. ಅವನಕ್ಕೆ ಕೊಲೆಗಾರ ಅಂತ ಗೊತ್ತಿದ್ರು ಕೂಡ ಅಲ್ಲ ಅಂತ ವಾದಿಸ್ತಾನಲ್ಲ ಆ ಟೈಪ್. ಅವ್ನು ಗೊತ್ತಿ ಅವ್ರಿಗೆ ಇವನೇ ಕೊಲೆ ಮಾಡಿದವ್ ಇವನೇ ಕಳ್ಳ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಮಾತ್ರ ಭಾರಿ ಸಾಚಾ ಮನುಷ್ಯ, ಯಾರು ಸುಳ್ಳು ಹಾಕಿಬಿಟ್ಟಿದ್ದಾರೆ ಅಂತ ವಾದಿಸಿ ತನ್ನ ಕೆಲಸ ತಾನು ಮಾಡಬೇಕು. ಶುಕ್ರಾಚಾರ್ಯ ಆ ರೀತಿಯವರು. ಪಾಪ ಎಲ್ಲ ಯೋಚನೆ ಮಾಡಿ ಆಯ್ತು ಅಂತ ಹೇಳಿದ್ದಾರೆ. ವ್ಯವಸ್ಥೆ ಮಾಡ್ತೇನೆ, ಈಗ ಹೇಳ ಮುಂದಿನ ಕೆಲಸ ನೀವು ಮಾಡಬೇಕು, ನಾನು ಮಾಡೋದಿಷ್ಟೇ. ಆ ದುರ್ಯೋಧನ ಕರೆಸ್ತೇನೆ ಅಂತ ಹೇಳಿದ್ದಾರೆ. ದುರ್ಯೋಧನನ್ನ ಇಲ್ಲಿ ಕರೆಸ್ತೇನೆ, ನೀ ಏನ್ ಕೇಳ್ಕೊತೀರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾನೆ. ದುರ್ಯೋಧನ ಕರೆಸದ ಸುಲಭ ಅಲ್ಲ, ಅವನು ಭೂಲೋಕದ ಮಲಿಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಜನಗಳ ಮಧ್ಯೆ ಅವನಿದ್ದಾನೆ, ಈ ಪಾತಾಳ ಲೋಕಕ್ಕೆ ಬರಬೇಕು ಅವನು. ಅಲ್ಲಿ ಅವನು ರಹಸ್ಯವಾಗಿ ಅವನ ತಲೆ ಕೆಡಿಸ್ಬೇಕು, ಬದ್ದೇ ಕೆಟ್ಟ ತಲೆ ಇನ್ನೂ ಕೆಡಿಸಿ ಹಾಳು ಮಾಡಬೇಕು ಅವನು. ಅದಕ್ಕೆ ಹ್ಯಾಕ್ ಕರೆಸ್ಬೇಕು ಅಂತ ಪ್ರಶ್ನೆ. ನಾನು ಕರೆಸ್ತೇನೆ ಅಂತ ಒಪ್ಕೋತಾರೆ. ಇದು ಒಳ್ಳೆ ಮ್ಯಾಜಿಕ್ ಇದು. ಒಂದು ಅವ್ರು ಏನ್ ಮಾಡಿದರಂತೆ, ನಿರ್ಮಿತ ಕೃತ್ಯ ಹೋಮಕರ್ಮಣ, ಶುಕ್ರಾಚಾರ್ಯರು ಒಂದು ಹೋಮವನ್ನು ಮಾಡಿಸಿದರು. ಆ ಹೋಮದಲ್ಲಿ ಒಂದು ದೊಡ್ಡ ದೈತ್ಯ ಶಕ್ತಿ ಎದ್ದು ಬಂತಂತೆ. ಅದು ಕೃತ್ಯ ಅಂತ ಕರೆದಿದ್ದ. ಕೃತ್ಯ ಅಂದ್ರೆ ಮಾಟದ ದೈತ್ಯ ಶಕ್ತಿ, ಮಾಟ ಮಂತ್ರ ಸುಳ್ಳಲ್ಲ, ಮಾಟ ಮಂತ್ರ ಮಾಡಿಸೋದು ನಿಜನೇ ಅಂತ ಹೇಳಿ ಎಲ್ಲರೂ ಎಲ್ಲ ಏನೋ ಆಗೈತೆ ಸ್ವಲ್ಪ ನೆಗಡಿ ಕೆಮ್ಮಾಗ್ತಾ ಮಾಟ ಭಾಷೆ ತಿಳ್ಕೊಳಕ್ ಹೋಗ್ಬಾರ್ದು ಅದಕ್ಕೆಲ್ಲ ಕೂಡ. ಆದ್ರೆ ಮಾಟ ಮಂತ್ರ ಸುಲಭದ ವಿದ್ಯೆ ಅಲ್ಲ, ಅದು ಒಂದು ಭಾರಿ ಕಷ್ಟದ ವಿದ್ಯೆ, ಬಹಳ ಕೆಟ್ಟ ವಿದ್ಯೆ ಕೂಡ. ಹೌದು, ಕಷ್ಟದ ವಿದ್ಯೆ ಮಾತ್ರ ಒಳ್ಳೇದಾಗಬೇಕಾಗಿಲ್ಲ, ಕೆಟ್ಟ ಇದಕ್ಕಿಂತ ಭಾರಿ ಕಷ್ಟ. ಈ ಮಧ್ಯೆ ಒಬ್ಬ ವ್ಯಕ್ತಿ ಪವಮಾನ ಮಾಡೋದು ಕಷ್ಟ ಅಂತ ಯಾರು ತಿಳ್ಕೊಂಡಿದ್ರೆ ಈಗಾಗಲೂ ಒಳ್ಳೇದು ಭಾರಿ ಒಳ್ಳೆ ರೀತಿ ಮಾಡಕ್ ಬರುತ್ತೆ. ಆದ್ರೆ ಅದನ್ನ ಕಷ್ಟ ಯಾಕೆ ಉಪವಾಸ ಇರಬೇಕಲ್ಲ, ಅವ್ರು ಸಂಕಟ ಉಪವಾಸ ಇರಬೇಕು, ಆ ಕಡೆಗೆ ನೋಡಬಾರ್ದು, 108 ಕಷ್ಟ ಆಗುತ್ತೆ ಪಾಪ ಅವ್ರಿಗೆ. ಅದು ಹಾಗಲ್ಲ, ಎಲ್ಲ ಅಮಾವಾಸ್ಯೆ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಶವಗಳ ಮಧ್ಯೆ ವಾಸ ಮಾಡಬೇಕು. ಇಷ್ಟು ಭಯಂಕರವಾದ ಒಂದು ನಮ್ಮ ಶಾಸ್ತ್ರದಲ್ಲಿ ಬಂದಿಲ್ಲ. ಇವೆಲ್ಲ ಮಾಮಾಚಾರ ಅಂತ ಹೇಳಿದ್ರೆ ಕ್ಷುದ್ಲಕ ಉಪಾಸನೆ, ಅದನ್ನೆಂದೂ ಮಾಡಬಾರದು ಕೂಡ. ಅದು ಒಳಗಾದವರು ಪ್ರತಿಯಾಗಿ ಮಾಡಲಿಕ್ಕೆ ಹೋಗಬಾರದು, ಮತ್ತೆ ದೈವಿ ಶಕ್ತಿಯಿಂದ ಹೋಲಾಡಿಸ್ಬೇಕು ಅದು ಎಂದು ಕೂಡ. ಪಾಂಡವರೆಂದು ವಾಪಸ್ ಎಂತ ಕೆಲಸ ಹಿಡ್ಕೊಂಡು, ಯಾವಾಗಲೂ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ನಂಬಿಕೆ ಇದ್ರೆ ಹೊರತು ಅವ್ರು ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಲಿ. ಸಾತ್ವಿಕ ಶಕ್ತಿಗಿರೋ ಒಂದು ಹಿರಿಮೆ ಎಂದು ತಾಮಸ ಶಕ್ತಿ ಬರೋದಿಲ್ಲ. ಆದ್ರಿಂದಾಗಿನೆ ಪಾಂಡವರ ಕ್ರಮನೇ ಬೇರೆ, ಕೌರವರ ಕ್ರಮನೇ ಬೇರೆ. ಅವ್ರ ಮಾಟವನ್ನು ಮಾಡಿ ಆ ಕೃತ್ಯನ್ನು ಕಳಿಸಿಕೊಟ್ರಂತೆ. ಅದೇನು ಮಾಡುತ್ತೆ ಎಂಬುದು ಬಹಳ ಇಂಪಾರ್ಟೆಂಟ್. ಇವತ್ತು ಮಾಡೋದಿಲ್ಲ, ಅದು ನಾಳೆನೆ ರಾತ್ರಿ ಕರ್ಕೊಂಡ್ಬರುತ್ತಲ್ಲ, ನಾಳೆ ಏನಾಗುತ್ತೆ ಎಂಬುದನ್ನು ನೋಡೋಣ. ಅಲ್ಲಿ ಏನೇನು ಕಥೆ ಹೇಳುತ್ತದೋ, ಎಷ್ಟೆಷ್ಟು ವಿಚಿತ್ರವಾದ ಪ್ರಸಂಗ ನಡೆದೋಗುತ್ತೆ, ಇವು ಹೊಸ ತಿರುಗಿ ಬರಬೇಕು. ಇದು ಇಷ್ಟು ಹೀನಾಯವಾದ ಸೋಲನ್ನು ಕಂಡ ದುರ್ಯೋಧನ ಇನ್ನೂ ಪಾಂಡವರ ಮೇಲೆ ದ್ವೇಷ ಸಾಧಕ್ಕೆ ಹೋಗ್ತಾನೆ ಅಂತ ಕೇಳಿದರೆ ಏನೋ ಒಂದು ಹಿನ್ನೆಲೆ ಇರಬೇಕು ಅಂತ ಆಯ್ತಲ್ಲ, ಅದೇನು ಅಂಬುದು ಈಗ ಗೊತ್ತಾಗುತ್ತೆ. ಅವತ್ತು ರಾತ್ರಿ ಏನು ನಡೆಯುತ್ತಲ್ಲ ಬಹಳ ಇಂಪಾರ್ಟೆಂಟ್ ಅದು, ಅದೇನೆಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳುತ್ತೇನೆ. ನಿನ್ನೆ ಹೇಳಿದ ಹಾಗೆ ನಾರಾಯಣ ಶಬ್ದಾರ್ಥದ ಪುಸ್ತಕವನ್ನ ವಿದ್ವಾಂಸರಾದ ರಾಘವೇಂದ್ರಾಚಾರ್ಯರು ಏನು ತಂದಿದ್ದಾರೆ, ನಿನ್ನೆ ಕೆಲವರು ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದ್ರು, ಇವತ್ತು ಅವರು ಪುನಃ ತಂದಿದ್ದಾರೆ, ಆಸಕ್ತರೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.